ಮಮ ವಾಚ ವಿಮಾಂ ಪ್ರಸುಪ್ತ ಅಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕ್ರಂದತಿ ವಾಡಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಪಾವಕ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೆ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುತ್ಸ್ಕೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೋತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ನಾರಾಯಣಂ ಗುಣೈಸರ್ವೈರುದೀರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಶ್ರೀಮದಾಚಾರ್ಯರು ಅಡುಭಾಷ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಸೂತ್ರ ಪ್ರಸ್ಥಾನದ ಮೇಲೆ ಶ್ರೀಮದಾಚಾರ್ಯ ರಚನೆ ಮಾಡಿರ್ತಕ್ಕಂಥ ಗ್ರಂಥಗಳ ಸಂಖ್ಯೆ 4, ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರ ಅನುವ್ಯಾಖ್ಯಾನ, ನ್ಯಾಯ ವಿವರಣ ಮತ್ತು ಅಣುಭಾಷ್ಯ ಅಂತ ಹೇಳಿ. ಬ್ರಹ್ಮಸೂತ್ರ ಭಾಷ್ಯ ಪ್ರತಿ ಸೂತ್ರಕ್ಕೂ ಸಹ ಅರ್ಥ ತಿಳಿಸ್ತಕ್ಕಂಥ ಭಾಷ್ಯವಾದರೆ, ಅನುವ್ಯಾಖ್ಯಾನ ಅಧಿಕರಣಕ್ಕೆ ವಿಶೇಷವಾಗಿ ಅರ್ಥ ತಿಳಿಸ್ತಾ ಒಟ್ಟು ಅವರ ಎಲ್ಲ ಗ್ರಂಥಗಳ ಸಾರವನ್ನು ತಿಳಿಸ್ತಕ್ಕಂಥ ಗ್ರಂಥ. ನ್ಯಾಯ ವಿವರಣ ನಿನ್ನೆ ನೋಡಿದ ಹಾಗೆ ಪ್ರತಿ ಅಧಿಕರಣದ ಪೂರ್ವಪಕ್ಷ ನ್ಯಾಯ ಸಿದ್ಧಾಂತ ನ್ಯಾಯಗಳ ಸ್ವರೂಪವನ್ನು ತಿಳಿಸಿಕೊಡ್ತಕ್ಕಂಥ ಗ್ರಂಥ. ಅಣುಭಾಷ್ಯ ಇದಕ್ಕೆ ಸಂಗ್ರಹ ಭಾಷ್ಯ ಅಂತಲೂ ಹೆಸರಿದೆ. ಇಡೀ ಭಾಷ್ಯದ ಸಂಗ್ರಹ ಅಣುಭಾಷ್ಯ. ಅಣುಭಾಷ್ಯ ಅಣುಭಾಷ್ಯ, ಅನುವ್ಯಾಖ್ಯಾನ ಅಣುಭಾಷ್ಯ, ವಿಸ್ತಾರವಾದ ಭಾಷ್ಯ. ಇದು ಸಂಕ್ಷಿಪ್ತವಾದ ಭಾಷ್ಯ. ಅಣು ವಿಸ್ತಾರೆ, ಇದು ಸಂಕ್ಷಿಪ್ತವಾಗಿರತಕ್ಕಂಥ ಭಾಷ್ಯ. ಕೇವಲ 32 ಶ್ಲೋಕಗಳಲ್ಲಿ ಒಟ್ಟು 16 ಪಾದಗಳ ಬ್ರಹ್ಮಸೂತ್ರಗಳ ಅರ್ಥವನ್ನು ಕೇವಲ 32 ಶ್ಲೋಕಗಳಲ್ಲಿ ಶ್ರೀಮದಾಚಾರ್ಯರು ಹೇಗೆ ಸಂಗ್ರಹ ಮಾಡ್ತಾರೆ ಅಂದರೆ, ಅದು ವಿಶ್ವದ ಪರಮಾದ್ಭುತಗಳಲ್ಲಿ ಒಂದು. ಇಡೀ ಯಾವ ಮತಾಚಾರ್ಯರು ಕೂಡ ತಮ್ಮ ಗ್ರಂಥಗಳ ಅನುಭಾಷ್ಯ ಅಂತ ಬರೆದಿಲ್ಲ, ಆಚಾರ್ಯ ಒಬ್ಬರೇ ಬರೆದಿರು. ಆ ಹಿನ್ನೆಲೆಯಲ್ಲಿ ಆಚಾರ್ಯ ಏನು ಮಾಡಿದರು, ವಿಕ್ರಮನೆ ಅವರದು ಹೊಸ ರೀತಿ ಅಪೂರ್ವವಾದಂಥ ವೈಶಿಷ್ಟ್ಯ ಅನ್ನು ತಿಳಿಸಿ ಈಗ ಆರಂಭ ಮಾಡ್ತಾ ಇದ್ದಾರೆ. ನಾರಾಯಣಂ ಗುಣೈಸರ್ವೈಹಿ ಉದೀರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಬ್ರಹ್ಮಸೂತ್ರ ಭಾಷ್ಯದ ಮೊದಲ ಶ್ಲೋಕನೇ ಇದರಲ್ಲೂ ಮೊದಲ ಶ್ಲೋಕ ಆಗಿದೆ. ಮತ್ತೆ ನಾರಾಯಣಂ ಗುಣೈಸರ್ವೈರುದೀರ್ಣಂ, ಗುಣೈಸರ್ವೈರುದೀರ್ಣಂ, ಎಲ್ಲ ಗುಣಗಳಿಂದ ಪೂರ್ಣನಾದವನು, ಮೊದಲನೇ ಅಧ್ಯಾಯ ಸಮನ್ವಯ ಅಧ್ಯಾಯದ ಅರ್ಥ. ಮತ್ತೆ ದೋಷವರ್ಜಿತಂ, ಎಲ್ಲ ದೋಷಗಳಿಂದ ದೂರಾದವನು, ಎರಡನೇ ಅಧ್ಯಾಯ. ವಿಜ್ಞೇಯಂ, ಉಪಾಸನೆಯಿಂದ ತಿಳಿಯಲ್ಪಡ್ತಕ್ಕಂಥವನು, ಸಾಧನಾಧ್ಯಾಯ. ಗಮ್ಯಂ, ಮೋಕ್ಷದಲ್ಲಿ ಫಲರೂಪ ಹೊಂದಲ್ಪಡ್ತಕ್ಕಂಥವನಾದ್ದರಿಂದ ಫಲಾಧ್ಯಾಯ. ಹೀಗೆ 4 ಪದಗಳಲ್ಲಿ 4 ಅಧ್ಯಾಯದ ವರ್ತವನ್ನು ಹೇಳುತ್ತಾರೆ. ಅದನ್ನು ತಿಳಿಸಿ ಅಂಥ ನಾರಾಯಣನನ್ನ ನಮ್ಮತ್ವ ನಾರಾಯಣ ನಮಸ್ಕಾರ ಮಾಡಿ, ಗುರುಂಶ್ಚಾಪಿ ಗುರುಗಳಾದ ವೇದವ್ಯಾಸ ರೂಪದ ಶ್ರೀಹರಿಯನ್ನು ನಮಸ್ಕಾರವನ್ನು ಮಾಡಿ ಸೂತ್ರಾರ್ಥ ಉಚ್ಯತೆ, ಸೂತ್ರಾರ್ಥವನ್ನು ಹೇಳ್ತಾ ಇದ್ದೇವೆ. ಅಲ್ಲಿ ಸೂತ್ರದ ವಿಸ್ತಾರವಾದ ಅರ್ಥ ಉಚ್ಯತೆ ಅಂತ ಅರ್ಥ, ಇಲ್ಲಿ ಸಂಕ್ಷಿಪ್ತ ಅರ್ಥ ಉಚ್ಯತೆ, ಸಂಕ್ಷಿಪ್ತವಾದ ಅರ್ಥವನ್ನು ಹೇಳ್ತಾ ಇದ್ದೇವೆ. ಇಷ್ಟು ಹೇಳಿ ಇದನ್ನೆಲ್ಲ, ಇದಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಹಳ ವಿಸ್ತಾರವಾದಂಥ ತತ್ವಮಂಜರಿಯನ್ನು ವ್ಯಾಖ್ಯಾನವನ್ನು ಬರೀತಾರೆ. ಪ್ರತಿ ಸೂತ್ರ ಪ್ರತಿ ಅಷ್ಟು ಸೂತ್ರ ಅರ್ಥ ಹೇಗೆ ಬಂದಿದೆ ಅಂತ ತೋರಿಸ್ತಾರೆ. ಬಹಳ ವಿಶೇಷ ಅಂದರೆ ಸುಮ್ಮನೆ ಏನೋ ಸಂಗ್ರಹ ಮಾಡಿದ್ದು ಅಂತಲ್ಲ, ವಸ್ತುಸ್ಥಿತಿಯಲ್ಲಿ ನಿಜವಾದ ಸಂಗ್ರಹ ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ಅದಲ್ಲೇ ಓದಬೇಕು. ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ ಸಮನ್ವಯ ದೀಕ್ಷತೆಶ್ಚ ಪೂರ್ಣಾನಂದೋ ಅಂತರ ಖವತ್. ವಿಷ್ಣುರೇವ ವಿಜಿಜ್ಞಾಸ್ಯ, ಇದು ಮೊದಲ ಸೂತ್ರದ ಅರ್ಥ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಅಲ್ಲಿ ಬ್ರಹ್ಮ ಅಂದ್ರೆ ಯಾರು? ವಿಷ್ಣು. ಅವನ ಜಿಜ್ಞಾಸ ಅಂದ್ರೇನು? ವಿಜಿಜ್ಞಾಸ್ಯ ಏವ ಅಂತ ಹೇಳಿದ್ರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಶಬ್ದಕ್ಕೆ ಬ್ರಹ್ಮ ಜಿಜ್ಞಾಸೆಯನ್ನೇ ಮಾಡಬೇಕು ಅಂತ ಅರ್ಥ. ವಿಷ್ಣು ಏವ ವಿಜಿಜ್ಞಾಸ್ಯ. ವಿಷ್ಣುವೇ ಎಲ್ಲರಿಂದ ಸಹ ವಿಶೇಷವಾಗಿ ವಿಚಾರ ಮಾಡಲ್ಪಡತಕ್ಕಂಥವನು. ಅಲ್ಲಿ ಬರೀ ಜಿಜ್ಞಾಸ ಅಂತಿದ್ರೆ ವಿಜಿಜ್ಞಾಸ್ಯ ಅಂತ ಅರ್ಥವನ್ನು ಬರುತ್ತೆ. ವಿಜ್ಞೇಯಂ ಪರಮಂ ಬ್ರಹ್ಮ ಜ್ಞಾಪಿಕಾ ಪರಮಾಶ್ರುತಿ ಅಂತ ಮಾತನ್ನ ಆಚಾರ್ಯರು ಶ್ರುತಿವಾಕ್ಯವನ್ನು ಕೋಟ್ ಮಾಡುತ್ತಾರೆ. ಅದೇ ದೇವರನ್ನು ತಿಳಿಬೇಕು, ಬರೀ ತಿಳಿಬೇಕಲ್ಲ, ವಿಶೇಷವಾಗಿ ತಿಳಿಬೇಕು. ಎಷ್ಟು ತಿಳಿದ್ರು ಸಾರ್ಥಕ ದೇವರ ಬಗ್ಗೆ, ಎಷ್ಟು ತಿಳಿದ್ರು ದೇವರ ಬಗ್ಗೆ ತಿಳಿದು ಪರಮಸಾರ್ಥಕ ಹೊರತು ವ್ಯರ್ಥ ಅಲ್ಲ. ಕೆಲವು ಪದಾರ್ಥಗಳನ್ನು ಹೆಚ್ಚೆಚ್ಚು ಕೇಳೋದಿಲ್ಲ. ಉಪ್ಪು ಮತ್ತೆ ಬರೀ ಉಪ್ಪು ಉಪ್ಪು ಕೇಳ್ಕೊತಗೊಂಡ್ರೆ ಪಂಡಿತ ಆಗತ್ತೆ. ಎಲ್ಲನೂ ಎರಡೆರಡು ಹೆಚ್ಚು ಕೇಳೋದು. ಸ್ವೀಟ್ ಮಾತು ಎಷ್ಟು ಕೇಳಿದ್ರು ಕೂಡ ಏನಾಗುತ್ತೆ, ಅದಕ್ಕೆ ಭಾರಿ ಖುಷಿ ಇರುತ್ತೆ. ಅದು ವಿಷ್ಣುವಿನ ಎಷ್ಟು ತಿಳ್ಕೊಂಡ್ರು ಕೂಡ ವಿ ಜಿಜ್ಞಾಸ್ಯ, ಅದಿನ್ನೂ ಅರ್ಥ. ವಿಶೇಷತಃ ಜಿಜ್ಞಾಸ್ಯ, ವಿಲಕ್ಷಣತೆಯ ಜಿಜ್ಞಾಸ್ಯ. ದೇವರನ್ನ ಹ್ಯಾಗೆ ತಿಳ್ಕೋಬೇಕು, ನಮ್ಮಿಂದ ಅತ್ಯಂತ ಭಿನ್ನ ಅಂತ ತಿಳ್ಕೋಬೇಕೇ ಹೊರತು ದೇವರು ಸುಮ್ಮನೆ ತಿಳ್ಕೊಂಡಿರ್ತಾರ. ವಿಶಿಷ್ಟತೆಯ ಜಿಜ್ಞಾಸ್ಯ, ವಿಷ್ಣುವನ್ನು ಏನು ತಿಳ್ಕೋಬೇಕು, ಸರ್ವೋತ್ತಮ ಅಂತ ತಿಳ್ಕೋಬೇಕು. ವಿಲಕ್ಷಣತೆಯ, ವಿಶಿಷ್ಟತೆಯ, ವಿಶೇಷತೆಯ, ಮೂರರ್ಥದಲ್ಲಿ ದೇವರನ್ನು ತಿಳ್ಕೊಂಡ್ಬಿಟ್ರೆ ಆಚಾರ್ಯರು ಜಿಜ್ಞಾಸ ಶಬ್ದಕ್ಕೆ ಹೇಳಿದ ಅರ್ಥ ದೇವರನ್ನ ಉಳಿದವರಿಗೆ ಅರ್ಥ ಕೊಡೋದೇ ಇಲ್ಲ. ವಿಶಿಷ್ಟತೆಯ ಜಿಜ್ಞಾಸೆ ಅಂತ ತಿಳ್ಕೊಂಡಾಗ ನಿರ್ವಿಶೇಷ ನಿರ್ವಿಶೇಷೇ ಸ್ವಯಂ ಭಾತೆ ಕಿಮಜ್ಞಾನಾವೃತಂ ಭಜೆ ಭವೇತ್ ಆಚಾರ್ಯ ಹೇಳ್ತಾರೆ. ಬೇರೆ ಅದ್ವೈತಾದಿಗಳ ಬ್ರಹ್ಮನನ್ನ ವಿಶಿಷ್ಟತೆ ತಿಳ್ಕೊಳ್ಳೋ ಚಾನ್ಸೇ ಇಲ್ಲ. ಯಾತಕ್ಕೆ ಅಂದರೆ ಅವನ ವಿಶೇಷಗಳು ಅವನಲ್ಲಿಲ್ಲ ಮೊದಲನೇದಾಗಿ, ಆದ್ದರಿಂದ ಅರ್ಥ ಮಾಡಕ್ಕೆ ಬರೋದಿಲ್ಲ ಅವರಿಗೆ. ಮತ್ತು ವಿಲಕ್ಷಣತೆಯ ಐಕ್ಯನೆ ತಿಳ್ಕೊಂಡ್ಬಿಡ್ತಾರೆ ಅವರು. ಆದ್ದರಿಂದ ವಿಲಕ್ಷಣತೆಯ ಕೂಡ ಇಲ್ಲೇ ಇಲ್ಲ, ಇದು ವಿಶೇಷತೆಯ ಸಾಧ್ಯನೇ ಇಲ್ಲ. ಬರೀ ಜಿಜ್ಞಾಸ್ಯ ಅದು ಸಾಧ್ಯ ಇಲ್ಲ, ಏನು ಧರ್ಮಗಳೇ ಇಲ್ಲ ಅವನಲ್ಲಿ. ಅದರ ಮೇಲೆ ವಿಜಿಜ್ಞಾಸ್ಯ ಅಂತ ಹೇಳಬೇಕಾದ್ರೆ ಎಲ್ಲ ಮತಗಳನ್ನು ಸೂಚ್ಯವಾಗಿ ಖಂಡನೆ ಮಾಡ್ತಾ ಇದ್ದಾರೆ. ವಿಷ್ಣು ಏವ ವಿಜಿಜ್ಞಾಸ್ಯ, ಅದಕ್ಕೆ ಎರಡು ರೀತಿಯ ಅರ್ಥ. ವಿಷ್ಣು ಏವ ವಿಜಿಜ್ಞಾಸ್ಯ ಮತ್ತು ರುದ್ರಾದಯ, ಬ್ರಹ್ಮರುದ್ರಾದಿ ದೇವತೆಗಳನ್ನು ತಿಳ್ಕೋಬೇಕು. ಇಷ್ಟು ತಿಳ್ಕೊಳ್ಳೋ ಕಾರಣ ಇಲ್ಲ, ಸ್ವತಂತ್ರ ಇವನು, ಉಳಿದವರ್ಯಾರು ಸ್ವತಂತ್ರರಲ್ಲ. ಅದಕ್ಕೆ ಇನ್ನೊಂದು ಅರ್ಥ, ವಿಷ್ಣು ವಿಜಿಜ್ಞಾಸ್ಯ ಏವ, ವಿಷ್ಣುವನ್ನು ತಿಳ್ಕೊಳ್ಳೇಬೇಕು, ಬರೀ ದಾರಿನೇ ಇಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ, ಬೇರೊಂದು ದಾರಿ ಮೋಕ್ಷಕ್ಕಿಲ್ಲ. ಅದರಿಂದಾಗಿನೇ ವಿಷ್ಣುವನ್ನೂ ತಿಳ್ಕೋಬೇಕು ಅಲ್ಲ, ವಿಷ್ಣುವನ್ನು ತಿಳ್ಕೊಳ್ಬೇಕಲ್ಲ, ವಿಷ್ಣುವನ್ನೇ ತಿಳ್ಕೊಳ್ಬೇಕು ಅಂತ ತಿಳಿಸಿದೆ. ಹೀಗೆ ವಿಷ್ಣುರೇವ ವಿಜಿಜ್ಞ, ಹಿಂದೂ ಮುಂದೆ ಮಾಡ್ತಾ ಹೋದಂತೆ ಹೊಸ ಹೊಸ ಅರ್ಥ ಬರುತ್ತೆ. ಆಚಾರ್ಯ ಜೋಡಿಸೋ ರೀತಿ ಹಾಕಿದೆ. ಸರ್ವಕರ್ತ ಅಗಮೋದಿತ, ಅವನನ್ನು ಏನಂತ ಜಿಜ್ಞಾಸ್ಯ, ಏನಂತ ತಿಳ್ಕೋಬೇಕು ಅಂದರೆ ಸರ್ವಕರ್ತ, ತೀರ ವಿನಾ ತೃಣಮಪಿ ನಚರತೆ. ದೇವರನ್ನು ಎಂದೋ ಜಗ ಸೃಷ್ಟಿ ಮಾಡಿದ, ಎಂದೋ ಲಯ ಮಾಡ್ತಾನೆ, ಎಲ್ಲೋ ಇದ್ದಾನೆ ಅಲ್ಲ. ಸರ್ವಕರ್ತ, ಸರ್ವಕರ್ತ ಶಬ್ದಕ್ಕೆ ಎರಡರ್ಥ. ಅಲ್ಲೇ ನೆಡಿದ್ರು ಭಾಷ್ಯದೊಳಗೆ, ಓಂ ಜನ್ಮಾದೇಶ ಓಂ ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನ ಆವೃತ್ತಿ ಬಂಧ ಮೋಕ್ಷ ಅಂತ ಅಷ್ಟಕರ್ತ ಅಂತ ಹೇಳಿದ್ರು. ಅವಾಗ ಏನಿಸುತ್ತೆ, ಎಂಟೆ ಮಾತ್ರ ದೇವರು ಅಂತ ಹೇಳಿದ್ರೆ ಎಂಟಲ್ಲ ಸರ್ವಕರ್ತ ಅಂತ ಅರ್ಥ. ಎಂಟರದೆಲ್ಲ ಸೇರಿದೆ ಒಂದರ್ಥ. ಇನ್ನೊಂದರ್ಥ, ಇನ್ನೇನೇನು ಅದರಲ್ಲಿ ಪಾರ್ಟ್ಸ್ ಇದ್ರೆ ಅದನ್ನು ದೇವರೇ ಮಾಡ್ತಾರೆ. ಅಶೇಷ ವಿಶೇಷತೋಪಿ ಅನ್ನೋ ವ್ಯಾಖ್ಯಾನದಲ್ಲಿ ಹೇಳಬೇಕಾದ್ರೆ ಅಶೇಷ ವಿಶೇಷತೋಪಿ, ಪ್ರತಿಯೊಂದು ಕ್ಷಣನು ಅದಕ್ಕೆ ನೀರನ್ನು ಸೃಷ್ಟಿ ಮಾಡ್ತಾನೆ, ನೀರಿಗೆ ನೀರಿನ ರಸವನ್ನು ಸೃಷ್ಟಿ ಮಾಡ್ತಾನೆ, ಅದರಲ್ಲಿ ವ್ಯತ್ಯಾಸವನ್ನು ಸೃಷ್ಟಿ ಮಾಡ್ತಾನೆ, ಅದಕ್ಕೆ ಜ್ಞಾನ ವಿಜ್ಞಾನ ಅಂತ ಕರೆದಿದ್ದ. ದೇವರಿಗೆ ಬರೀ ವಸ್ತುಗಳಷ್ಟೇ ಅಧೀನ ಅಲ್ಲ, ಆ ವಸ್ತುಗಳ ಗುಣಧರ್ಮಗಳು ದೇವರಿಗೆ ಅಧೀನ. ಅದಕ್ಕಾಗಿ ಸರ್ವಕರ್ತ ಅನ್ನೋ ಪದ ಉಪಯೋಗಿಸಿದರು. ಅದಕ್ಕೆ ಮತ್ತೊಂದರ್ಥ, ಸರ್ವಕಾಲೇಶು ಕರ್ತ, ಎಲ್ಲ ಕಾಲದಲ್ಲೂ ಒಬ್ಬನೇ ಕರ್ತ. ಈ ಬ್ರಹ್ಮದೇವರು ಎಲ್ಲ ಕಾಲಕ್ಕೂ ಸೃಷ್ಟಿಕರ್ತಾರಲ್ಲ, ಈಗ ಮಾತ್ರ, ಮುಂದೆ ವಾಯುದೇವರು ಬಂದ್ಬಿಡ್ತಾರೆ ಆ ಜಾಗ. ಫಸ್ಟ್ ಪರಮಾತ್ಮ ಅಂದ್ರೆ ಸರ್ವಕಾಲೇಶು ಸಯೇವ ಕರ್ತ, ಎಲ್ಲ ಕಾಲದಲ್ಲೂ ಅವನೇ ಕರ್ತ. ಸರ್ವ ದೇಶೇಶು ಸಯೇವ ಕರ್ತ, ಎಲ್ಲ ಸ್ಥಳದಲ್ಲೂ ಅವನೇ ಕರ್ತ. ಇವತ್ತು ಇಲ್ಲಿ ಚೀಫ್ ಮಿನಿಸ್ಟರ್ ಬೇರೆದಕ್ಕಲ್ಲ, ಇಲ್ಲಿದ್ದಕ್ಕೆಲ್ಲ ಆ ಸ್ಥಿತಿ ಬಂದೋಗಿದೆ. ಮತ್ತು ಬೇರೆ ಕಡೆಗೆ ಬೇರೆ ದೇಶಕ್ಕಂತೂ ಬೇರೆ ದೇಶದವರಲ್ಲ ದೇವರು. ಹಾಗಾದ್ರೆ ಸರ್ವ ದೇಶೇಶು ಸಯೇವ ಕರ್ತ, ಮುಂದೆ ಬರುತ್ತೆ, ಸರ್ವ ದೇಶೇಶು ಕಾಲೇಶು ಸಯೇಕ ಪರಮೇಶ್ವರ, ಇದು ಕರ್ತನೇ ಅದು. ಆಮೇಲೆ ಸರ್ವೇಷಾಂ ಸರ್ವಕರ್ತ, ಎಲ್ಲರಿಗೂ ಸರ್ವಕರ್ತ. ಬಂದೊಂದು ಬಂದೊಬ್ಬ ಜನಗಳಿಗೆಲ್ಲ, ಮತ್ತು ಕೆಲವರಿಗೆ ಸಂಬಂಧಪಟ್ಟವರೆಲ್ಲ ಹೋಗು ಅಂತ ಹೇಳಿಬಿಡ್ತಾರೆ. ಎಲ್ಲಿಂದ ಬ್ರಹ್ಮದೇವರದ್ದು ಕಲಿಯವರಿಗೂ ಕೂಡ ಎಲ್ಲರಿಗೂ ಎಲ್ಲವನ್ನು ಮಾಡುವನು ಪರಮಾತ್ಮನೇ. ಸರ್ವಕರ್ತ, ಕರ್ತ ಶಬ್ದಕ್ಕೆ ಎರಡರ್ಥ, ಮತ್ತು ಎಲ್ಲವನ್ನು ಮಾಡುವನು ಅಂತ ಅರ್ಥ. ಕೃತನ, ನಾಶ ಮಾಡುವವನು ಅಂತ ಅರ್ಥ. ಅದಕ್ಕೆ ಸರ್ವಕರ್ತ ಅನ್ನೋ ಪದದೊಳಗೆ ಸೃಷ್ಟಿಯಿಂದ ಹಿಡಿದು ನಾಶದವರೆಗೂ ಹೇಳಿದ್ದರಿಂದ ಎಲ್ಲವೂ ಕೂಡ ಗೃಹೀತ ಆಗ, ಆದ್ಯಂತಗಳನ್ನು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಮಾಡುವವನು ಸರ್ವಕರ್ತ. ಮತ್ತೆ ಪರಮಾತ್ಮನನ್ನ ಸರ್ವ ಶಬ್ದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ ಆಚಾರ್ಯರು. ವಾಸುದೇವ ಸರ್ವಮಿತಿ ಅಂತ ಹೇಳಬೇಕಾದ್ರೆ ಪೂರ್ಣ ಅಂತ ಅರ್ಥ ಹೇಳ್ತಾರೆ, ಪೂರ್ಣಕರ್ತ. ಉಳಿದವರೆಲ್ಲ ಅಸ್ವತಂತ್ರ ಕರ್ತರು, ಏಕದೇಶ ಕರ್ತರುಗಳು. ಪರಮಾತ್ಮ ಮಾತ್ರ ಏನಾಗಿದ್ದಾನೆ, ಪೂರ್ಣಕರ್ತನಾದ್ರಿಂದಾಗಿನೆ ಸಯೇವ, ಅದಕ್ಕೇನೆ ಸಯೇವ ಜಿಜ್ಞಾಸ್ಯ, ಅವನನ್ನೇ ತಿಳ್ಕೊಳ್ಬೇಕು. ಅದಕ್ಕೆ ಎಲ್ಲವನ್ನೂ ಮಾಡುವವನು ಅವನೇ, ಆದ್ರಿಂದಾಗಿನೇ ಅವನನ್ನೇ ಯಾವಾಗಲೂ ತಿಳಿಬೇಕು. ಆಗಮೋದಿತ, ಇದಕ್ಕೇನು ಆಧಾರ ಇವೆಲ್ಲ ಕೂಡ ಅಂದರೆ, ಆಗಮೋದಿತ, ಆಗಮದಲ್ಲಿ ಪರಮಾತ್ಮ ಹೇಳಲ್ಪಟ್ಟಿದ್ದಾನೆ. ಓಂ ಶಾಸ್ತ್ರ ಯೋನಿತ್ವ ತೋಂ, ಮೊದಲನೇದು ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ, ಅದಕ್ಕರ್ಥ. ಸರ್ವಕರ್ತ ಅಂಬುದು ಓಂ ಜನ್ಮಾದ್ಯಸೇಹತ ಓಂ, ಅದಕ್ಕರ್ಥ. ಆಗಮೋದಿತ ಅಂಬೋದೇನೋ ಶಾಸ್ತ್ರಯೋನಿತ್ವಾತ್ ತತ್ಕರ್ತ. ಹೀಗೆ ಒಂದೊಂದು ಸೂತ್ರದ ಅರ್ಥವನ್ನು ಹೇಗೆ ಸೇರಿಸ್ತಾ ಹೋಗ್ತಾರೆ. ಆಗಮೋದಿತ, ಅದಕ್ಕಿನ್ನೊಂದು ಆಗಮೋದಿತ ಏವ ವಿಜಿಜ್ಞಾಸ್ಯ ಇನ್ನೊಂದು ಅರ್ಥ. ಆಗಮೋದಿತ ಇವ ಜಿಜ್ಞಾಸೆ ಹೊರತು ಸದಾಗಮೇಕ ವಿಜ್ಞೇಯಂ. ದೇವನು ಚಿಂತನೆ ಮಾಡ್ತೇನೆ ಅಂತೇಳಿ ಯಾವುದೇ ಲ್ಯಾಬೊರೇಟರಿ ಚಿಂತನೆ ಮಾಡೋಕ್ಕೆ ಬರೋದಿಲ್ಲ. ಎಲ್ಲೆಲ್ಲೂ ಹುಡುಕಿದ್ರೆ ಸಿಗೋದಿಲ್ಲ ದೇವರು, ಶಾಸ್ತ್ರಗಳಲ್ಲೇ ಹುಡುಕಬೇಕೇ ಹೊರತು ಎಲ್ಲೂ ಬೇರೆ ಕಡೆ ಹುಡುಕಕ್ಕೆ ಸಾಧ್ಯ ಇಲ್ಲ. ಅದು ಸರ್ವಕರ್ತ ಇತ್ತೇವ ವಿಜಿಜ್ಞಾಸ್ಯ, ಆಗಮೋದಿತ ಇತ್ತೇವ ವಿಜಿಜ್ಞಾಸ್ಯ. ದೇವರನ್ನ ಶಾಸ್ತ್ರೈಕ ಸಮಧಿಗಮ್ಯ ಅಂತ ಕರೆದಿದ್ದ. ಔಪನಿಷದ ಪುರುಷ, ಔಪನಿಷದ ಪುರುಷ, ಉಪನಿಷತ್ ಅಂದರೆ ಶಾಸ್ತ್ರ, ಶಾಸ್ತ್ರದಿಂದನೇ ಗಮ್ಯನಾದವನೇ ಹೊರತು ಬೇರೆಯಿಂದ ಗಮ್ಯನಲ್ಲ. ಆದ್ದರಿಂದ ಶಾಸ್ತ್ರವನ್ನು ಯಾರು ಓದೋದಿಲ್ಲ ಅವರಿಗೆ ದೇವರು ಎಂದೂ ತಿಳಿಯೋದಿಲ್ಲ. ನಾವು ಒಂದು ವಸ್ತುವನ್ನು ಇನ್ನೊಬ್ಬರು ನೋಡಿ ಹೇಳೋದು ಹೇಗಿರುತ್ತೆ, ನಾವೇ ನೋಡೋದು ಹೇಗಿರುತ್ತೆ? ನಾವು ಕುರುಡ್ರು, ಇನ್ನೊಬ್ಬರಿಗೆ ಕಣ್ಣಿದೆ ನೋಡಿ ಹೇಳ್ತಾರೆ, ಎಷ್ಟಾದರೂ ಅವ್ರು ಹೇಳಿದ್ದನ್ನು ಕೇಳಬೇಕಷ್ಟೇ. ಆದರೆ ಕಣ್ಣೇ ಇದ್ದುಬಿಟ್ರೆ ಡೈರೆಕ್ಟ್ ಕಾಣ್ತಾರೆ. ಅದು ಶಾಸ್ತ್ರ ನಾವೇ ಓದಿಬಿಟ್ಟೆ ದೇವರು ವಿಶೇಷ ಹತ್ರ ಕಾಣ್ತಾರೆ. ಆದ್ದರಿಂದ ಓದಿದವರು ಬಾಯಲ್ಲಿ ಕೇಳೋದು ಸರಿನೇ, ಆದರೆ ನಾವೇ ಓದಬೇಕು ಅಧಿಕಾರ ಇದ್ದಷ್ಟು ಕೂಡ ಅಂತ ಪ್ರಯತ್ನ ಪಡೆದೇ ಹೋದರೆ ಅದು ಸರಿಯಾದ ಜಿಜ್ಞಾಸೆ ಆಗೋದಿಲ್ಲ. ಜಿಜ್ಞಾಸ್ಯ ಅಂದ್ರೇನು? ಆತ್ಮ ವಾರಿ ದ್ರಷ್ಟವ್ಯ, ಶ್ರೋತವ್ಯೋ, ಮಂತವ್ಯೋ, ನಿಧಿಧ್ಯಾಸಿತವ್ಯ. ಜಿಜ್ಞಾಸೆ ಶಬ್ದಕ್ಕೆ ಅರ್ಥ ಅದು. ಜಿಜ್ಞಾಸೆ ಮಾಡಬೇಕು, ಜಿಜ್ಞಾಸೆ ಮಾಡಬೇಕು ಅಂದರೆ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಅದಕ್ಕೆ ಜಿಜ್ಞಾಸ ಅಂತ ಹೇಳ್ತಾರೆ ಹೊರತು ಏನೋ ಮಾಡಿದರೆ ಜಿಜ್ಞಾಸೆಯಲ್ಲ. ಇಷ್ಟು ಹೇಳಿ ಸಮನ್ವಯ ತೀಕ್ಷತೆಶ್ಚ, ಸಮನ್ವಯ ದೇವ ಜಿಜ್ಞಾಸ್ಯ. ಮತ್ತೆ ಯವಕಾರ, ಸಮನ್ವಯ ಮಾಡಿಕೊಂಡೇ ತಿಳ್ಕೋಬೇಕೇ ಹೊರತು ಹಾಗೆ ತಿಳ್ಕೊಳ್ಳೋದಕ್ಕೆ ಬರೋದಿಲ್ಲ. ಸಮನ್ವಯ ಅಂದ್ರೆ ಏನೀಗ ಒಂದೊಂದು ಕಡೆ ಒಂದೊಂದು ಹೇಳ್ತಾ ಇದೆ. ಸೃಷ್ಟಿಕರ್ತ ಅಂತ ಒಬ್ಬನು, ಲಯಕರ್ತ ಅಂತ ಒಬ್ಬನು, ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಒಂದು ಕಡೆಗೆ, ಧರ್ಮ ಆಸೀತ್ ಅಂತ ಒಂದು ಕಡೆಗೆ, ಅಸದೇವ ಸೌಮ್ಯ ಇದಮಗ್ರೆ ಆಸೀತ್ ಒಂದು ಕಡೆಗೆ. ಎಲ್ಲ ವಾಕ್ಯಗಳು ಪ್ರಮಾಣ ಅಪೌರುಷೇಯವಾದ್ದರಿಂದಾಗಿನೇ ತೆಗೆದಾಗ್ತಕ್ಕಂಥ ಭಾಗ ಯಾವುದೂ ಇದರೊಳಗಿಲ್ಲ. ಆದರೆ ನಿಮಗೆ ನೋಡೋದಕ್ಕೇನು ಕಾಣುತ್ತೆ? ಈಗ ಏನು ಹೇಳಿದಾಗ ಕಾಣುತ್ತೆ? ಸಮನ್ವಯ, ಸಮ್ಯಕ್ ಅನ್ವಯ, ಅದಕ್ಕೆ ಮತ್ತೊಂದು ಅರ್ಥ. ಸಂ ಅಂದರೆ ನಾರಾಯಣ ಅಂತ ಅರ್ಥ. ಆಕಾಯ ಪ್ರವಿ ಸಂಭೂಮ ಸಖಃ ವಿಷ್ಣು ವಾಚಕಾಹ. ಆಚಾರ್ಯರು ಒಂದು ವಾಕ್ಯ ಕೋಟ್ ಮಾಡ್ತಾರೆ, ಸಂ ಅಂದರೆ ವಿಷ್ಣು ಅಂತ ಅರ್ಥ. ಅದು ಸಂ ಅನ್ವಯ, ವಿಷ್ಣುವೇವ ಅನ್ವಯಾತ್ ವಿಜಿಜ್ಞಾಸ್ಯ. ಎಲ್ಲವನ್ನು ಯಾರಲ್ಲಿ ಅನ್ವಯ ಮಾಡ್ಕೋಬೇಕು? ವಿಷ್ಣುವಿನಲ್ಲೇ ಅನ್ವಯ ಮಾಡ್ಕೋಬೇಕೆ ಹೊರತು ಮತ್ತೊಂದು ಕಡೆಗೆ ಅಲ್ಲ. ಸಮನ್ವಯಾತ್ ಈಕ್ಷತೆಶ್ಚ. ಆಗೊಂದು ಪ್ರಶ್ನೆ ಬಂತು, ದೇವರನ್ನ ಶಾಸ್ತ್ರದಿಂದ ತಿಳ್ಕೋಬೇಕು ಅಂತ ಹೇಳ್ತೀರಿ, ಆದರೆ ದೇವರು ಅವಾಚ್ಯ ಅಂತ ಹೇಳ್ತಾರಲ್ಲ, ಯಥೋ ವಾಚೋ ನಿವರ್ತತೆ ಅಂತ ಹೇಳಬೇಕು, ಅವಾಚ್ಯ ಅಂತ ಹೇಳ್ತಾರೆ ಅಂತ ಕೇಳಿದರೆ ಅವಾಚ್ಯನಲ್ಲ, ಅವನು ವಾಚ್ಯನೇ ಆಗಿದ್ದಾನೆ. ಅವಾಚ್ಯ ಶಬ್ದಕ್ಕೆ ನಿನ್ನೆ ಹೇಳಿದಂತೆ ಸಾಕಲ್ಲೇನು ಅವಾಚ್ಯ ಅಂತ ತಿಳ್ಕೋಬೇಕೇ ಹೊರತು ಅವನು ವಾಚ್ಯ ಟೋಟಲ್ ಸೆನ್ಸ್ನಲ್ಲಿ ಅಬ್ಸಲ್ಯೂಟ ಪರಮಾತ್ಮ ಅವಾಚ್ಯ ಅಂದ್ರೆ ಏನಾಗ್ತಾನೆ ತಿಳ್ಕೊಳ್ಳೋಕೆ ಅರ್ಥನೇ ಇಲ್ಲ ಅಂತ ಆಯ್ತಾನೆ. ತಿಳ್ಕೊಳ್ಳೇಬೇಕು. ಈಕ್ಷತೆಶ್ಚ ಈಕ್ಷತೆ ಹೇ ನಾ ಶಬ್ದ ಮೋ. ಪರಮಾತ್ಮ ಈಕ್ಷಣೀಯನಾದ್ರಿಂದಾಗಿನೇ ಅವನೇನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅವಾಚ್ಯನಾಗ್ಲಿಕ್ಕೆ ಸಾಧ್ಯ ಇಲ್ಲ, ವಾಚ್ಯನೇ ಆಗಿದ್ದಾನೆ. ಆದರೆ ಸಂಪೂರ್ಣ ವಾಚ್ಯನಲ್ಲ ಎಂಬ ಅರ್ಥದಲ್ಲಿ ಮಾತ್ರ ಹೇಳ್ತಾರೆ ಹೊರತು ಬೇರೆ ಅಲ್ಲ. ಪೂರ್ಣಾನಂದ ಅಂತರಃಖವತ್. ಪರಮಾತ್ಮ ಇನ್ನೇನಾಗಿದ್ದಾನೆ? ಆನಂದಮಯೋ ಅಭ್ಯಾಸ, ಆನಂದಮಯ ಅಧಿಕರಣವನ್ನು ಹೇಳ್ತಾರೆ. ಪರಮಾತ್ಮ ಪೂರ್ಣಾನಂದನಾಗಿದ್ದಾನೆ. ಇದು ದೇವರ ವೈಭವ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನ್. ರಾಜಸ್ತೋತ್ರ ಬಂದರೆ ಸದಾನಂದಂ ಅಂದರೂ ಒಂದೇ, ಇಲ್ಲಿ ಪೂರ್ಣಾನಂದ ಅಂದರು ಒಂದೇ. ಸದಾ ಆನಂದ ಪೂರ್ಣ, ಪೂರ್ಣ ಆನಂದ, ಸತ್ತಾನಂದ ಪೂರ್ಣಾನಂದ. ಪೂರ್ಣ ಅಂತ ಹೇಳಿದಾಗ ಏನಾಗುತ್ತೆ? ದೇಶತಃ ಪೂರ್ಣ, ಕಾಲತಃ ಪೂರ್ಣ, ಅದೆಲ್ಲ ಅರ್ಥ ಮಾಡಬೇಕು. ಪೂರ್ಣ ಅಂದ್ರೆ ಏನು ಪೂರ್ಣ? ಅದಕ್ಕೆ ದೇಶತಃ ಪೂರ್ಣ, ಕಾಲತಃ ಪೂರ್ಣನಾಗಿರ್ತಕ್ಕಂತಹ ಆನಂದವನ್ನು ಹೊಂದಿರೋದ್ರಿಂದ ಅವನ್ನ ಆರಾಧನೆ ಮಾಡಬೇಕು. ಇದರಿಂದ ಮೊದಲು ಏನು ಹೇಳಿದಾಗಾಯ್ತು? ದೇವರ ಗುಣಗಳಲ್ಲಿ ಆನಂದಮಯ ಅಂತಲೇ ಶುರು ಮಾಡಿದರು. ಬ್ರಹ್ಮಸೂತ್ರದಲ್ಲಿ ಮೊದಲ ಗುಣವನ್ನು ಹೇಳಿದ್ದು ಯಾವುದು ಅಂದರೆ ಆನಂದಮಯ ಅಂತೇಳಿ. ಯಾತಕ್ಕೆ ಅಂದರೆ ಎಲ್ಲ ಗುಣಗಳಿದ್ರೂ ಕೂಡ ಅದು ಸಾರ್ಥಕ್ಕೆ ಬರೋದು ಯಾವಾಗ? ಆನಂದ ಇದ್ರೆ. ಒಳ್ಳೆ ದೊಡ್ಡ ಮನೆ ಇದೆ, ಬೇಕಾಷ್ಟು ವೆಹಿಕಲ್ಗಳಿದೆ, ಏನು ವೈಭವ ನೋಡ್ತಾರೆ, ಏನು ಸ್ವಾಮಿ ಪುಣ್ಯಾತ್ಮರ ಅಂತ, ಅಯ್ಯೋ ನಾನು ಹಣೆ ಬಾರಿ ಏನು ಹೇಳ್ತೀರಿ ಅಂತ ಹೇಳ್ತಾರೆ. ಏನು ಮಾಡ್ತೀರಾಗ? ಏನಿಲ್ಲ, ಆನಂದನೇ ಇಲ್ಲ ಅವರು. ಏನು ಎಲ್ಲ ಏನಿದ್ದು ಬರ್ಣನಿದ್ದಾಗಲೇ ಉಪಯೋಗ ಇಲ್ಲ. ಆನಂದ ಒಂದು ಬರದೇ ಹೋದರೆ ಎಲ್ಲ ಸಾಧನೆಗಳು ಏನಾಗುತ್ತೆ? ಎಲ್ಲ ವ್ಯರ್ಥ. ಅದಕ್ಕಾಗಿ ದೇವರಲ್ಲಿ ಮೊದಲು ಕಾಣಬೇಕಾದ್ದೇನೋ ಆನಂದವನ್ನು. ಅದು ಎಂಥ ಆನಂದವನ್ನ? ಪೂರ್ಣಾನಂದವನ್ನು. ನಮಗೆ ಬೇಕಾಗಿರೋದೇನೋ? ಪೂರ್ಣಾನಂದನೇ. ಆದ್ದರಿಂದ ಯಾರಿಗೆ ಏನಿರುತ್ತೋ ಅದನ್ನು ಅವನು ಕೊಡ್ತಾನೆ. ಇವತ್ತು ಪೂರ್ಣಾನಂದನಾದ ಪರಮಾತ್ಮನಷ್ಟೇ ನಮಗೇನು ಕೊಡಬಲ್ಲ? ಸ್ವರೂಪಾನಂದ ಆವಿರ್ಭಾವ ರೂಪವಾದ ಮೋಕ್ಷವನ್ನು ಕೊಡಬಲ್ಲನೇ ಹೊರತು ಸ್ವಾತಂತ್ರ್ಯನ ಬೇರೆ ಯಾರಿಗೂ ಸಹ ಆ ಶಕ್ತಿ ಇಲ್ಲ. ಇದೆಲ್ಲ ತಿಳ್ಕೊಂಡ್ರೆ ವಿಷ್ಣುವನ್ನೇ ಆ ಜಿಜ್ಞಾಸೆ ಮಾಡಬೇಕು. ಪೂರ್ಣಾನಂದ ಇವ ಜಿಜ್ಞಾಸ್ಯ. ಅಲ್ಪಾನಂದರ ಜಿಜ್ಞಾಸೆ ಮಾಡಿ ಪ್ರಯೋಜನ ಇಲ್ಲ. ಭಾರಿ ಸಾಲ ಬೇಕಾಗಿದೆ. ಬಡವನ್ ಕೇಳೋಕೆ ಹೋದ್ರೆ ಏನು ಮಾಡ್ತಾನೆ? ನಾನು ನಿಮ್ಮ ಹತ್ರ ಕೇಳೋದು ಹೊರಟಿದ್ದೆ ಅಂತ ಹೇಳ್ತಾನೆ. ಏನು ಮಾಡ್ತೀರಾಗ? ಫಜಿತಿಯಾಗ ಇರೋನು ಕೇಳಬೇಕು. ಇಲ್ಲೇ ಇದನ್ನು ಕೇಳಿ ಉಪಯೋಗ ಇಲ್ಲ. ಅದರಿಂದಾಗಿನೇ ಸ್ವಲ್ಪ ಇದ್ದವನು ಕೇಳಿದರೆ ನಾ ಸಾರಿ ನನಗೆ ಸಾಕಾಗಲಿಲ್ಲ ಅಂತಾನೆ. ಅಥವಾ ಇಷ್ಟು ಕೊಡಬಲ್ಲ, ಪೂರ್ಣ ಕೊಡ, ಸ್ವಲ್ಪ ಬೇಕಾದ್ರೆ ಕೊಡ್ತೀರಿ ಅಂತ ಹೇಳ್ತಾರೆ. ಪೂರ್ಣ ಇದ್ದಾಗ ಏನು ಮಾಡ್ತಾನೋ ಅವನು? ಪೂರ್ಣದ ಆನಂದ ಕೊಡ್ತಾನೆ. ಮತ್ತೆ ಎಲ್ಲರಿಗೂ ಕೊಡ್ತಾನೆ. ಮತ್ತೆ ಕೆಲವರು ಇರ್ತಾರೆ ಸ್ವಲ್ಪ ಜನ ಕೊಟ್ಟ ಮೇಲೆ ಆಗೋಯ್ತು ಅಂತ ಹೇಳಿಬಿಡ್ತಾರೆ. ಈ ಸೀಟ್ಸ್ ಆಗೋಗುತ್ತೆ, ಎಷ್ಟೋ ಸರ್ತಿ ಪ್ರಸಾದ ಆಗೋಗ್ಬಿಡುತ್ತೆ ಎಷ್ಟೋ ಸಲ ಹೋಗ್ತಾನೆ. ಆದರೆ ದೇವರು ಮಾತ್ರ ಏನು ಮಾಡ್ತಾನೆ, ಆಗೋಯ್ತು ಅಂತ ಹೇಳೋದೇ ಇಲ್ಲ. ಯಾಕೆ? ಪರಿಪೂರ್ಣನಾದ್ದರಿಂದ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ, ಅದರಲ್ಲಿ ಪರಿಪೂರ್ಣ ಆನಂದಾಯ ಪರಿಪೂರ್ಣ ಜ್ಞಾನಾಯ ಎಲ್ಲವನ್ನೂ ಪೂರ್ಣತ್ವೇನ ಚಿಂತನೆ ಮಾಡಬೇಕು. ಯಾರು ಹಾಗೆ ದೇವರನ್ನು ಪೂರ್ಣತ್ವೇನ ಚಿಂತನೆ ಮಾಡ್ತಾರೋ ಅವರು ಯಥಾಯೋಗ್ಯವಾಗಿ ಪೂರ್ಣರಾಗ್ತಾರೆ. ಪೂರ್ಣ ಪೂರ್ಣತ್ವ ಯಾರಿಗೂ ಇಲ್ಲ, ಯಥಾಯೋಗ್ಯವಾಗಿ ಪೂರ್ಣತ್ವ ಬರಬೇಕಾದ್ರೆ ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ, ನನ್ನನ್ನು ಯಾರು ಹೇಗೆ ಹೇಗೆ ಆರಾಧನೆ ಮಾಡ್ತಾರೋ ನಾನು ಅವರಿಗೆ ಹಾಗಾಗಿ ಫಲ ಕೊಡ್ತೀನಿ ಅಂತ ಪರಮಾತ್ಮ ಘೋಷಣೆ ಮಾಡಿದ್ದಾನೆ. ಅದಕ್ಕೆ ಆ ರೀತಿಯೇ ಆರಾಧನೆ ಮಾಡಬೇಕು. ಆ ಹೆಸರು ಏನಂತ ಆರಾಧನೆ ಮಾಡ್ತಾರೆ, ರಾಮದೇವರು ಯಾತಕ್ಕೆ ದುಃಖ ತೋರಿಸ್ತಾರೆ ಗೊತ್ತಾ? ಅವ್ರು ಹಾಗೆ ಆರಾಧನೆ ಮಾಡಲಿ ಅಂತ ಹೇಳಿಬಿಟ್ಟು ದೇವರು ಸೀತಾಕಡೆ ದುಃಖ ಪಡ್ತಿದ್ದಾರೆ ಅಂತ ಆರಾಧನೆ ಮಾಡಿ ಮಾಡಿ ಏನಾಗ್ಬಿಡ್ತಾರೆ, ಅವರು ದುಃಖಿಗಳಾಗ್ತಾರೆ ಮುಂದೆ. ಅರ್ಥ ಆಯ್ತಾ? ಸೊ ಎಲ್ಲೂ ಕೂಡ ರಾಮಾಯಣ ಮಹಾಭಾರತ ಸರಿಯಾಗಿ ತಿಳ್ಕೊಳ್ದೆ ಹೋಗಿದ್ರೆ ಅವೇನಾಗ್ತಿದ್ದು ಕೊನೆಗೆ ದುಃಖಿಗಳಾಗ್ತಾ ಇತ್ತು. ಆಚಾರ್ಯ ಏನು ಮಾಡಿದ್ರೆ ಈಗ ಆನಂದ ತೀರ್ಥರು, ಅದು ಪರಮಾತ್ಮ ಆನಂದಪೂರ್ಣ ಅಂತ ಹೇಳಿದ ತೀರ್ಥರು ಅಂತ ಅರ್ಥ. ಪರಮಾತ್ಮ ಆನಂದಪೂರ್ಣ ಅಂತ ಸಾರಿ ತೀರ್ಥರು ಒಬ್ಬರೇನೆ, ಎಲ್ಲರೂ ದೇವರಿಗೆ ದುಃಖನೇ ಹೇಳಿದವರು, ದೇವರು ನಮ್ಮಂತೆ ಅಂತ ಹೇಳಿದವರು. ಎಷ್ಟೋ ಜನ ನಮಗಿಂತ ಕಡಿಮೆ ಅಂತ ಹೇಳಿದವರು ಇದ್ದಾರೆ, ಅಥವಾ ನಾವೇ ದೇವರು ಅಂತ ಹೇಳಿದವರು ಇದ್ದಾರೆ. ಅದು ಯಾವುದೂ ಅಲ್ಲ, ಪೂರ್ಣಾನಂದ ಅಂತರಹ ಖವತ್. ದೇವರು ಎಲ್ಲಿದ್ದಾನೆ ಮತ್ತೆ? ಇದು ಅನೇಕ ರೀತಿಯಲ್ಲಿ ಓದೋ ಕ್ರಮ ಇದು. ಬ್ರಹ್ಮಸೂತ್ರ ಓದಿರ್ತೇವೆ, ಪ್ರತಿಯೊಂದು ಅಧಿಕರಣಕ್ಕೆ ಹೊಂಚಿಕೊಂಡು ಓದಕ್ಕೆ ಬರುತ್ತೆ. ಓದಿಲ್ಲ ದೇವರು ಮಹಿಮೆಗಳು ವಿಷ್ಣುಗಳು ಅಂತರಹ, ದೇವರು ಎಲ್ಲಿದ್ದಾನೆ? ಅಂತರಹ, ಎಲ್ಲೋ ಅಲ್ಲ, ಒಣಗಿದ್ದಾನೆ ದೇವರು. ಅಂತೇ ರಮತೀತಿ ಸ್ವಾಂತೇ ರಮತೀತಿ ಅಂತರಹ, ಒಣಗಿದ್ದು ಪರಮಾತ್ಮ ನಮಗೆ ಆನಂದವನ್ನು ಕೊಡ್ತಾ ಇದ್ದಾನೆ. ಹೊರಗಿದ್ದು ಕೊಡ್ತಾನೆ, ಒಡಗಿದ್ದು ಕೊಡ್ತಾನೆ. ಇವತ್ತು ಅನ್ನಕ್ಕೆ ಆನಂದ ಕೊಡೋ ಶಕ್ತಿ ಇದೆ ಅಂತ ತಿಳ್ಕೊಂಡಕ್ಕೆ ಹೋಗಬಾರದು. ಅನ್ನಕ್ಕೆ ಆನಂದ ಕೊಡೋ ಶಕ್ತಿ ಇದ್ದಿದ್ರೆ ಯಾವಾಗಲೂ ಆನಂದ ಕೊಡಬೇಕಾಗಿತ್ತು. ಕೆಲವು ಏನು ಮಾಡೋದು ಕೆಲವು ಸತ್ಯ, ಅದು ಆನಂದ ಕೊಡೋದಿಲ್ಲ. ಕೆಲವು ಬೇಡ ಅಂತ ಚಾನೆ ಚೆಲ್ಲಿಬಿಡ್ತಾರೆ, ಬೇಕಾದ ಪೂರ್ತಿ ಆನಂದ ಕೊಡೋ ಶಕ್ತಿ ಅದಕ್ಕಿಲ್ಲ. ಕೆಲವು ವಿಷವಾಗಿ ಕಾಣುತ್ತದೆ, ಎಷ್ಟೋ ಅನ್ನ ಅನರ್ಜಿಯಾಗಿ ಅನಾಹುತಕ್ಕೆ ಕಾರಣ ಆಗ್ಬೋದು. ಆದರೆ ಅನ್ನಕ್ಕೆ ಆನಂದ ಕೊಡ್ತು ಅಂದ್ರೆ ಏನರ್ಥ? ಅನ್ನದೊಳಗಿರ್ತಕ್ಕಂಥ ಪರಮಾತ್ಮ ಆನಂದ ಕೊಡ್ತಾನೆ ಅಂತ ಅರ್ಥ. ಅನ್ನಂ ಅನ್ನಾದ ಏವಚ, ದೇವರು ಕೊಡದೆ ಹೋದರೆ ಯಾರು ಆನಂದ ಕೊಡೋದಿಲ್ಲ ಹೇಳಿದ್ದಾರೆ ಬೃಹದಾಂಡದೊಳಗೆ. ಆತ್ಮನಃ ಕಾಮಾಯ ಪ್ರಿಯಂ ಭವತಿ, ದೇವ್ರು ಇಷ್ಟಪಟ್ಟರೇನೆ ಒಂದು ವಸ್ತು ನಮಗೆ ಪ್ರಿಯವಾಗೋದು. ದೇವ್ರು ಇಷ್ಟಪಡದೆ ಹೋದರೆ ಅವರಿವರು ಪ್ರಿಯ ಆಗೋದಿಲ್ಲ, ನಮಗೆ ನಾವೇ ಪ್ರಿಯರಾಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ನಿನ್ನೆ ಅಶ್ವಥ ಅವರು ಯುದ್ಧ ಮಾಡಿದ ಕಥೆ ಕೇಳಿದ್ವಲ್ಲ, ಯಾರ ಮೇಲೆ? ತಮ್ಮೇಲೆ. ರುದ್ರದೇವರು ಅಶ್ವಥ ಇಬ್ಬರು ಒಂದೇ ಜೋರ ಹೊಡೆದಾಡ್ತಿದ್ದಾರೆ ಒಬ್ಬರು ಕೂಡ. ಇದರ್ಥ ನಮ್ಮನೆ ಸಿಟ್ಟು ಬಂದ ಏನು ಮಾಡ್ತೇವೆ ನಾವೀಗ? ಹಣೆಯಿಂದ ಅಯ್ಯೋ ದೊಡ್ಕೊಂಡ್ಬಿಡೋದು ಎಷ್ಟೋ ಜನಗಳು, ಉಪ್ಪು ಹೆಚ್ಚಾಗಿರ್ತಾರೆ ಹಣೆ ಅಂತ ತಮ್ಮನೆ ಹುಡುಕೋತಾರೆ ಪಾಪ, ಹೋಗ್ತಾರೆ ಅಯ್ಯೋ ಅಂತ. ಏನು ತೋರಿಸುತ್ತಿದ್ದು? ತಮ್ಮೇಲೆ ತಮಗೆ ದ್ವೇಷ ಬಂದಿದೆ. ಆದರೆ ದೇವ್ರು ಮಾತ್ರ ಅಂತಸ್ತಿತ್ವ ರವಯತೀತಿ ಆಚಾರ ಅರ್ಥ ಬರೀತಾರೆ ವ್ಯಾಖ್ಯಾನದಲ್ಲಿ. ಅಂತಸ್ತಿತ್ವ ರಮಣಕೃತ್ ಅಂತರಹ, ಇದು ದೇವರ ಮಹಿಮೆ. ಇನ್ನು ಬ್ರಹ್ಮಸೂತ್ರ ಓದಿದವರಿಗೆ ಓಂ ಅಂತಸ್ಥ ಧರ್ಮೋಪದೇಶ ಇತ್ಯಾದಿಯಾಗಿ ಆ ಸೂತ್ರದ ಅರ್ಥ, ಅದು ಸೂತ್ರಾರ್ಥ ಒಂದಕ್ಕೆ ಬರುತ್ತೆ, ಸುಮ್ಮನೆ ದೇವರ ಮಹಿಮೆಯಾಗಿ ಒಂದಕ್ಕೆ ಬರುತ್ತೆ. ಖವತ್, ಖವತ್ ಖಾ ಅಂದ್ರೆ ಆಕಾಶ, ಆಕಾಶಸ್ಥಲಿಂಗ. ಆ ಪರಮಾತ್ಮ ಏನಾಗಿದ್ದಾನಾಗ ಆಕಾಶಾದಿ ಸರ್ವಶಬ್ದದ ವಾಚ್ಯನಾಗಿದ್ದಾನೆ. ಆಕಾಶಕ್ಕೆ ಏನು ಗುಣ ಇದೆ? ಅವಕಾಶ ಪ್ರದತ್ತವದು ಆಕಾಶದ ಗುಣ. ಅಥವಾ ಆಸವಂತಾತ್ ಕಾಶ್ಯತೆ ಇತಿ ಆಕಾಶ, ಸರ್ವಥ ಪ್ರಕಾಶವಾನನಾದವನು ದೇವರಿಗೆ ಹೆಸರು. ಅದಕ್ಕೆ ಪರಮಾತ್ಮನಿಗೆ ಆ ರೀತಿ ಕರೀತಾರೆ. ಪ್ರಣೇತ ಜ್ಯೋತಿರಿತ್ಯಾದ್ಯೈಹಿ ಪ್ರಸಿದ್ಧೈಹಿ ಅನ್ಯ ವಸ್ತುಷು ಮುಚ್ಚತೆ ವಿಷ್ಣುರೇವೈಕಃ ಸರ್ವೈಹಿ ಸರ್ವಗುಣತ್ವತಃ. ಪ್ರಣೇತ ನೇತ, ಪ್ರಣೇತ ರಾಷ್ಟ್ರಕ್ಕೆ ನೇತ ಅಂತ ಕರೀತಾರಲ್ಲ, ನೇತ ಅಂದ್ರೆ ನಾಯಕ. ಪ್ರಣೇತ ಎಲ್ಲರಿಗೂ ಪ್ರಕರ್ಷೇಣ ನೇತ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಅದಕ್ಕೆ ದೇವರಿಗೆ ಏನಂತ ಕರೀತಾರೆ? ಯಾಕೋ ಬರುತ್ತ ದೇವರಿಗೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ್ರಿಂದಾಗಿನೇ ಪ್ರಕರ್ಷೇಣ ನೇತ ಪ್ರಣೇತ, ಪ್ರಕೃಷ್ಟ ನೇತ ಪ್ರಣೇತ, ಅನೇಕ ರೀತಿಯಲ್ಲಿ ಅರ್ಥ. ಜ್ಯೋತಿ ಇತ್ಯಾದ್ಯೈಹಿ ಜ್ಯೋತಿರ್ದರ್ಶನಾತ್, ಜ್ಯೋತಿ ಅಂತ ಪದ ಬಂದರೆ ಎಲ್ಲಾದರೂ ಕೂಡ ಜ್ಯೋತಿ ಅಂದರೆ ಮುಖ್ಯ ಜ್ಯೋತಿ ಯಾರು? ಪರಂಜ್ಯೋತಿ ಪರಮಾತ್ಮನೇ. ಪರಂಜ್ಯೋತಿ ರೂಪ ಸಂಪದ್ಯ ಅಂತ ಹೇಳಬೇಕಾದ್ರೆ ಜ್ಯೋತಿ ಪರಂಜ್ಯೋತಿ, ಜ್ಯೋತಿ ಅಂದರೆ ಪ್ರಕಾಶ. ದೇವರಷ್ಟು ಪ್ರಕಾಶ ಯಾರಿಗೂ ಇಲ್ಲ. ದಿವಿ ಸೂರ್ಯ ಸಹಸ್ರಸ್ಯ ಭವೇ ದ್ವಿಗಪದುತ್ಥಿತ ಯದಿ ಭಾಹ ಸದೃಶಿ ಸಾಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಆದ್ದರಿಂದ ಅತ್ಯಂತ ಹೆಚ್ಚು ಪ್ರಕಾಶ ಇರೋದು ಯಾರಿಗೆ? ದೇವರಿಗೆ. ಜ್ಯೋತಿರೇತ್ಯಾದ್ಯೈಹಿ ಪ್ರಸಿದ್ಧೈರನ್ಯ ವಸ್ತುಷು, ಆಕಾಶ ಅಂದ್ರೆ ಯಾವುದೋ ಅಂತ ನಮ್ಗೆ ಅರ್ಥ ಆಗುತ್ತೆ. ಪ್ರಣೇತ ಅಂದ್ರೆ ಯಾರೋ ಅನಿಸುತ್ತೆ, ಜ್ಯೋತಿ ಅಂದ್ರೆ ಯಾರೋ ಅನಿಸುತ್ತೆ, ನಿಜವಾಗ್ಲೂ ಯಾರೋ ಅಲ್ಲ. ಎಲ್ಲ ಶಬ್ದ ವಾಚನ ಆದವನು ಯಾರು? ಪ್ರಸಿದ್ಧೈರ್ ಅನ್ಯ ವಸ್ತು. ಇವೆಲ್ಲ ಎಂಥ ಶಬ್ದಗಳಿವು? ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು. ಏನು ಬೇರೆ ವಸ್ತು ಹೇಳಿದಾಗ ಕಾಣುತ್ತೆ. ಇವತ್ತು ಅಸ್ತ್ರ ರಾಮ ಕೃಷ್ಣ ನರಸಿಂಹ ಗೋವಿಂದ ಅಂದ್ರೆ ಏನಾಗುತ್ತೆ? ಅವೆಲ್ಲ ದೇವರನ್ನ ಹೇಳುತ್ತೆ. ಇನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ ಬ್ರಹ್ಮ ಇತ್ಯಾದಿಗಳು ದೇವತೆಗಳ ಹೆಸರಾಗುತ್ತೆ. ದೇವತೆಗಳ ಹೆಸರು ಕೂಡ ಅಲ್ಲ ಇವು. ಜ್ಯೋತಿ ಅಂದ್ರೆ ಬೆಳಕು ಅಂತ ಅಷ್ಟೇ ಅರ್ಥ, ಆಕಾಶ ಅಂದ್ರೆ ಆಕಾಶ ಅಂತ ಅಷ್ಟೇ ಅರ್ಥ. ಆದ್ರೆ ನಿಜವಾಗ್ಲೂ ಯಾರನ್ನು ಹೇಳುತ್ತವೆಲ್ಲ ಕೂಡ? ದೇವರನ್ನೇ ಹೇಳ್ತಾ ಇದೆ. ಉಚ್ಯತೆ ವಿಷ್ಣುರೇವೈಕಃ, ವಿಷ್ಣುರೇವ ಏಕಃ ಉಚ್ಯತೆ. ಸರ್ವೈಶ್ಚ ವೈದಿಕ ಪದೈಹಿ ಅಪಿ ಲೋಕಶಬ್ದೈಹಿ ಮೇಘಾಗ್ನಿ ವಾರಿತಿ ತರಾತಿ ರವೈಶ್ಚ ಸರ್ವೈಹಿ ಏಕೋಭಿಧೇಯಃ ಪರಿಪೂರ್ಣ ಗುಣಃ ಪ್ರಿಯೋಲಂ ನಾರಾಯಣಃ ಮಮ ಸದೈವ ಸುತುಷ್ಟಿವೇತು. ಐತರೇಯ ಭಾಷ್ಯದ ಕೊನೆಯ ಮಾತಿನ ಆಚಾರ್ಯ ಮಾತನ್ನು ಹೇಳುತ್ತಾರೆ. ಅದಕ್ಕೋಸ್ಕರ ಸರ್ವಶಬ್ದವಾಚ್ಯತ್ವ ದೇವರಿಗೆ ಹೇಳಿದರು. ಸರ್ವಶಬ್ದವಾಚ್ಯತ್ವ ಹೇಳೋದಕ್ಕೆ ಏನು ಕಾರಣ ಅಂತ ಕೇಳಿದರೆ, ಸರ್ವೈಹಿ ಸರ್ವೈಹಿ ಶಬ್ದೈಹಿ ಸರ್ವಗುಣತ್ವತಃ, ಒಂದು ಶಬ್ದ ಹೇಳ್ತಾರೆ ಅಂತ ತಿಳ್ಕೊಬೋಣ. ಒಬ್ಬ ಲಕ್ಷಾಧೀಶ ಅಂತ ಹೇಳಿದರು. ಲಕ್ಷಾಧೀಶ ಶಬ್ದಕ್ಕೆ ಏನರ್ಥ? ಒಟ್ಟು ಶ್ರೀಮಂತ ಅಂತ ಅರ್ಥ. ಹೊತ್ತಾನೆ ಆ ದೇವ್ರನ್ನ ಹೇಳುತ್ತಲ್ಲ ಪದಾದೀಗ, ಯಾಕೆ ದೇವರಲ್ಲಿ ಎಷ್ಟಿದೆ ಲಕ್ಷ, ಎಷ್ಟು ಲಕ್ಷ ಇದೆ, ಅನಂತಾನಂತ. ಆದ್ರಿಂದಾಗಿನೇ ಇವತ್ತು 1,000 ರೂಪಾಯಿ ಇರೋ ಶ್ರೀಮಂತನಾದರೆ 10,000 ರೂಪಾಯಿ ಇರೋನು ದೊಡ್ಡ ಶ್ರೀಮಂತ. ಆದ್ದರಿಂದ ಗುಣ ಜ್ಯೋತಿ ಎಂಬುದು ಬೆಳಕು ಕೊಡುತ್ತೆ, ಹತ್ತಿರ ದೇವರಷ್ಟು ಬೇಡಕ್ಕೆ ಯಾರೂ ಕೊಡೋದಿಲ್ಲ. ಜ್ಯೋತಿ ಶಬ್ದಕ್ಕೆ ಪ್ರವೃತ್ತಿಯ ನಿಮಿತ್ತ ಏನು? ಬೆಳಕು ಕೊಡುವಿಕೆ ಅಂತಿದೆ. ಬೆಳಕು ಹೊಂದಿರುವಿಕೆ, ಬೆಳಕು ಕೊಡುವಿಕೆ. ದೇವರಲ್ಲಿ ಎರಡು ಎಷ್ಟಿದೆ? ಇದಕ್ಕಿಂತ ಅನಂತಾನಂತ ಪಟ್ಟು ಜಾಸ್ತಿ ಇದೆ. ಅಯ್ಯಾದ್ರೂ ಉಪಯೋಗಿಸ್ಬೇಕೋ ಇಲ್ವಾಗ ಉಪಯೋಗಿಸ್ಬೇಕು. ಅದೇ ರೀತಿ ಪ್ರಸಿದ್ಧೈರನ್ಯ ವಸ್ತುಷು, ದೇವರಿಗೆ ನೀರು ಅಂತ ಹೆಸರು. ನೀರಿಗೇನು ಗುಣ ಇದೆ? ತಂಪು ಮಾಡೋ ಗುಣ ಇದೆ ದೇವರಿಗೆ. ಆ ಗುಣ ಎಷ್ಟಿದೆ ಲೆಕ್ಕಡೆ ಇಲ್ಲ. ಅದಕ್ಕೆ ನೀರು ಅಂದರೆ ಯಾರೋ ದೇವರು. ಅಗ್ನಿಗೇನು ಶಕ್ತಿ ಇದೆ? ಸುಡೋ ಶಕ್ತಿ ಇದೆ. ದೇವರು ಏನು ಮಾಡ್ತಾನೆ? ಬ್ರಹ್ಮೇಶ ಚಕ್ರೋತ್ಕಾರಾಹ. ಆದರೆ ದೇವರು ಯಾರಾದ ಈಗ ದೊಡ್ಡ ಅಗ್ನಿ ಆಗ್ತಾನೆ. ಅಗ್ನಿ ಗುಣ ಯಾವ್ಯಾವ ಗುಣ ಬರುತ್ತೋ, ಸಾರು ಭಾರಿ ಖಾರ ಇರುತ್ತೆ, ಖಾರ ಇದೆ ಅಂದರೆ ಖಾರ ಅಲ್ಲರಿ ಬೆಂಕಿ ಅಂತ ಹೇಳ್ತಾನೋ. ಅರ್ಥ ಏನದಕ್ಕೆ? ಭಾರಿ ಖಾರ ಅಂತ ಹೇಳೋದಕ್ಕೆ ಬೆಂಕಿ ಅಂತೆ. ಬೆಂಕಿ ಗುಣ ಬಂದಾಗ ಆಯ್ತು ಅದಕ್ಕೆ. ಹೊತ್ತಾನೆ ಈ ಸಾರು ಬೆಂಕಿ ಯಾಕಾಯ್ತು ಈಗ? ಸುಡೋ ಗುಣ ಬಂದಿದ್ದೀರ. ದೇವರು ಬೆಂಕಿ ಆತಕ್ಕೆ ಅವನಷ್ಟು ಯಾರೂ ಸುಡೋದಿಲ್ಲ. ಆದ್ದರಿಂದ ಹಾಗೆ ಬೆಂಕಿನ ಸುಡೋದು ಅವನೇ. ಮತ್ತೆ ಬೆಂಕಿ ಸುಡುತ್ತೆ ಅಲ್ಲ, ಬೆಂಕಿನ ಸುಟ್ಟಾಕೋದು ಕೂಡ ಯಾರು? ಪರಮಾತ್ಮರೇ. ಇದು ಅರ್ಥ ಮಾಡ್ಕೋತಾ ಹೋದರೆ ನಮಗೊಂದು ಸಮಸ್ಯೆ ಬಂದಿತ್ತು. ಏನಂತ? ಎಲ್ಲ ಶಬ್ದ ದೇವ್ರನ್ನ ಹೇಗೆ ಹೇಳುತ್ತೆ? ಆ ಶಬ್ದ ಅದನ್ನು ಹೇಳುತ್ತೆ. ಲೋಟ ಲೋಟನ ಹೇಳುತ್ತೆ, ತಂಬಿಗೆ ತಂಬಿಗೆನ ಹೇಳುತ್ತೆ, ಮೈಕು ಮೈಕನ್ನು ಹೇಳುತ್ತೆ. ದೇವ್ರನ್ನ ಹೇಗೆ ಹೇಳುತ್ತೆ ಅಂತ ಕೇಳಿದರೆ, ಮೈಕಿಗೆ ಏನು ಗುಣ ಇದೆಯಲ್ಲ, ಗುಣ ದೇವ್ರಿಗೆ ಎಷ್ಟಿದೆ? ಅನಂತ ಪಟ್ಟಿದೆ. ಅದಕ್ಕೆ ಹೇಳುತ್ತೆ ದೇವರನ್ನ. ಅರ್ಥ ಆಯ್ತಾ? ಕೆರೆ ನೋಡ್ತಾರೆ, ಓ ಸಮುದ್ರ ಅಂದ್ಬಿಡ್ತಾರೆ. ಯಾತಕ್ಕೆ ಕೆರೆ ಸಮುದ್ರ ಅಂತ ಯಾತಕ್ಕೆ ಕರೆದ್ರು? ಯುದ್ಧ ದೊಡ್ಡದಾಗಿರೋದು ಕೆರೆ ಸಮುದ್ರ ಅಂತ ಕರೆ, ದೇವರು ಸಮುದ್ರ ಅಂತ ಕರೆಯೋದಿಲ್ಲ. ಹಾಗಿದ್ರೆ ಕೆಲಕ್ಕೆ ಬರುತ್ತೆ. ಈ ರೀತಿ ಅರ್ಥ ಮಾಡಿಕೊಂಡ್ರೆ ಆಚಾರ ಕೊಟ್ಟ ಯುಕ್ತಿ ಅದು. ಸರ್ವ ಗುಣತ್ವತಃ, ಯಾವ್ಯಾವ ಗುಣ ಒಂದು ವಸ್ತುವಿನಲ್ಲಿರುತ್ತೋ ಹೆಸರು ಬರುತ್ತೆ. ಎಲ್ಲ ಗುಣ ದೇವರಿಗಿರೋದ್ರಿಂದ ಏನು ಬರುತ್ತೆ ಅವನಿಗೆ? ಸರ್ವಶಬ್ದವಾಚ್ಯತ್ವ ಬರುತ್ತೆ. ತುಂಬ ಜನ ಸರ್ವಶಬ್ದವಾಚ್ಯತ್ವ ಒಪ್ಪದೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿದಾಗ ಆಯ್ತು ಆಚಾರ್ಯ. ಯಾವ್ದಾದ್ರು ಒಂದು ಶಬ್ದ ದೇವರನ್ನ ಹೇಳದೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಅದಕ್ಕೆ ಆ ಗುಣ ದೇವರಲ್ಲಿಲ್ಲ ಅಂತಾಗುತ್ತೆ. ಅರ್ಥ ಆಯ್ತಾ? ಈಗ ಬಿ ಎಸ್ ಸಿ ಆದವನು ಬಿ ಎ ಅಲ್ಲ, ಬಿ ಎ ಆದವನು ಬಿ ಎಸ್ ಸಿ ಅಲ್ಲ. ಹೊತ್ತಾನೆ ಒಂದು ಹೌದು ಉಳಿದಲ್ಲ ಅವನು. ಯಾತಕ್ಕೆ ಹೇಳಿದ್ರು ಅಂದ್ರೆ, ಇಷ್ಟು ಹೇಳಿದ್ರು ಕೂಡ ದೇವ್ರು ಹೇಗಿದ್ದಾನೆ? ಸ್ಟಿಲ್ ಬಿಯಾಂಡ್ ದಟ್. ನೇತಿ ನೇತಿ ಅಂದ್ರೆ ಇಲ್ಲ ಇಲ್ಲ ಅಲ್ಲ, ಇದನ್ನೆಲ್ಲ ಮೀರಿದ್ದಾನೆ ಅಂತ. ಎರಡು ಮೀರಿದ್ದಾನೆ. ಈಗ ಒಂದು ದೇವರ ನೀರಿನ ಗುಣ ಇದೆ, ಅದಕ್ಕೆ ನೀರು ಅಷ್ಟೇ ಅಲ್ಲ ನೇತಿ. ಈ ನೀರಿನ ಗುಣ ಅಲ್ಲ, ಇದು ಅಸ್ವತಂತ್ರವಾದ ದೇವರು. ಡಿಫರೆಂಟ್ ಆಲ್ಟುಗೆದರ್ ಡಿಫರೆಂಟ್. ಅದು ಒಂದು ಅರ್ಥ. ಇನ್ನೊಂದು ಅರ್ಥ ಹೇಳಬೇಕು ಅದಕ್ಕೆ, ಅದು ಟೋಟಲಿ ಡಿಫರೆಂಟ್. ಅದು ಒಂದು ಕೆಲವರು ಹೇಳ್ತಾರೆ ಎವರೆಸ್ಟ್ ಹೋಗಿದ್ದೆ ಅಂತ ಹೇಳ್ತಾರೆ, ಬಹಳ ಎತ್ತರ ಇತ್ತು ಅಂತ ಹೇಳ್ತಾರೆ. ಯಾವುದೋ ಗುಡ್ಡ ತೋರಿಸ್ತಾರೆ, ಇಷ್ಟು ಎತ್ತರ ಇತ್ತ, ಹೇ ಬಿಡ ನೀನು ಇದು ಕೇಳಬೇಡ, ಭಾರಿ ದೊಡ್ಡದದು, ಇತೈ ಪಲ್ಲ ಅಂತ ಹೇಳ್ಬಿಡ್ತಾನೆ. ಮತ್ತೆ ಅರ್ಥ ಆಯ್ತಾ? ಈಗ ಇತೈ ಪಲ್ಲ ಅಂತ ಹೇಳಿದ್ರೆ ವಿಲಕ್ಷಣ ಅಂತ ಹೇಳಿದ್ರು. ಆದಷ್ಟೇ ದೇವರಿಗೆ ನೇತಿ ನೇತಿ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಇಷ್ಟು ಇದಕ್ಕಿಂತ ಜಾಸ್ತಿ ಇದೆ ಅಂತ ಒಂದರ್ಥ, ಡಿಫರೆಂಟ್ ಆಗಿದೆ ಅಂತ ಇನ್ನೊಂದು ಅರ್ಥ. ಡಿಫರೆಂಟ್ ಆಗಿದೆ ಅರ್ಥ ಮಾಡ್ಕೊಂಡು ಯಾರು ಸಂಗೀತ ಹೇಳ್ತಿರ್ತಾರೆ ಹೀಗಿರುತ್ತ ಈ ಸಂಗೀತ ಅಲ್ಲ ಮಾರಾಯ, ಅದು ದಿವೈನ್ ಸಂಗೀತ. ಗಾಳ ದೇವಗಂಧರ್ವ ದೇವಗಾಯನ ಅಂತಾರಲ್ಲ, ದೇವ ಡಿವೈನ್ ಎಂಬುದೇನು ಯಾವಾಗಲೂ ಕೂಡ ಲೋಕದಿಂದ ಭಿನ್ನವಾದದ್ದು, ಲೋಕದಿಂದ ಭಿನ್ನ ಡಿವೈನ್. ಆದರೆ ಪರಮಾತ್ಮ ಇನ್ನೆಂಥ ಇವತ್ತು ನಮಗೆ ಅನಿಸುತ್ತೆ, ನಾವು ಇಂಡಿಯನ್ ಮೇಕ್ ಅಲ್ಲ, ಯಾ ಫಾರಿನ್ ಮೇಕ್ ಇದು, ಕಂಪೇರ್ ಮಾಡಬೇಡ, ಅವಮಾನ ಮಾಡಬೇಡ ಅಂತ ಹೇಳ್ಬಿಡ್ತಾರೆ. ಹೋಗ್ತಾನೆ ಆ ಫಿನಿಷಿಂಗ್ ನೋಡಿದ ತಕ್ಷಣ ನಮ್ಮದಲ್ಲ, ಏನಾಯ್ತದೆ ಈಗ ಟೋಟಲ್ ಡಿಫ್ರೆಂಟ್ ಕಾಣಿಸ್ತಾ ಇದೆ. ಅಶ್ವತ್ಥ ಅವರಿಗೆ ಏನಾಯ್ತು? ಹಾಲು ಕುಡಿದಿದ್ರು, ಹಿಟ್ಟಿನ ಹಾಲು. ಆಮೇಲೆ ಏನು ಗೊತ್ತಾಯ್ತು ಅವರಿಗೆ? ಅಯ್ಯೋ ಈ ಹಾಲು ಹೀಗಿರುತ್ತೆ ಅಂತ ಗೊತ್ತಾಯ್ತು. ದೇವ್ರ ಗುಣ ಕೊಡದೆ ಏನಾಗುತ್ತೆ ನಮಗೆ? ದೇವ್ರ ಗುಣ ಹೀಗಿರುತ್ತೆ ನಮಗೆ ಗೊತ್ತೇ ಇದ್ದಿಲ್ಲ ಅಂತ ಅನ್ಸ್ಬಿಡುತ್ತೆ. ನಮ್ಮ ಗುಣಗಳಲ್ಲಿ ಅಲ್ಪತ್ವ ಇದೆ, ಅಪೂರ್ಣತ್ವ ಇದೆ, ಅನಿತ್ಯತ್ವ ಇದೆ, ಏನೇನೋ ಇದೆ. ದೇವರಲ್ಲಿ ಏನಿಲ್ಲ? ನೇತಿ ನೇತಿ, ಅದ್ಯಾವುದೂ ಇಲ್ಲ. ಅದನ್ನ ಹೇಳೋದಕ್ಕೆ ನೇತಿ ನೇತಿ ಅಂತ ಹೇಳಿದ್ರೆ ಹೊರತು ಅವ್ರೇನ್ ಮಾಡಿದ್ರು ಏನು ಇಲ್ಲ ಅಂತ ಹೇಳೋದಕ್ಕೆ ಉಪಯೋಗಿಸ್ಕೊಂಡ್ಬಿಟ್ರು. ಏನು ಹೇಳಿದ್ರೆ ದೇವ ಯಾಕೆ ಆಗ್ತಾನ ಅವನು? ಅಲ್ಲ, ಸರ್ವಶಬ್ದ ಪರಮಾತ್ಮ ಬರೀ ವೇದೋಕ್ತ ಅಂತ ಯಾರು ಹೇಳಿದೆ ನಿಮಗೆ? ಆ ವೇದೋಕ್ತ ಶಾಸ್ತ್ರ ಶಾಸ್ತ್ರವಿನ ಶಬ್ದಕ್ಕೆ ಏನರ್ಥ? ವೇದೋಕ್ತ ಅಂತ ಅರ್ಥನಾ? ಏನರ್ಥ ಅದಕ್ಕೆ? ಸಕಲ ಶಾಸ್ತ್ರೋಕ್ತ ಅಂತ ಅರ್ಥ. ಶಾಸ್ತ್ರದಲ್ಲಿ ಯಾವ್ದು ಸೇರ್ಕೊಂಡ್ಬಿಟ್ಟಿದೆ? ಧ್ವನ್ಯಾತ್ಮಕರು ಸೇರ್ಕೊಂಡಿದೆ. ಅಂದ ಮೇಲೆ ಏನಾಯ್ತಾಗ? ಶಾಸ್ತ್ರಕ್ಕೆ ವಿಶೇಷವಾದ ಬಿಡ್ದು ಕೊಟ್ಟವರು ಆಚಾರ್ಯರು. ಎಲ್ಲರೂ ಏನು ತಿಳ್ಕೊಂಡು, ವೇದಗಳಲ್ಲಿ ಎಲ್ಲ ಶಾಸ್ತ್ರ ಅಲ್ಲ, ಬರೀ ಉಪನಿಷತ್ತುಗಳು, ಅದರಲ್ಲೇ ಇದು ವಾಕ್ಯ. ಶಾಸ್ತ್ರ ಇಷ್ಟೇ ಮಾಡಿಬಿಟ್ಟಿದ್ರು ಅವರು. ಆಚಾರ್ಯ ಹೇಳ್ತಾರೆ ಜಗತ್ತಿನ ಎಲ್ಲವೂ ಶಾಸ್ತ್ರ ಅಂತ ಹೇಳ್ಬಿಟ್ಟು. ಅವಧೂತ ಗತಿ ಏನು ಹೇಳುತ್ತೆ? ಯಾರ್ಯಾರೋ ಶಾಸ್ತ್ರ, ಅವ್ರ ಹುಡುಗ ಹುಡುಗಿ ಏನೇನೋ ಎಲ್ಲರೂ ಶಾಸ್ತ್ರ ಆಗಿಬಿಡ್ತಾರೆ. ತಿಳ್ಕೊಳ್ಳೋಕೆ ಹೊರಟ್ರೆ ಕಂಡಿದ್ದೆಲ್ಲ ಶಾಸ್ತ್ರ. ಶಾಸ್ತ್ರ ಅಂದ್ರೇನು? ಶಿಷ್ಯತೆ ತತ್ವ ಅನೇನೈತಿ ಶಾಸ್ತ್ರ. ಯಾವುದು ತತ್ವ ಹೇಳುತ್ತೋ ಅದು ಶಾಸ್ತ್ರ. ಅವಾಗ ತತ್ವ ಹೇಳುತ್ತಾರೆ ಶಾಸ್ತ್ರ ಆಯ್ತಲ್ಲ, ಅವ್ರ ಪ್ರಕಾರ ಪುಸ್ತಕರೇ ಶಾಸ್ತ್ರ ಅಂತ ಕೂಡ ಏನು ಮಾಡ್ಬೇಕು ಅದಕ್ಕೆ ಅಲ್ಲ. ಆಚಾರ್ಯರು ಎಲ್ಲದಕ್ಕೂ ಅಭೇಷವಾದ ಅರ್ಥವನ್ನು ಕೊಟ್ಟರು. ಸರ್ವಗೋವತ್ತಾನೆ ಎಂತಾಚ ದೃಶ್ಯತ್ವ ದ್ಯುಜ್ಜಿತ ಸದಾ ಸರ್ವಗಃ. ದೇವರು ಎಲ್ಲಿದ್ದಾರೆ? ಎಲ್ಲ ಕಡೆ ಇದ್ದಾರೆ. ಸರ್ವತ್ರ ಗಚ್ಚತಿ ಇತಿ ಸರ್ವಗಃ, ಸರ್ವೈಹಿ ಗಮ್ಯತೆ ಇತಿ ಸರ್ವಗಃ. ಅದೇ ರೀತಿ ಅರ್ಥ ಮಾಡಬಹುದು. ಮುಂದೆ ಹೇಳ್ತಾರೆ ನಿಯಂತಾಚ, ಎಲ್ಲ ಕಡೆ ಇದ್ದಾನೆ, ಆಕಾಶ ಎಲ್ಲ ಕಡೆ ಇದೆ, ಅದು ಕಂಟ್ರೋಲ್ ಮಾಡಕ್ ಬರೋದಿಲ್ಲ ಅದಕ್ಕೆ. ಆದ್ರೆ ನಿಯಂತಾಚ ಎಲ್ಲ ಕಡೆ ಇದ್ದಾನೆ, ನಿಯಂತ್ರವಾಗಿದ್ದಾನೆ. ಬರೀ ಯಂತ್ರ ಅಲ್ಲ, ನಿತರಾಮ್ಯಂತ ನಿಯಂತ, ಟೋಟಲ್ ಕಂಟ್ರೋಲರ್. ಇವತ್ತು ಆಫೀಸ್ನಲ್ಲಿ ಬಾಸ್ ಇರ್ತಾನೆ, ಯಶದತ್ ಹೇಳ್ತಾನೆ, ನನ್ನ ಮಾತು ಯಾರು ಕೇಳೋದೇ ಇಲ್ಲ ಅಂತ ಹೇಳ್ತಾನೆ. ಹೋಗ್ತಾನೆ, ನನ್ನ ಮಾತು ಯಾರು ಕೇಳೋದಿಲ್ಲ, ನಾನೇ ಮಾಡ್ತೀನಿ ಬಿಡಿ ಅಂದ್ಬಿಡ್ತು. ಏನ್ ಮಾಡ್ಬೇಕು? ಹೆಸರಿಗೆ ಆಫೀಸರ್ ಅವನು, ಮಾಡಕ್ ಬರೋದಿಲ್ಲ. ಪರಮಾತ್ಮ ಅಂತವನು ನಿಯಂತ. ಯದ್ಭೀಷ ಉದಯಿತಿ ಸೂರ್ಯ, ಇಂಥ ನಿಯಂತೃತ್ವ ಇರೋ ದೇವರಿ ಮಾತ್ರ. ಆದ್ರಿಂದ ನಿಯಂತಾಚ ದೃಶ್ಯತ್ವಾದ್ ಯುಜ್ಜಿತ ಸದ. ದೃಶ್ಯತ್ವಾತ್ ಪರಮಾತ್ಮ ದೃಶ್ಯತ್ವ ಆಗಿದೆ, ಅಥವಾ ದೃಶ್ಯತ್ವಾದಿ ಉಜ್ಜಿತ. ಲೋಕದಲ್ಲಿರ್ತಕ್ಕಂಥ ದೃಶ್ಯತ್ವಾದಿಗಳು ದೇವರಲ್ಲಿ ಇಲ್ಲ, ವಿಲಕ್ಷಣವಾದ ದೃಶ್ಯತ್ವಗಳು ದಿವ್ಯ ದರ್ಶನಕ್ಕೆ ಕಾಣ್ತಾನೆ. ವಿಶ್ವ ಜೀವಾಂತರತ್ವಾದ್ಯೈ ಲಿಂಗೈ ಸರ್ವೈ ಯುತಃ ಸಹಿ. ವಿಶ್ವ ಜೀವಾಂತರತ್ವಾದ್ಯೈ, ವಿಶ್ವಜೀವ ಅಂತರ, ವಿಶ್ವಜೀವರ ಅಂತರ ಮೊದಲಾದಂಥ ಗುಣಗಳೇನಿವೆ ಎಲ್ಲವೂ ದೇವರಲ್ಲಿ. ಎಲ್ಲ ಜೀವರ ಒಳಗಿರುವಿಕೆ, ಒಬ್ಬೊಬ್ಬರೊಳಗಿರುವಿಕೆ ಬೇರೆ, ಎಲ್ಲರ ಜೀವರ ಒಳಗಿರಿಕೆ ಹೋದು ಬೇರೆ. ಆಫೀಸಲ್ಲಿ ಹೋಗ್ತಾರೆ, ಎಲ್ಲ ಕಡೆ ಹೋಗೋ ಇಲ್ಲ ಆಫೀಸ್ಗೆ, ತಮ್ಮ ಇದಕ್ಕೆ ಹೋಗ್ಬೇಕಷ್ಟೇನೆ. ಆಫೀಸರ್ ಇದಕ್ಕೆ ನುಗ್ಲಕ್ಕೆ ಬರೋದಿಲ್ಲ. ಏನು ಮಾಡ್ಬೇಕು ಅವರು? ಪರ್ಮಿಷನ್ ಅಂತ ಹೋಗ್ಬೇಕು. ಆಫೀಸರ್ ಮಾತ್ರ ಏನು ಮಾಡ್ತಾನೆ? ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಮುಡಿದವ್ರು ಎಲ್ಲ ಎಲ್ಸಿಕಲ್ಲಿ ಹೋಗೋಕ್ಕಾಗೋದಿಲ್ಲ. ತಮ್ಮ ಅಲಾಟೆಡ್ ರೂಮ್ಗೆ ಹೋಗಬೇಕು, ಕ್ಲಾಸ್ಗೆ ಹೋಗ್ಬೇಕಷ್ಟೇ. ಪ್ರಾಕ್ ಮೇಷ್ಟು ತನ್ನ ಕ್ಲಾಸ್ಗೆ ಹೋಗಿ ಬೇರೆ ಕಡೆ ಹೋಗೋಲ್ಲ. ಪ್ರಿನ್ಸಿಪಾಲ್ ಏನು ಮಾಡ್ತಾನೆ? ಯಾವ ಕ್ಲಾಸ್ ಯಾವ ಬೇಕಾದ್ರೂ ಹೋಗ್ತಾರೆ. ಹೋಗ್ಬಿಟ್ಟು ಮೇಷ್ಟ್ರು ಈ ಕಡೆ ಕರೆದ ತಾನು ಪಾಠ ಮಾಡಬಲ್ಲ, ಏನು ಬೇಕಾದ್ರೂ ಮಾಡಬಲ್ಲ. ದೇವರಿಗೆ ಇಷ್ಟು ನಮ್ಮ ಸಾಮಾನ್ಯ ವ್ಯತ್ಯಾಸ ಹೇಗಾಗುತ್ತೋ, ದೇವರಿಗೇನಿದೆ ಏನು ಬೇಕಾದ್ರೂ ಮಾಡಬಲ್ಲ. ಸರ್ವೈರ್ಯುತ ಸಹ ಆಗ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಪಿ ಸಮರ್ಥ ಅನ್ನ ಮಾತು ಅರ್ಥ ಆಗುತ್ತೆ. ಸರ್ವಗೋವತ್ತಾರಿಯಂತಾಚ ದೃಶ್ಯತ್ವಾದ್ಯುಜ್ಜಿತ ಸದಾ ಸರ್ವಿಶ್ವ ಜೀವಾಂತರತ್ವಾದ್ಯೈ ಲಿಂಗೈ ಸರ್ವೈ ಯುತಸ್ಸಹಿ ಸರ್ವಾಶ್ರಯ. ಎಲ್ಲರಿಗೂ ಆಶ್ರಯ ಕೊಡೋ ನಾನು ಒಬ್ಬನೇನೆ, ಇವತ್ತು ಇಲ್ಲ ಕೂತಿದ್ದೀನಿ ಅಂತ ತಿಳ್ಕೊಂಬೋಣ. ನಿಜವಾಗ್ಲು ಗೊತ್ತಿರೋದು ಯಾರು? ಕೊನೆಗೆ ಕೊನೆಗೆ ಗೊತ್ತಿರೋ ಪರಮಾತ್ಮನ ವಿಷ್ಣು ಕೋರುವುದು ಹೊತ್ತಿದ್ದಾನೆ. ಸರ್ವಗಃ ಆಮೇಲೆ ಪೂರ್ಣ ಗುಣ, ಎಲ್ಲಿದ್ರು ಕೂಡ ಅವನ ಗುಣಗಳು ಕಡಿಮೆ ಆಗೋದಿಲ್ಲ. ಸೊ ಅಕ್ಷರ ಸನ್ ಕೃತಬ್ಜಗ ಅಕ್ಷರ, ಅಕ್ಷರ ಅಕ್ಷರ ಅಂದ್ರೆ ನಾಶ ಇರೋರು, ಅಕ್ಷರದ ನಾಶ ಇಲ್ಲದೆ ಇರೋರು. ಅಕ್ಷರನಾಗಿ ಎಲ್ಲಿದ್ದಾನೆ? ಎಷ್ಟೋ ದೊಡ್ಡ ವ್ಯಕ್ತಿ ಕೂಡ ಏನಾಗ್ಬಿಡ್ತಾರೆ, ಬಹಳ ದೊಡ್ಡ ಮಹಾರಾಜರುಗಳು, ಈಗಿಲ್ಲ, ಏನಾಗ್ಬಿಡ್ತಾರೆ ಅವರು? ಅಕ್ಷರರು ಹೋಗ್ಬಿಟ್ರು. ಬಹಳ ದೊಡ್ಡರ ಆ ಕಾಲಕ್ಕೆ ಅವನು ಹಿಡಿಯೋರೇ ಇರಲಿಲ್ಲ, ಆಮೇಲೆ ಏನಾದ ಹೋಗ್ಬಿಟ್ಟ. ದೇವರು ಹೇಗಿದ್ದಾನೆ? ಅಕ್ಷರ, ಯಾವಾಗಲೂ ಇರತಕ್ಕಂಥ ಒಂದು ವ್ಯಕ್ತಿ ದೇವರು. ಆಮೇಲೆ ಇನ್ನೊಂದು ಹೇಳ್ತಾರೆ, ಅಕ್ಷರ ಸನ್ ಹೃದಬ್ಜಗ, ಹೃದಯ ಕಮರದಲ್ಲಿ ಪರಮಾತ್ಮ ಇದ್ದಾನೆ. ಹೃದಬ್ಜಗ ಹೃದಯ ಕಮರದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾ, ಅಕ್ಷರ ಸನ್ ಹೃದಬ್ಜಗ ಹೃದಯದಲ್ಲಿದ್ದಾನೆ. ಆದರೆ ದೇಹ ನಾಶವಾದರೆ ನಮ್ಮ ಹೃದಯ ಹೋಯಿತು, ಆದರೆ ದೇವರ ನಾಶ ಹೊಂದೋದಿಲ್ಲ. ಅಕ್ಷರ ಆಗಲೂ ಕೂಡ ಏನಾಗಿದ್ದಾನೆ? ಅವನು ನಾಶರಹಿತನಾಗಿದ್ದಾನೆ ಹೊರತು ಯಾವ ಕಾಲಕ್ಕೂ ನಾಶ ಇಲ್ಲ. ಇವರಿಗೆ ಏನೇನು ಸ್ಥಿತಿ? ಎಲ್ರಿಗೂ ಕೂಡ ಒಬ್ಬ ಹೃದಯದಲ್ಲಿ ದೇವರಿದ್ದಾನೆ. ಆ ವ್ಯಕ್ತಿ ಸತ್ತ ಬಾಡಿ ದೇವರು ಹೋಗ್ಬಿಟ್ಟ ಅಂತ ಹೇಳಿದರೆ ದೇವರು ಹೋಗಿಲ್ಲ, ಹೋಗಿದ್ದ್ಯಾರೋ ಜೀವ ಹೋದ್ನೆ ಹೊರತು ದೇಹ ನಾಶವಾಯಿತು, ಜೀವ ಬೇರೆ ಕಡೆ ಹೊರಟ. ಪರಮಾತ್ಮ ಮಾತ್ರ ಹಾಗೆ ಇದ್ದಾನೆ. ಇಲ್ಲದೆ ಹೋದ್ರೆ ಆ ವ್ಯಕ್ತಿ ಸಮೇತ ಯಾರು ಹೋದಾಗ್ತಿತ್ತು? ಪರಮಾತ್ಮನ ಹೋದಾಗ್ತಿತ್ತು. ಅದಕ್ಕೆ ಅಕ್ಷರಸ್ಸನ್ ಹೃದಬ್ಜಗ ಸೂರ್ಯಾದಿ ಭಾಸಕ. ಹೌದು, ಅದಕ್ಕೆ ಹೃದಯ ಶಿರಸಿ ಬೆಲೆ ಇರೋದು ಯಾವಾಗ? ಶಿರಸ್ ಕಂಪ್ಯೂಟರ್ ಇದ್ದಾಗಷ್ಟೇ, ಶಿರಸ್ ಕಂಪ್ಯೂಟರ್ ಇದ್ದಾಗೆ. ಅದಕ್ಕೆ ವರ್ಕ್ ಬೆಲೆ ಇರೋದು ಯಾವಾಗ? ಲೈಫ್ ಇದ್ರೆ. ಹೃದಯ ಅಂಬುದು ಏನು ಹೇಳುತ್ತೆ? ಲೈಫ್ ಹೇಳುತ್ತೆ, ಅರ್ಥ ಆಯ್ತಾ? ಈಗ ಅದು ಬುದ್ಧಿ, ಅದು ಇದು ಹೃದಯ. ಅದ್ರ ಹೃದಯ ಎಂಬುದೇನು? ಹೃದಯ ಇಲ್ಲದೆ ಹೋದ್ರೆ ಇವತ್ತು ಹಾರ್ಟ್ ಅಟ್ಯಾಕ್ ಆದ್ರೆ ಬ್ರೇನ್ ಯಾಕೆ ಹೋಗುತ್ತಾಗಿದ್ರೆ? ಬ್ರೇನ್ ಹೋಗ್ಬೇಕಾದ್ರೆ ಬ್ರೇನ್ ಅಟ್ಯಾಕ್ ಆಗ್ಬೇಕು ಏನಾದ್ರೂ ಸಾಕು? ಹಾರ್ಟ್ ಆಗ ಅದು ಹಾರ್ಟ್ ಇದು ಮೋಡಿ ಫಿಸಿಕಲಿ ಹಾರ್ಟ್ ಬೇಡ. ಆ್ಯಕ್ಚುಲಿ ಫಿಸಿಕಲ್ ಹಾರ್ಟ್ ಬೇರೆ, ಸ್ಪಿರಿಚುವಲ್ ಹಾರ್ಟ್ ಬೇರೆ. ಈ ಹೃದಯ ಎಕ್ಸ್ಚೇಂಜ್ ಮಾಡಿದಾಗ ಹೃದಯ ಚೇಂಜ್ ಆಗೋದಿಲ್ಲ. ಈ ಫಿಸಿಕಲ್ ಹಾರ್ಟ್ ಇದು ಬ್ರಾಡ್ ಹಾರ್ಟೆಡ್ ಅಂತ ಕೇಳ್ತಾರೆ. ಯಾವ ಹಾರ್ಟ್ ಅದು? ಆ ಬ್ರಾಡ್ ಹಾರ್ಟೆಡ್ ಅಂತ ಮೆಡಿಕಲಿ ಆಗಿಬಿಟ್ರೆ ಅವ್ರು ರೋಗಿ ಅಂತ ಅರ್ಥ. ಹಾರ್ಟ್ ಎನ್ಲಾರ್ಜ್ ಆಗಿದೆ ಏನೇನು ಅರ್ಥ? ರೋಗಿ ಅಂತ ಅರ್ಥ. ಆ ಸ್ಪಿರಿಚುವಲಿ ಹಾರ್ಟ್ ಎನ್ಲಾರ್ಜ್ ಆಗಬೇಕು, ಫಿಸಿಕಲಿ ಎನ್ಲಾರ್ಜ್ ಆಗಬಾರ್ದು. ಸೂರ್ಯಾದಿ ಭಾಸಕ ಪ್ರಾಣ ಪ್ರೇರಕ ದೈವತೈರಪಿ. ಸೂರ್ಯಾದಿಗಳಿಗೆ ಭಾಸಕ ಹೇಳ್ತಾರಲ್ಲ, ಯದ್ಭಾಸ ನೈದಾದಿತ್ಯ ಕಥಂ ತೇಜ ಜಗದ್ ಭಾಸಯತಿ ಅಖಿಲಂ. ಗೀತಾದ ಅರ್ಥ ಯಚ್ಚಂದ್ರಮಸಿ ಹೆಚ್ಚಾಗ್ನೌ ತತ್ತೇಜೋ ವಿದ್ಧಿ ಭಾವಕಂ. ಸೂರ್ಯಾದಿ ಭಾಸಕ, ಸೂರ್ಯ ಚಂದ್ರ ಅಗ್ನಿ ಉಪಲಕ್ಷಣಯ ಭಾಸಕ ಅಂತ ಪದಾರ್ಥ ಯಾವ್ಯಾವ್ದಿದೆಯೋ ಅದರಲ್ಲಿ ಬೆಳಕು ಕೊಡೋನು ಯಾರು ಅಂದ್ರೆ ಪರಮಾತ್ಮನೇ. ಇವತ್ತು ಬಲ್ಬ್ ಕೊಡ್ತಾ ಇದೆ ಅಂತ ತಿಳ್ಕೊಬೇಡ, ಅಲ್ಲಿದ್ದು ಬೆಳಕು ಕೊಡೋನು ಯಾರು? ಮತ್ತೆ ಮತ್ತೆ ಪರಮಾತ್ಮನೇ. ಯಾವ ಸಂತವಸ್ಥೆ ಯಾವುದಕ್ಕೂ ಬೆಳಕು ಕೊಡೋ ಶಕ್ತಿ ಇಲ್ಲ. ಪ್ರಾಣಪ್ರೇರಕೋ ದೈವತೈರಪಿ, ಎಲ್ಲರಿಗೂ ಪ್ರಾಣಪ್ರೇರಕವನವನೇ. ದೈವತೈರಪಿ ಜ್ಞೇಯ ನ ವೇದೈ ಶೂದ್ರಾದ್ಯೈ, ದೇವತೆಗಳಿಗೂ ವೇದಾಧಿಕಾರ. ದೇವತೆಗಳಿಗೆ ಮನುಷ್ಯರಿಗಷ್ಟೇ ವೇದಾಧಿಕಾರ ಅಲ್ಲ, ದೇವತೆಗಳಿಗೆ ವೇದಾಧಿಕಾರ ಇದೆ. ಅದಕ್ಕೋಸ್ಕರ ಆಯಾ ವೇದಗಳಲ್ಲಿ ಹೇಳಿರ್ತಕ್ಕಂಥ ವಿದ್ಯೆಗಳನ್ನು ಆ ಉಪಾಸನೆ ಮಾಡಿದಾಗ ಏನಾಗ್ತಾರೆ ಅವರು, ಆ ಪದವಿ ಬರ್ತಾರೆ ಅವರು. ಅದಕ್ಕೋಸ್ಕರ ದೇವತೆಗಳಿಗೆ ಕೂಡ ಏನಿದೆ ದೇವತಾ ಅಧಿಕರಣ ಅಂತ ಒಂದು ಅಧಿಕರಣ. ಮನುಷ್ಯರಿಗೆ ಮಾತ್ರ ವೇದಾಧಿಕಾರ ಅಲ್ಲ, ದೇವತೆಗಳಿಗೆ ವೇದಾಧಿಕಾರ ಇದೆ. ತದುಪರ್ಯಪಿ ಪಾದರಾಯಣ ಸಂಭವಾಕೋ ಬ್ರಹ್ಮಸೂತ್ರ. ತದುಪರ್ಯಪಿ ಮನುಷ್ಯರಿಗೆ ವೇದಾಧಿಕಾರ ಅಂತ ಹೇಳಿದ್ರಿಂದ ಮನುಷ್ಯರ ಮೇಲೆ ಯಾರಿದ್ದಾರಲ್ಲ ಅವರಿಗೆಲ್ಲ ವೇದಾಧಿಕಾರ ಇದೆ ಅಂತ ಅರ್ಥ. ಮುಂದೆ ಹೇಳ್ತಾರೆ, ಮತ್ತೆ ದೇವಾದಿತ್ವ ಪ್ರಾಪ್ತಿಪರಿ ಆಯಿತು, ಪದವಿ ಬಂತು ಆಮೇಲೆ ಇದೆಯಲ್ಲ ಅಂತ ಕೇಳಿದ್ರೆ ಆಮೇಲೆ ಮತ್ತೆ ಅಧಿಕಾರ ಇದೆ. ಮೊದಲು ಪದಪ್ರಯುಕ್ತವಾಗಿ ಉಪಾಸನೆ ಮಾಡಿ ಅಧಿಕಾರ, ಅದು ಬಂದ ಮೇಲೆ ಅದು ಉಳಿಸ್ಕೊಳ್ಳೋಕ್ಕೋಸ್ಕರ ಮತ್ತೆ ಅಧಿಕಾರ, ಮತ್ತೆ ವಿದ್ಯೆಯಲ್ಲ ದೇವರ ಪರವಾಗೋದ್ರಿಂದ ಮತ್ತೆ ಅಧಿಕಾರ. ಮತ್ತೆ ಯಾವ ಕಾಲಕ್ಕೆ ಏನು ಬಿಡಾಗಿಲ್ಲ, ಇವತ್ತು ಎಮ್ ಎ ಓದಿದ ಪಾಸ ಬಿಡ್ತಾರೆ, ಎಮ್ ಎ ಪಾಠ ಓದಿ ಎಮ್ ಎ ಪುಸ್ತಕ ಓದ್ತಾರೆ. ಇವತ್ತು ಮೇಷ್ಟ್ರು ಪುಸ್ತಕ ಓದ್ತಾನೆ, ಸ್ಟೂಡೆಂಟು ಪುಸ್ತಕ ಓದ್ತಾರೆ, ಅದೇ ಪುಸ್ತಕನ ಓದ್ತಾನೆ, ಸೇಮ್ ಟೆಕ್ಸ್ಟ್ ಓದ್ತಾರೆ. ಹುಡುಗ ಓದೋದು ಯಾತಕ್ಕೋಸ್ಕರ, ಓದಿ ಪಾಸ್ ಆಗಲಿಕ್ಕೆ. ಮೇಷ್ಟ್ರು ಓದೋದು ಯಾತಕ್ಕೋಸ್ಕರ, ಅದು ಹೇಳಿ ಪಾಸ್ ಮಾಡಿಸ್ಲಿಕ್ಕೆ. ಆದ್ದರಿಂದ ವಿದ್ಯಾಧಿಕಾರ ಕೂಡ ಅವರಿಗೂ ಇದೆ. ಆದರೆ ಒಂದು ವ್ಯತ್ಯಾಸ, ಮನುಷ್ಯರಿಗಿದೆ ದೇವತೆಗಳಿದೆ ಅಂತ ಹೇಳ್ತೀರಿ, ಎಲ್ಲರೂ ಮನುಷ್ಯರಿಗಿದೆಯಲ್ಲ ಅಂದ್ರೆ ಇಲ್ಲ. ಜ್ಞೇಯೋನ ವೇದೈಹಿ ಶೂದ್ರಾದ್ಯೈಹಿ, ಜ್ಞೇಯ ನ ವೇದೈಹಿ ಇಷ್ಟೇ ಓದ್ಕೋಬಾರದು. ಜ್ಞೇಯ ಶೂದ್ರೈಹಿ ನ ಜ್ಞೇಯ ಅಂತಲ್ಲ, ಶೂದ್ರ ದೇವರನ್ನು ತಿಳ್ಕೊಳ್ಳೇಬೇಕು. ವೇದೈಹಿ ನ ಜ್ಞೇಯ, ಶೂದ್ರ ಯಾವುದನ್ನು ತಿಳ್ಕೊಬಾರ್ದು? ವೇದಗಳಿಂದ ತಿಳ್ಕೊಳ್ಬಾರ್ದು, ಬೇರೆ ಕಡೆಯಿಂದ ತಿಳ್ಕೊಬೇಕು. ಯಾಕೆ ಏನ್ ತಿಳ್ಕೊಂಡ್ರು? ಶೂದ್ರ ತಿಳ್ಕೊಳ್ಳೇಬಾರ್ದು ಅಂತ ಮಾಡಿದ್ದಕ್ಕೆ ಫಜೀತಿ ಆಯ್ತು. ಶೂದ್ರ ತಿಳ್ಕೊಳ್ಳೇಬಾರ್ದು ಅಲ್ಲ, ಏನ್ ಮಾಡ್ಬೇಕು ಅವರು? ವೇದಗಳಿಂದ ತಿಳ್ಕೊಳ್ಬಾರ್ದು. ಯಾವ್ದನ್ನು ತಿಳ್ಕೊಳ್ಬೇಕು? ಬೇರೆ ಪೌರುಷೇಯ ಗ್ರಂಥಗಳು ಶ್ರವಣ ಆಗದೆ ಅಂತ ತಿಳ್ಕೊಬೇಕೆ ಹೊರತು ವೇದಗಳಿಂದ ನೇರ ತಿಳ್ಕೊಳ್ಳಕ್ ಬರೋದಿಲ್ಲ. ಅದಕ್ಕೆ ಅಪಶೂದ್ರಾಧಿಕರಣ ಅಂತ ಹೆಸರು. ಜ್ಞೇಯೋರ ವೇದೈ ಶೂದ್ರಾದ್ಯೈ ಕಲ್ಪ ಕಂಪಕೋ ಅನ್ಯಶ್ಚ ಜೀವತಃ ಕಂಪಕಃ. ಜಗತ್ತನ್ನು ಕಂಪಿಸೋದು ಕೂಡ ಯಾರು? ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ. ತಾನು ಯಾರಿಗೂ ಕಂಪಿಸೋದಿಲ್ಲ, ಇಡೀ ಜಗತ್ತನ್ನು ಕಂಪಿಸ ಮಾಡ್ತಾನೆ. ಯಾರು ಅಂದ್ರೆ ಪರಮಾತ್ಮ ಒಬ್ಬನೇ. ಅವನು ಬಂದ್ರೆ ಇಡೀ ಜಗತ್ತು ಏನಾಗತ್ತೆ? ಗಡಗಡ ನಡಿ ಹೋಗ್ಬಿಡುದು. ಕಂಪಕಃ ಅನ್ಯಶ್ಚ ಜೀವತಃ. ಪರಮಾತ್ಮ ಇನ್ನೇನಾಗಿದ್ದಾನೆ? ಜೀವರಿಂದ ಭಿನ್ನರಾಗಿದ್ದಾನೆ. ಎಲ್ಲ ಜೀವರೊಳಗಿದ್ರು ಕೂಡ ಏನಾಗಿಲ್ಲ, ಪರಮಾತ್ಮ ಪೆಟ್ಟಿಗೆಗಳು ಒಂದು ರತ್ನ ಇಟ್ಟಿರ್ತಾರೆ. ಆ ಪೆಟ್ಟಿಗೆ ಆಗಿಬಿಡುತ್ತಾ ರತ್ನ? ಅದು ಕಾಗದ ಪೆಟ್ಟಿಗೆಯಲ್ಲಿ ಇಟ್ಟಿರ್ತಾರೆ. ಪೆಟ್ಟಿಗೆಯಲ್ಲಿರೋ ರತ್ನ ಅದು ಪೆಟ್ಟಿಗೆ ಆಗೋದಾದ್ರೆ ಯಾರು ಇಡ್ತಿದ್ದಿಲ್ಲ. ಯಾತಕ್ಕೆ? ಚಿನ್ನ ಹೋಗಿ ಏನಾಗ್ತಿತ್ತಾಗ? ಬರೀ ಇದಾಗ್ಬಿಡ್ತಿತ್ತು, ಪೇಪರ್ ತುಂಡಾಗ್ಬಿಡ್ತಾ ಇತ್ತು, ಅದಕ್ಕೆ ಇಡೋದಿಲ್ಲ ಅದರೊಳಗೆ. ದೇವ್ರು ಎಲ್ಲಿದ್ರು ಕೂಡ ಏನಾಗಿರ್ತಾನವನು? ಚಿನ್ನದ ಪದಾರ್ಥ ಎಲ್ಲಿಟ್ರು ಹೇಗೆ ಚಿನ್ನನೋ, ದೇವ್ರು ಎಲ್ಲಿದ್ರು ಕೂಡ ಏನಾಗಿರ್ತಾನವನು? ಅನ್ಯಶ್ಚ ಜೀವತ, ವಸ್ತುವಿನಿಂದ ಬೇರೆ ಆಗಿರ್ತಾನೆ. ಪತಿ ಯತ್ ಪತಿತ್ವಾದಿ ಗುಣ ಇರ್ಯುಕ್ತ ತದನ್ಯತ್ರ ಚ ವಾಚಕೈಹಿ. ಅದೇನಾಯ್ತೀಗ? ಪ್ರಸಿದ್ಧೈ ರಜ ವಸ್ತುಷು. ನೆಕ್ಸ್ಟ್ ಅನ್ಯತ್ರ ವಾಚಕೈಹಿ, ಅನ್ಯತ್ರ ಹೇಳ್ತಕ್ಕಂಥ ಶಬ್ದಗಳಿಂದ ಕೂಡ ಪರಮಾತ್ಮನೇ ವಾಚ್ಯನಾಗಿದ್ದಾನೆ. ಹಿಂದೆ ಹೇಳಿದೆ, ತತ್ರ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ಅದರಲ್ಲೂ ನಾಮಾತ್ಮಕ ಲಿಂಗಾತ್ಮಕ, ಅನ್ಯತ್ರದಲ್ಲೂ ಅನ್ಯತ್ರ ಇವ ಪ್ರಸಿದ್ಧ. ಶಬ್ದಗಳು ವೆರೈಟಿ ಅದು. ಆ ವೆರೈಟಿನೂ ಕೂಡ ಆಚಾರ್ಯ ಒಬ್ಬರೇ ಹೇಳಿದ್ದು. ಎಷ್ಟು ವೆರೈಟಿ ಶಬ್ದಗಳಿದೆ! ದೇವರನ್ನು ಹೇಳೋ ಶಬ್ದ, ದೇವರನ್ನು ಬೇರೆ ಹೇಳೋ ಶಬ್ದ, ದೇವರನ್ನು ಬೇರೆ ಹೇಳೋ ಶಬ್ದ, ಬೇರೆಯವ್ರನ್ನೇ ಹೇಳೋ ಶಬ್ದ, ಅಷ್ಟೆಲ್ಲ ಶಬ್ದಗಳು ಪರಮಾತ್ಮನ್ನ ಹೇಳ್ತಾ ಇವೆ. ಅದಕ್ಕೆ ಸಮನ್ವಯಾಧ್ಯಾಯ ಅಂದ್ರೇನು? ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳೋದು? ಅವ್ರು ವಾಚ್ಯತ್ವರೇ ಒಪ್ಕೊಳ್ಳೋದು ಏನ್ ಮಾಡ್ತೀರಾಗ? ಅದ್ವೈತಿಗಳಲ್ಲಿ ಸಮನ್ವಯಾಧ್ಯಾಯ ಅರ್ಥನೇ ಇಲ್ಲ ಅವ್ರಿಗೆ. ಯಾತಕ್ಕೆ? ಒಂದು ಗುಣ ಇದೆಯೇ ಸಮನ್ವಯ ಮಾಡ್ಬೇಕು ಅವ್ರಿಗೀಗ. ಸಮನ್ವಯ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅವನೀಗ? ಆ ಗುಣ ಅವರಲ್ಲಿದ್ರೆ ಸಮನ್ವಯ ಮಾಡಕ್ ಬರುತ್ತೆ. ಗುಣನೇ ಇಲ್ಲ, ನಿರ್ಗುಣನಲ್ಲಿ ಏನ್ ಸಮನ್ವಯ ಮಾಡ್ತೀರಿ? ಅದು ಸರಿಯಲ್ಲ. ವಿಶಿಷ್ಟಾದ್ವರು ಏನ್ ಮಾಡ್ತಾರೆ ಗೊತ್ತಾ? ಸರ್ವಶಬ್ದ ವಾಚ್ಯತ್ವ ದೇವ್ರಿಗೆ ಒಪ್ತಾರೆ. ಹೇಗೆ ಗೊತ್ತೇನು? ದೇವರು ಸರ್ವಶಬ್ದ ವಾಚ್ಯ ಅಂತಲ್ಲ, ದೇವರೂ ಸರ್ವಶಬ್ದ ವಾಚ್ಯ. ನೀವೂ ಬನ್ನಿ ಊಟಕ್ಕೆ ಅಂತ ಕರೆದು ಹೋಗ್ತಾರೆ ಯಾರು? ದೇವರೂ ಸರ್ವಶಬ್ದ ವಾಚ್ಯ ಅಂದ್ರೆ ಏನಾಯ್ತು? ಪಾಪ ಅಡ್ಜಸ್ಟ್ ಮಾಡ ಅವನಿಗೆ ಅಂತೇಳಿ ಅಷ್ಟೇ. ನಮ್ಮ ಪದ ಹಾಗಲ್ಲ, ದೇವರನ್ನೇ ಹೇಳೋದು ಫಸ್ಟ್, ಆಮೇಲೆ ಏನ್ ಮಾಡತ್ತೆ? ನಮ್ಮನ್ನು ಹೇಳುತ್ತೆ. ಆಚಾರ ಒಳ್ಳೆ ಯುಕ್ತಿ ಕೊಡ್ತಾರೆ. ಇವತ್ತು ಎಲ್ಲ ವೇದಗಳು ನಿತ್ಯ, ವೇದದಲ್ಲಿ ಎಲ್ಲ ಶಬ್ದಗಳು ವೇದದಲ್ಲಿದೆ. ಸರಿಯಾಗಿ ಗಮನಿಸಿ ಕೇಳಬೇಕಾದ್ರೆ ಎಲ್ಲ ಶಬ್ದಗಳು ವೇದದಲ್ಲಿದೆ, ವೇದಗಳು ನಿತ್ಯ. ಪ್ರಳಯ ಕಾಲದಲ್ಲಿ ಎಲ್ಲ ಶಬ್ದ ಪದಾರ್ಥಗಳಿವೆ ಈಗ? ಇಲ್ಲೇ ಇಲ್ಲ. ಸೊ ವೇದಗಳು ನಿತ್ಯ ಅಂದಮೇಲೆ ಒಂದು ವಸ್ತು ವಾಚಕ ಪದಾರ್ಥ ಇದ್ದಾಗ ಏನಿರಬೇಕಲ್ಲಿ? ವಾಚ್ಯ ಪದಾರ್ಥ ಇರಬೇಕು. ಅರ್ಥ ಆಯ್ತಾ? ವಾಚಕ ಪದಾರ್ಥ ಇದ್ದ ವಾಚ್ಯ ಪದಾರ್ಥ ಇಲ್ಲದೆ ಹೋದ್ರೆ ಪದ ಏನಾಗುತ್ತೆ? ಅದು ನಿರರ್ಥಕ ಪದ, ನಿರರ್ಥಕವಾದ ಪದ. ಅರ್ಥ ಆಯ್ತಾ? ಈಗ ಅಂದಮೇಲೆ ವೇದದಲ್ಲಿ ಎಲ್ಲ ಶಬ್ದಗಳು ಇವೆ, ಅವು ಪ್ರಳಯ ಕಾಲದಲ್ಲೂ ಇವೆ. ಅಂದಮೇಲೆ ಆಗ ಬೇರೆಯವ್ರು ಹೇಳೋದಾಗಿದ್ರೆ ವೇದಗಳು, ವೇದಗಳಿಗೆ ಪರ್ಪಸ್ ಸೇರ್ತಿರ್ಲಿಲ್ಲ. ಬಟ್ ಯಾರನ್ನ ಹೇಳ್ತಾ ಇವೆ? ದೇವರನ್ನ. ಸೊ ಸುಖವಾಗಿ ದೇವ್ರನ್ನ ಹೇಳ್ಕೊಂಡ್ಬಿಟ್ಟಿದೆ ಅಷ್ಟೇ. ಸೊ ಎಲ್ಲ ಶಬ್ದಗಳಿಗೂ ವೇದಕ್ಕೆ ಪರಮಾತ್ಮ ಮುಖ್ಯ ಅರ್ಥ, ಅದನ್ನ ನೆನಪಿರಬೇಕು. ಅಮುಖ್ಯಾರ್ಥ ಅಲ್ಲ ಪರಮಾತ್ಮ ಏನಾಗಿದ್ದಾನೆ, ಮುಖ್ಯಾರ್ಥದಲ್ಲಿ ಪರಮಾತ್ಮನಾಗಿದ್ದಾನೆ. ಆ ದ್ಯುಕ್ತಿ ಕೊಡದೆ ಹೋದರೆ ಆ ವ್ಯಕ್ತಿ ಅರ್ಥ ಮಾಡ್ಕೊಂಡ್ಬಿಟ್ಟವರಿಗೆ ಸರ್ವಶಬ್ದತ್ವ ಅಚ್ಚತ್ವದಲ್ಲಿ ಎಷ್ಟು ಮಹತ್ವ ಇದೆ ಅಂತ ಗೊತ್ತಾಗುತ್ತೆ. ಉಪನಿಷತ್ತಿನ ಕಥೆ ಬರುತ್ತೆ, ಜನ್ಮೇಜಾರಾದ ಏನೋ ಮಾತಾಡ್ತಾರೆ ಅಂತ ಹೇಳಿಬಿಡ್ತಾರೆ. ಹರಿಶ್ಚಂದ್ರನ ಕಥೆ ಹೇಳ್ತಾರೆ ಉಪನಿಷತ್ತಿನಲ್ಲಿ. ಅದೇ ಕಥೆ ಏನಾದರೂ ಪ್ರಳಯ ಕಾಲದಲ್ಲಿ ವೇದ ಇದೆ, ಉಪನಿಷತ್ತು ಇದೆ, ಈಗ ಹರಿಶ್ಚಂದ್ರರಾಜನೇ ಇಲ್ಲ, ಏನು ಮಾಡಬೇಕಾಗ? ಆ ಶಬ್ದ ಯಾರನ್ನು ಹೇಳುತ್ತದೆ? ಈಗ ದೇವರನ್ನು ಹೇಳೋದು, ಬೇರೆಯವ್ರನ್ನ ಹೇಳೋದಿಲ್ಲ. ಆಗ ನಮಗೆ ಪ್ರತಿಯೊಂದು ಶಬ್ದವೂ ಕೂಡ ಭಗವದ್ವಾಚಕ. ಅದನ್ನು ಹೇಳಿದ್ರು ಕೊನೆಗೆ ಬರೀ ವರ್ಣಾತ್ಮಕ ಅಲ್ಲ, ಧ್ವನ್ಯಾತ್ಮಕ ಅಂತಾನೆ ಹೇಳಿದರು. ಧ್ವನಿಗಳಲ್ಲೂ ಕೂಡ ನಗಾರಿ ಬಾರಿಸಿದರೆ, ಗಂಟೆ ಬಾರಿಸಿದ್ರಲ್ಲ, ಹಲ್ಲಿಲ್ಲಿ ಒಚ್ಚುಗುಟ್ಟಿದರೆ, ಗೊತ್ತಾಯ್ತಾ, ಯಾವ್ದಾದ್ರು ಒಂದು ನಾಯಿ ಬೊಗಳಿದರೆ, ನಾಯಿ ಬೊಗಳಿದ್ರೆ ಏನಾಡುತ್ತದೋ? ದೇವರನ್ನೇ ಹೇಳುದು. ಸಮುದ್ರ ಶಬ್ದ, ನದಿ ಶಬ್ದ ದೇವರನ್ನೇ ಹೇಳ್ತಾ ಇತ್ತು. ಒಂದು ಶಬ್ದ ಇಷ್ಟಂದ್ರೂ ದೇವ್ರು ಹೇಳೋದು ಯಾವ್ದದು? ತಳ. ತಳ ಅಂದ್ರೆ ಚಪ್ಪಾಳಿ ಶಬ್ದ. ಚಪ್ಪಾಳಿ ಹಾಕಿದ್ರೆ ಏನಾಡುತ್ತದ? ದೇವರನ್ನ ಹೇಳುದು. ಚಪ್ಪಾಳಿ ಹಾಕೋ ಉದ್ದೇಶ ಏನು? ಸಂತೋಷವಾದಾಗ, ದೇವ್ರ ಮಹಿಮೆ ಕಳೆದ ಸಂತೋಷವಾಗತ್ತೆ. ಚಪ್ಪಾಳಿ ಹಾಕಿ ದೇವತೆಗಳು ಚಪ್ಪಾಳಿ ಹಾಕಿಸ್ತಾರೆ ಅಂತ ಅರ್ಥ. ಇವ್ರು ಒಳಗೆ ಏನಿದ್ದಾರೆ ಕೈ ಒಳಗೀಗ, ದಕ್ಷ ಪ್ರಜಾಪತಿ ಚಪ್ಪಾಳಿ ಹೊಡೆದು ಬಿಡ್ತಾನೆ ಅಂತ ಗೊತ್ತಾಯ್ತಾ. ಈಗ ನೋಡಿದಾಗ ಸ್ವಿಚ್ ಹಾಕಿದಾಗ ಏನೇನು ಕೆಲಸ, ಮಿಕ್ಸರ್ ಕೆಲಸ ಮಾಡುತ್ತಾ ಇರ್ತಿ, ದೇವ್ರ ಮಹಿಮೆ ಕಡೆ ಏನ್ ಮಾಡ್ಬಿಡ್ತಾರ ಅವರು? ದಕ್ಷ ಪ್ರಜಾಪತಿ ಚಪ್ಪಾಳಿ ಹಾಕ್ಬಿಡ್ತಾನೆ ಅಂತ ಅರ್ಥ. ಆ ರೀತಿ ತಿಳ್ಕೊಬೇಕು. ನೋಡ್ತಾ ಇದ್ದಾರೆ ಸೂರ್ಯ ನೋಡ್ತಾನೆ ಅಂತ ಅರ್ಥ. ದೇವರನ್ನು ನೋಡಿ ಭಾರಿ ಸಂತೋಷ ಪಟ್ಟಾಗ ನಮಗಿಂತ ಜಾಸ್ತಿ ನೋಡೋದು ಯಾರು? ಅವರು ಜಾಸ್ತಿ ನೋಡ್ತಾರೆ. ಅರ್ಥ ಆಯ್ತಾ? ಈಗ ಅದೇ ರೀತಿನೇ ಪ್ರತಿಯೊಂದು ಪದಾರ್ಥದಲ್ಲೂ ಕೂಡ ದೇವ್ರ ಗುಡಿಗೆ ಹೋಗ್ತಿದ್ದ, ಕರ್ಕೊಂಡು ಹೋಗ್ತಾ ಇರೋದು ಯಾರು? ನಮ್ಮನ್ನ ಪಾದಾಭಿವಾರ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ದೇವತೆಗಳ ವ್ಯಾಪಾರ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವೀಗ ಯೋಚನೆ ಮಾಡಬೇಕಾಗ. ಅಕಸ್ಮಾತ್ ಸಿನಿಮಾ ಕಡೆ ಹೊರಟುಬಿಟ್ರೆ, ಕ್ಲಬ್ ಹೊರಟುಬಿಟ್ರೆ ದೇವತೆಗಳು ಏನು ಮಾಡಬೇಕು? ಅವ್ರು ಪಾಪ ಅಲ್ಲಿರೋದೆಲ್ಲಿ ಅವರು ದೇವ್ರ ಸೇವೆ ಮಾಡೋಕ್ಕಂತ ಬಂದಿದ್ದಾರೆ ನಮ್ಮಲ್ಲಿ. ನಾವು ಹೋಗ್ತಾರೆ ಕ್ಲಬ್ಗೆ, ದೇವತೆಗಳು ಕ್ಲಬ್ಗೆ ಹೋಗ್ತಾರ? ಹೋಗೋದಿಲ್ಲ. ಅದ್ರದ್ದೇನಾಯ್ತು ಅವ್ರಿಗೆ? ನಾವೀಗ ಅನ್ಯಾಯ ಮಾಡಿದಾಗಲಿಲ್ಲ, ಶಾಪ ಹಾಕ್ತಾರೆ. ಅವಾಗ ಏನಾಗುತ್ತೆ? ಕಾಲು ನೋವೆಲ್ಲ ಶುರುವಾಗುತ್ತೆ, ಕೈ ಕಾಲು ವೆಟ್ ಆಗ್ತಾರೆ. ಮಿಸ್ಯೂಸ್ ಮಾಡ್ಕೊಂಡಾಗಾಯ್ತಲ್ಲ, ಮಿಸ್ಯೂಸ್ ಮಾಡಿ ಅದಕ್ಕೆ ಹೇಳ್ತಾರೆ. ಓ, ಯಾತ್ರೆ ಮಾಡೋ ಸರಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ದೇವತೆಗಳು ಖುಷಿ ಪಡ್ತಾರೆ, ಸರಿ ಹೋಗ್ಬಿಡುತ್ತೆ. ಯಾತ್ರೆ ಮಾಡಿದ ದೇವತೆಗಳು ಏನ್ ಮಾಡ್ತಾರೆ? ಖುಷಿ ಪಟ್ಬಿಡ್ತಾರೆ, ಎಲ್ಲ ಸೆಟ್ರೇಟ್ ಮಾಡ್ಬಿಡ್ತಾರೆ. ಏನ ಮಾಡಿಸೋದು ಆಮೇಲೆ ಯಾರು ಮಾಡಿಸ್ತಾರೆ ಪ್ರಶ್ನೆ ಬೇರೆ. ನಮಗಂತೂ ಇದೆಯಲ್ಲ, ಅವಂತೂ ನಮಗಂತ ಇದೆಯಲ್ಲ. ಎಲ್ಲಿಗೆ ಹೋದಾಗಾಯ್ತು? ಈಗ ನಮಗೆ ತಿಳುವಳಿಕೆ ಇದ್ದು ಹೋಗ್ತೀವಿ, ಹೊಸರು ಯಾರಾಗ್ತಾರಾಗ? ಹೌದಲ್ಲ, ತಿಳುವಳಿಕೆ ಎಲ್ಲ ಮಾಡಿದ್ರೆ ಹೊಸರ ವೇಷ. ನಮಗೆ ತಿಳುವಳಿಕೆ ಇದ್ದು ಮಾಡಿದ್ರೆ ಹೊಸರ ವೇಷ ಅಂತ ಹೇಳಬಾರದು, ಹೈ ಕ್ಲಾಸ್ ಹೊಸರು ಅಂತ ಹೇಳಬೇಕು. ಅವಾಂತರಂ ಅಶ್ವತ್ಥಾಮಾಚಾರ್ಯ ಏನೇನೋ ಮಾಡಿದ್ರು, ದುರ್ಯೋಧನ ಪ್ರೇರೇಪಣೆ ಮಾಡ್ತಿದ್ದ. ದುರ್ಯೋಧನ ಏನೇನೋ ಮಾಡ್ದ, ಅದಕ್ಕೆ ಕಾರಣ ಇಲ್ಲ. ಏನ್ ಕಾರಣ? ದುರ್ಯೋಧನ ಆಗಿರೋದೇ ಕಾರಣ. ಅರ್ಥ ಆಯ್ತಾ? ಈಗ ಒಂದು ಹಿಟ್ಟು ಖಾರ ಆಯ್ತು ಮೆಣಸಿನ್ಕಾಯಿ ಹಾಕಿದ್ದಕ್ಕೆ, ಮೆಣಸಿನ್ಕಾಯಿ ಖಾರ ಹಾಕಿದೆ, ಮೆಣಸಿನ್ಕಾಯಿ ಆಗಿದ್ದಕ್ಕೆ ಖಾರ ಇರೋದು. ಅರ್ಥ ಆಯ್ತಾ? ಈಗ ಆ ರೀತಿ ತಿಳ್ಕೊಂಡಾಗ ದುಷ್ಟರೆಲ್ಲ ಸ್ವತಃ ಹಸರರು, ಒಳ್ಳೆಯವರೆಲ್ಲ ಹಸರು ಅಂತ ನಡ್ಕೋತಾರೆ ಹಸರಾವೇಶ ಬಂದಾಗ ಅಂತ ತಾತ್ಪರ್ಯ. ಹಾ ಹೌದು, ಇರುತ್ತೆ. ಯಾರಿರ್ತಾರೆ? ಮಹಾಲಕ್ಷ್ಮಿ ಇಲ್ವೇನು? ಮಹಾಲಕ್ಷ್ಮಿ ಇವಿಲ್ವಾ? ಅದಕ್ಕೆ ಮುಖ್ಯ ಅಭಿಮಾನಿ ಯಾರು? ಶ್ರುತಿ ತತಿಗಳ ಅಭಿಮಾನಿ. ಅದು ಒಳ್ಳೆ ಪ್ರಶ್ನೆನೆ. ಉದಾಹರಣೆಗೆ ಇವತ್ತು ಬೇರೆ ದೇವತೆಗಳೇನಾದರೂ ಅಭಿಮಾನಿ ದೇವತೆಗಳಾಗಿಬಿಟ್ಟಿದ್ದರೆ ಪಳೆಯಕಾದರೂ ಯಾರು ಇರ್ತಿದ್ದಿಲ್ಲ. ಕೊನೆ ವೇದಗಳು ಏನಾಗ್ತಿದ್ವಿ? ಈಗ ಡ್ರೈವರ್ನೆಸ್ ಬಸ್ ಆದಾಗೋದು. ಹೌದಲ್ಲ, ಮುಖ್ಯಾಭಿಮಾನಿ ಯಾರಿದ್ದಾರೆ? ಈಗ ಮಹಾಲಕ್ಷ್ಮಿ ಯಾವಾಗಲೂ ಇದ್ದಾರೆ, ಅವರಿಗೂ ಏನಿಲ್ಲ, ನಾಶ ಇಲ್ಲ. ಗೊತ್ತಾಯ್ತಾ? ಲಕ್ಷ್ಮೀ ಭುಜಾಂತರಗತಃ ಸರತೋಪಿ ಚಾಗ್ರೆ. ಅದು ಸ್ವಾರಸ್ಯ ಇದೆ. ಲಕ್ಷ್ಮೀ ಭುಜಾಂತರಗತ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಲಕ್ಷ್ಮೀ ಅಂದರೆ ವೇದಗಳು. ಲಕ್ಷ್ಮೀ ದೇವರಿಂದ ಆಲಿಂಗನ ಮಾಡ್ಕೊಂಡಿದ್ದಾರೆ ಅಂದರೆ ಶಬ್ದಗಳು ದೇವರೊಂದೇ ಹೇಳ್ತಾ ಇವೆ ಅಂತ ಅರ್ಥ. ಬೇರೆ ಕಡೆ ಇಲ್ಲೇ ಇಲ್ಲ ಗಮನ. ದೇವರು ಹಿಡ್ಕೊಂಡ್ಬಿಟ್ಟಿದೆ, ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದೆ ದೇವರನ್ನ, ಬೇರೆ ಕಡೆ ಹೋಗೋ ಚಾನ್ಸೇ ಇಲ್ಲ ಅಂತ. ಅರ್ಥ ಆಯ್ತಾ? ಈಗ ಪ್ರಯೋಗ ಎಲ್ಲ ನಡೀತಿರ್ಬೇಕಾದ್ರೆ ಏನು ಮಾಡ್ತಾರೆ? ಆ ಕಡೆ ಈ ಕಡೆ ಸ್ವಲ್ಪ ಆದ್ರೂ ನೋಡಬೇಕು. ಅವ್ರು ಶಕ್ತಿ ವ್ಯತ್ಯಾಸ ಆಗದವರು ಕೂಡ ಪ್ಲಸ್ ಸಮಥಿಂಗ್ ಇದೆ. ಅಲ್ಲೇನಿಲ್ಲ, ಬರೀ ಕೇವಲ ದೇವರನ್ನೇ. ಇದು ಅರ್ಥ ಮಾಡಿಕೊಂಡಾಗ ಶಬ್ದಕ್ಕೆ ಅರ್ಥ. ಲಕ್ಷ್ಮೀ ಭುಜಾಂತರಗತ ಅಂದರೆ ಪ್ರಳಯ ಕಾಲದಲ್ಲೂ ಕೂಡ ಸಕಲ ವೇದಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ಗಟ್ಟಿಯಾಗಿ ಹೇಳಲ್ಪಡ್ತಕ್ಕಂಥವು. ಶ್ರುತಿಗೀತ ಅಂತ ಬರುತ್ತೆ ಅದಕ್ಕೆ. ಶ್ರುತಿಗೀತ ಏನದು? ವೇದಗಳು ದೇವರನ್ನ ಹೇಗೆ ಹೇಳುತ್ತೆ ಅಂತ ಹೇಳೋದೇ ಶ್ರುತಿಗೀತ. ಅವ್ಯಕ್ ಮುಖ್ಯತಃ ಸರ್ವ ಶಬ್ದೈಶ್ಚ ವಾಚ್ಯಯೇ ಕೋ ಜನಾರ್ದನ. ಆ ಶಬ್ದ ಈ ಶಬ್ದ ಬಿಟ್ಟುಬಿಡಿ, ಎಲ್ಲ ಶಬ್ದಗಳಿಂದ ಕೂಡ ದೇವರು ವಾಚ್ಯನಲ್ಲ, ಮುಖ್ಯತಃ ಅವನೇ ವಾಚ್ಯನಾಗಿದ್ದಾನೆ. ಅವ್ಯಕ್ತಃ, ಇನ್ನೊಂದು ಸ್ವಾರಸ್ಯ ಇದೆ. ಬ್ರಹ್ಮದೇವರು ಎಲ್ಲ ಸೃಷ್ಟಿ ಮಾಡ್ತಾ ಇದ್ದಾರಂತೆ. ಸೃಷ್ಟಿ ಮಾಡ್ತಾ ಮಾಡ್ತಾ ಏನು ಮಾಡಿಬಿಟ್ರೆ, ಆಮೇಲೆ ಹೆಸರಿಡ್ಬೇಕೀಗ. ರುದ್ರ ಅಂತ ಹೆಸರಿಡ್ಬೇಕು ಮಗನಿಗೆ. ಏನು ಮಾಡಿದ್ರಂತೆ? ವಿಷ್ಣು ಸಹಸ್ರಮ ತಗೊಂಡು ರುದ್ರ ಅಂತ ಹೆಸರಿಟ್ಟು. ಅರ್ಥ ಆಯ್ತಾ? ನಾವೇನು ಮಾಡ್ತೇವೆ? ನಮ್ಮ ತಾತನ ಹೆಸರು ಮುತ್ತಾತ ಹೆಸರು ಇಡ್ತೇವೆ ಅಂತ ಹೇಳೋದಿಲ್ಲ. ಆ ಹೆಸರಿಡ ಕಲ್ಪನೆ ತಂದಿದ್ದು ಕೂಡ ಯಾರು? ಎಲ್ಲ ತಮ್ಮ ಅಪ್ಪನ ಹೆಸರಿಡ್ತಾ ಹೋಗ್ಬಿಟ್ರು ಮಕ್ಕಳಿಗೆಲ್ಲ ಕೂಡ. ಕೊಟ್ಟು ಮಕ್ಕಳೇ ಮೊಮ್ಮಕ್ಕಳೆಲ್ಲ ಆ ಹೆಸರೊಳಗೆ ಇರ್ತಾರೆ ಹೋಗ್ತಾ ಇರ್ತಾರೆ ಹೋಗ್ತಿರೋದು ಅಷ್ಟೇ. ಆದ್ದರಿಂದ ಅದರಲ್ಲಿ ಮಹಾಭಾರತದಲ್ಲಿ ಬರುತ್ತೆ, ವೇದ ಶಬ್ದೇಭ್ಯ ಆದೌ. ವೇದ ಶಬ್ದಗಳಿಂದನೇ ಬ್ರಹ್ಮದೇವರು ಹೆಸರಿಟ್ಟರೆ ಹೊರತು ಬೇರೆ ಶಬ್ದಗಳಲ್ಲ. ಅಂದಮೇಲೆ ಯಾರು ಹೇಳುತ್ತೆ ಅಂತೆ ಅದು ವೇದ ಶಬ್ದಗಳೆಲ್ಲ? ಈಗ ದೇವರನ್ನ ಹೇಳುತ್ತೆ, ಸಿಂಪಲ್. ಅದನ್ನೇ ಸಮಾಕರ್ಷಾತ್ ಅಂತ ಕರೀತಾರೆ. ಅವಾಂತರಂ ಅವ್ಯಕ್ತ ಕರ್ಮವಾಕ್ಯೈಶ್ಚ ವಾಚ್ಯ ಏಕೋ ಅವಿತಾತ್ಮಕ. ಕರ್ಮವಾಚಕವಾದ ಪದಗಳಿಂದನೂ ಪರಮಾತ್ಮ ಒಬ್ಬನೇ ವಾಚ್ಯ ಹೊರತು ಬೇರೆಯವರಲ್ಲ. ಅವಾಂತರಂ ಕಾರಣಂಚ ಪ್ರಕೃತಿ ಶೂನ್ಯಮೇವಚ ಇತ್ಯಾದ್ಯನ್ಯತ್ರಣೇ ತೈರಪಿ ಮುಖ್ಯತಯೋದಿತ. ಹೋಗ್ಲಿ ಬಿಡಿ, ಪ್ರಕೃತಿ ಇದೆ, ಶೂಲ್ಯ ಇದೆ, ಎಂಥ ಶಬ್ದಗಳು ಇದ್ರ ದೇವರನ್ನ ಹೇಳುತ್ತಾ ಅಂದ್ರೆ ಇದು ದೇವರನ್ನೇ ಹೇಳ್ತಾ ಇದೆ. ಹೋಗಿ ಸೆಕೆಂಡರಿ ಸೆನ್ಸ್ ಅಲ್ಲಿ ಹೇಳುತ್ತಾ ಇಲ್ಲ, ಇಲ್ಲ ಪ್ರೈಮರಿ ಸೆನ್ಸ್ ಅಲ್ಲಿ ಹೇಳ್ತಾ ಇದೆ, ಬರೀ ಪ್ರೈಮರಿ ಸೆನ್ಸ್, ಮೋಸ್ಟ್ ಪ್ರೈಮರಿ ಸೆನ್ಸ್ ಅಲ್ಲಿ ಹೇಳ್ತಾ ಇದೆ. ಆಗ್ಲಿಲ್ಲ ಪ್ರಕೃತಿ ನೋಡೋದಕ್ಕೆ ಅನಿಸುತ್ತೆ, ಪ್ರಕೃತಿ ಪ್ರಕೃಷ್ಟಾಕೃತಿ ಎಷ್ಟು ಸಹ ಪ್ರಕೃತಿ, ಅತ್ಯಂತ ಶ್ರೇಷ್ಠವಾದ ಕೃತಿ ಮಾಡೋದು ಯಾರು? ಪರಮಾತ್ಮನೇ. ಸೊ ಪ್ರಕೃತಿ ಶಬ್ದವಾಚ್ಯತೆ ಯಾರಿಗೆ ಬಂತು? ದೇವರಿಗೆ ಬಂತು. ಶೂನ್ಯ ಅಂದ್ರೆ ದೇವರ ಹೆಸರು, ನಿನ್ನೆ ಹೇಳಿದೆ, ತುಚ್ಛ ಅಂದ್ರೆ ದೇವರ ಹೆಸರು, ದುಃಖಿ ಅಂದ್ರೆ ದೇವರ ಹೆಸರು. ಆದ್ದರಿಂದ ಪ್ರತಿಯೊಂದು ಶಬ್ದಗಳು ಕೂಡ ದೇವರನ್ನ ಹೇಳ್ತಾ ಇವೆ. ಅನ್ಯತ್ರ ನಿಯತೈರಪಿ ಮುಖ್ಯತ ಯೋಜಿತ ಶಬ್ದ ಇರತೋ ಅನಂತ ಗುಣೋ ಯಶಬ್ದ ಯೋಗ ವೃತ್ತಯ. ಅನಂತ ಗುಣ ಎಲ್ಲ ಎಲ್ಲಾ ಶಬ್ದಗಳನ್ನು ಹೇಳಲ್ಪಡೋದ್ರಿಂದ ಎಲ್ಲಾ ಗುಣ ಆದ್ರೆ ಇದೆ. ಆದ್ರಿಂದ ದೇವರು ಏನಾಗಿದ್ದಾನೆ? ಅನಂತ ಗುಣನಾಗಿದ್ದಾನೆ. ಇನ್ನು ವೇಗ ಶಬ್ದ ಅರ್ಥ ಮಾಡಬೇಕಾದ್ರೆ ವಾಚ್ಯ ವೃತ್ತಿ ಹೇಗೆ ಮುಖ್ಯನೋ ಯೋಗ ವೃತ್ತಿ ಅಂತಿದೆ. ಯೋಗ ವೃತ್ತಿ ಅಂದ್ರೇನು? ಪದಗಳನ್ನು ಬಿಡಿಸಿ ಹೇಳಿದಾಗ ವೇದ ವೃತ್ತಿ ಕರೀತ. ಯೋ ನಿನ್ನೆ ಹೇಳಲಿಲ್ಲ, ಛತ್ ಚಾಸೋ ಛಶ್ಚ ಛನ್ನಹ, ಪರಮಾತ್ಮ ಛನ್ನನಾಗಿದ್ದಾನೆ. ತುಚ್ಛ ಅಂತ ಪದ ಬಂದಾಗ ತುಚ್ಛಾಸೋ ಛಶ್ಚ ತುಚ್ಛ ಅಂತ ಮಾಡಿದಾಗ ದೇವರಿಗೆ ಏನಂತು ಪದ ವಿಭಾಗ ಮಾಡಿದಾಗ ಅರ್ಥ ಬಂತು. ಯೋಗ ಎಲ್ಲ ಶಬ್ದಗಳು ಕೂಡ ಮೂಲತಃ ಏನಾಗಿವೆವೋ ಯೌಗಿಕ ಶಬ್ದಗಳಾದ್ದರಿಂದ ಅದು ದೇವರನ್ನೇ ಹೇಳ್ತಾ ಇವೆ. ಈ ಬೇರೆ ಭಾಷೆಯಲ್ಲಿ ಯೌಗಿಕ ಕಾನ್ಸೆಪ್ಟ್ ಇಲ್ಲ. ಇಂಗ್ಲೀಷ್ನಲ್ಲಿ ಯೌಗಿಕ ಕಾಫಿ ಅಂತಾರೆ, ಯಾತಕ್ಕೆ ಕಾಫಿ ಅಂತ ಗೊತ್ತಿಲ್ಲ. ರಿವರ್ ಅಂತಾರೆ, ಯಾತಕ್ಕೆ ರಿವರು ಗೊತ್ತಿಲ್ಲ. ಸಂಸ್ಕೃತ ರಿವರ್ ಅಂದ್ರೆ ಯಾತಕ್ಕೆ ನದಿ, ನದನ್ಯಾತಿ ಇತಿ ನದಿ ಅರ್ಥ ಇದೆ. ಪ್ರತಿಯೊಂದಕ್ಕೂ ಅರ್ಥ ಇರೋದ್ರಿಂದ ಅವ್ಯವಾರ್ಥವನ್ನು ಇಟ್ಕೊಂಡಾಗ ಎಲ್ಲ ಶಬ್ದಗಳು ಕೂಡ ದೇವರನ್ನು ಹೇಳ್ತಾ ಇವೆ ಮುಖ್ಯ ವೃತ್ತಿಯಿಂದ. ಮೊದಲನೇ ಅಧ್ಯಾಯ ಒಟ್ಟು ಸಮನ್ವಯ ಅಧ್ಯಾಯ ಅದು ಮುಗಿಸಿದ್ರು. ಎರಡನೇ ಅಧ್ಯಾಯ ಅವಾಂತರ ಕಾರಣ ಅಂದ್ರೆ ಪ್ರಧಾನ ಕಾರಣನೂ ಅವನೇನೆ, ಅವಾಂತರ ಕಾರಣನೂ ಅವನೇನೆ. ಅರ್ಥ ಆಯ್ತಾ? ಒಬ್ಬನ ಯಾರೋ ವ್ಯಕ್ತಿ ಕಡದ, ಒಳಗೆ ದೇವರಿದ್ದು ಮಾಡಿಸ್ತಾ ಇದ್ದಾರೆ. ಆಮೇಲೆ ಕೊಡ್ಲಿ ಇದೆ, ಅದರೊಳಗೆ ಯಾರಿದ್ದಾರೆ? ಮತ್ತೆ ದೇವರಿದ್ದಾರೆ. ಹಿಡಿ ಇದೆ, ಮತ್ತೆ ದೇವರಿದ್ದಾರೆ. ಅದರೊಳಗೆ ಪೂಜ್ಯ ಪೂಜ್ಯನೂ ತಾನೆ, ಪೂಜಕನೂ ತಾನೆ, ಪೂಜಾ ಸಾಧನ ಸಾಮಗ್ರಿಯಲ್ಲೂ ತಾನೇ ಇದ್ದಾರೆ. ಆದ್ದರಿಂದ ಪ್ರತಿಯೊಂದರಲ್ಲೂ ದೇವರಿದ್ದಾನೆ ಎಂಬುದಕ್ಕೆ ಅರ್ಥ. ಎರಡನೇ ಅಧ್ಯಾಯ ದ್ವಿತೀಯಾಧ್ಯಾಯ ಶ್ರೌತ ಸ್ಮೃತಿ ವಿರುದ್ಧತ್ವ ಸ್ಮೃತಯೋ ರಘುಣಾನ್ ಹರೇ ಹೇಳಿದ ಶೂನ್ಯ ನಿನ್ನೆ ಬಂದು ಶೂನ್ಯ ಅಂದ ಶಮೂನಂ ಕುರುತೆ ಯಸ್ಮಾತ್ ಶೂನ್ಯಸ್ತಸ್ಮಾತ್ ಜನಾರ್ದನ. ಶಂ ಮೂನಂ ಕುರುತೆ, ದುಃಖಿಗಳ ಇದ್ದಾರಲ್ಲ ಅಯೋಗ್ಯರಿಗೆ, ಸುಖ ಬಂದರೆ ತೆಗೆದಾಕ್ಬಿಡ್ತಾನೆ ಪರಮಾತ್ಮ. ಅದಕ್ಕೇನಂತ ಕರೀತಾರೆ ಪರಮಾತ್ಮನಿಗೆ ಶೂನ್ಯ ಅಂತಾರೆ. ಮತ್ತು ಪ್ರಳಯ ಕಾಲದಲ್ಲಿ ಪರಮಾತ್ಮ ಹೇಗಿದ್ದಾನೆ? ಬಾಹ್ಯ ವ್ಯಾಪಾರ ಶೂನ್ಯನಾಗಿರೋದಕ್ಕೆ ಶೂನ್ಯ ಅಂತ ಕರೀತಾರೆ. ಅನೇಕ ಅರ್ಥದಲ್ಲಿ ಉಂಟು. ಶ್ರೌತ ಸ್ಮೃತಿ ವಿರುದ್ಧತ್ವ ಸ್ಮೃತಯೋ ನ ಗುಣಾನ್ ಹರೇ ನಿಷೇಧುಂ ಶಕ್ನುಯುರು ವೇದಾಹ ನಿತ್ಯತ್ವಾದ್ ಮಾನಮುತ್ತಮಂ. ಈಗ ಇಷ್ಟೆಲ್ಲ ಹೇಳಿದ್ದೀರಿ, ಸ್ಮೃತಿಗಳು ಒಂದೊಂದು ಹೇಳ್ತಾ ಇವೆ. ದೇವರನ್ನ ನಾವು ವೇದಗಳು ಸಮನ್ವಯ ಮಾಡಿದ್ದೀರೀಗ, ಸ್ಮೃತಿ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಎಲ್ಲಾ ಸ್ಮೃತಿಗಳು ಕೂಡ ಯಾರನ್ನು ಹೇಳ್ತಾ ಇದೆ? ದೇವರನ್ನೇ ಹೇಳ್ತಾ ಇವೆ. ಆಗ ಪ್ರಶ್ನೆ ಬಂತು, ಪಾಶುಪದ ಸ್ಮೃತಿ ಇದೆ, ಏನ್ ಮಾಡ್ತೀರ ಅದಕ್ಕೆ? ಪಾಶುಪತಾದಿ ಸ್ಮೃತಿಗಳು ವಿಷ್ಣು ವಿರೋಧಿಗಳು ಅಂತ ಕೇಳಿದ್ರೆ ಆ ಪ್ರಸಂಗ ಬಂದಾಗ ಹೀಗೆ ಮಾಡಬೇಕು. ಯಾವಾಗ ಅವಿರೋಧ ಅಧ್ಯಾಯ, ಅನ್ಯ ಸ್ಮೃತಿಗಳಿಂದ ವಿರೋಧ ಇಲ್ಲ ಅಂತ ತೋರಿಸ್ಬೇಕು. ಅದಕ್ಕೆ ಶ್ರೌತ ಸ್ಮೃತಿ ವಿರುದ್ಧತ್ವ ಅರ್ಥಯೋರ ಗುಣಾನ್ಹರೆಯೇ. ಸ್ಮೃತಿಗಳು ಎರಡು ವಿಧ, ಶ್ರೌತ ಸ್ಮೃತಿಗಳು ಅಂತ ಒಂದು, ಅಶ್ರೌತ ಸ್ಮೃತಿಗಳು ಅಂತ ಒಂದು. ಶ್ರೌತ ಸ್ಮೃತಿಗಳು ಅಂದ್ರೇನು? ಶ್ರುತಿ ಅನುಕೂಲವಾದ ಸ್ಮೃತಿಗಳೆಲ್ಲ ಶ್ರೌತ ಸ್ಮೃತಿಗಳು, ಸ್ಮೃತಿಗೆ ಅನುಕೂಲವಾದದ್ದೆಲ್ಲ ಅಶ್ರೌತಗಳು. ಇವತ್ತು ವಿಷ್ಣು ಸ್ಮೃತಿ ಮೊದಲಾದವುಗಳು ಏನವು? ಶ್ರೌತ ಸ್ಮೃತಿಗಳು. ಪಾಶುಪತಾದ ಸ್ಮೃತಿಗಳು ಏನವು? ಶ್ರೌತ ಅಲ್ಲದ್ದು. ಅಂತ ಹೊತ್ತಲ್ಲಿ ಏನ್ ಮಾಡಬೇಕು? ಯಾವ್ದು ಇಟ್ಕೋಬೇಕು? ನಾವಾಗ ಶ್ರೌತ ಇಟ್ಕೊಂಡು ಅಶ್ರೌತವನ್ನು ಬಿಟ್ಟುಬಿಡಬೇಕು. ಆದ್ದರಿಂದ ಪಾಶುಪತಾದ ಸ್ಮೃತಿಗಳು ಏನಾಗೋದಿಲ್ಲ, ಪ್ರಮಾಣವಾಗೋದಿಲ್ಲ. ನಿಷೇಧುಂ ಶಕ್ನೋಯಿರು ವೇದಾಹ ನಿತ್ಯತ್ವಾನ್ ಮಾನಮುತ್ತಮ. ಅಲ್ರಿ, ಶ್ರುತಿ ಮೂಲ ಅದಕ್ಕೆ ಭಾರಿ ದೊಡ್ಡದು ಅಂತೀರಿ, ವೇದಗಳಿಗೆ ಯಾತಕ್ಕೆ ಅಷ್ಟು ಗೌರವ ಅಂತ ಕೇಳಿದ್ರೆ, ನಿತ್ಯವು ಅದಕ್ಕೆ ವೇದಗಳಿಗೆ ಅತ್ಯುತ್ತಮ ಪ್ರಾಮಾಣ್ಯವನ್ನು ಹೇಳುತ್ತೆ. ನಿತ್ಯವಾಗಿರ್ತಕ್ಕಂಥ ಪರಮಾತ್ಮನ ಹೇಳಕ್ಕೆ ಯಾವ ಶಾಸ್ತ್ರ ದೊಡ್ಡದು? ನಿತ್ಯವಾಗಿರ್ತಕ್ಕಂಥ ವೇದವೇ ದೊಡ್ಡದು. ನಿತ್ಯ ವೇದಾಹ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾಹ ದೇವತಾ ವಚನಾ ದಾಪೋ ವದಂತಿ ಇತ್ಯಾದಿಕಂ ವಚಃ ನಾಯುಕ್ತವಾದಿ ಅಸನ್ನೈವ ಕಾರಣಂ ದೃಶ್ಯತೆ ಕ್ವಚಿತ್. ಇನ್ನು ದೇವತಾ ವಚನಾದಾಪ, ನೀವು ಇಷ್ಟೆಲ್ಲ ವೇದಗಳ ಬಗ್ಗೆ ಅಷ್ಟು ಮಾತಾಡ್ತೀರಲ್ಲ, ಮೃತಬ್ರವೀತ್ ಅಂತಿದೆ, ಆಪೋ ಅಬ್ರುವನ್ನಂತಿದೆ ವೇದಗಳಲ್ಲಿ. ಮಣ್ಣು ಮಾತಾಡಿತು, ನೀರು ಮಾತಾಡಿದು ಅಂತಿದೆ. ಎಂಥ ವೇದವಾಕ್ಯ ಇದು? ನಾವು ಕೂಡ ಇಂಥ ಮಾತಾಡೋದಿಲ್ಲ ಅಂತ ಕೇಳಿದರೆ ಅಲ್ಲ, ಅದಕ್ಕೆ ಏನರ್ಥ ಇಟ್ಕೊಂಡಿದ್ದಾರಲ್ಲಿ? ಅಭಿಮಾನಿ ದೇವತಾ ವಚನ, ಅಭಿಮಾನಿ ದೇವತೆಗಳು ಮಾತಾಡ್ತಿದ್ದಾರೆ ಹೊರತು ಬೇರೆಯವರಲ್ಲ. ಇತ್ಯಾದಿಕಂ ವಚಃ ನಾ ಅಯುಕ್ತವಾದಿ, ಸುಳ್ಳು ಹೇಳ್ತಾ ಇಲ್ಲ, ಸರಿಯಾಗಿ ಹೇಳ್ತಾ ಇದೆ. ಅಸನ್ನೈವ ಕಾರಣಂ ದೃಶ್ಯತೆ ಕ್ವಚಿತ್, ಅಸತ್ತು ಏನಾಗೋದಿಲ್ಲ ಎಂದು ಕಾರಣವಾಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸತ್ಯ ಬಡಿಸ್ಬೇಕಾದ್ರೆ ಏನ್ ಮಾಡ್ತಾರೆ? ಏ ಅನ್ನ ಅಂತ ಕರೀತಾರೆ, ಏ ಅನ್ನ ಅನ್ನ ಅಂತ ಕರೀತಾರೆ. ಎಷ್ಟು ದಡ್ಡಿದ್ದೆ ಅನ್ನ ಮಾತಾಡುತ್ತೇನೆ, ಎಂತ ದಡ್ಡಿದ್ದಾನೆ ಅಂತ ಕೇಳ್ತಾರೆ. ಅಲ್ಲಿ ಅನ್ನ ಶಬ್ದಕ್ಕೆ ಏನರ್ಥ? ಅನ್ನ ಬಡಿಸೋನೇ ಬಾ ಅಂತ ಅರ್ಥ. ಅವನ ಹೆಸರದ್ದು ಕರೆಯೋದಿಲ್ಲ, ಅವನ ಹೆಸರು ಮುಖ್ಯ ಅಲ್ಲ. ಏನ್ ಮುಖ್ಯ ನಮಗಾಗ? ಅನ್ನ ಮುಖ್ಯ. ನೀನಲ್ಲ ಪಾಪ ಯಾರೋ ತಗೊಂಡ್ಮೇಲೆ ಅನ್ನ ಬೇಕು ನಮಗೆ ಅಂತ ಹೇಳ್ತಾರೆ. ಏ ಸಾರು, ಏ ಅನ್ನ ಅಂತ ಕರೀತಾರೆ. ಇದೆಲ್ಲ ಕಾರಣ ಏನಂತ ಕೇಳಿದ್ರೆ, ಅಷ್ಟೆಲ್ಲ ಇಟ್ಕೊಂಡು ಅನ್ನ ಇಟ್ಕೊಂಡವನು ಅನ್ನ, ಸಾರು ಇಟ್ಕೊಂಡವನು ಸಾರು, ನೀರಿನ ದೇವತೆ ನೀರು, ಅದು ಮಣ್ಣಿನ ದೇವತೆ ಮಣ್ಣು ಅಷ್ಟೇ. ಆದ್ದರಿಂದ ಏನು ತಪ್ಪಲ್ಲ. ನಮ್ಮ ನಿತ್ಯ ಜೀವನದ ಮಾತುಗಳೇ ನಮಗೆ ಅರ್ಥ ಮಾಡಿಕೊಂಡ್ರೆ ವೇದಾರ್ಥ ಮಾಡೋದು ಸುಲಭ. ಅದನ್ನು ಕೈಬಿಟ್ಟಿದ್ದಕ್ಕೆ ಹಾಗಾಯಿತು. ನಾಯುಕ್ತವಾದ್ಯ ಸನ್ನೈವ ಕಾರಣಂ ದೃಶ್ಯತೆ ಕ್ವಚಿತ್. ಅಸತ್ ಕಾರಣ ಅಂತ ಹೇಳ್ತಾರೆ ಅಂದರೆ ಅಸತ್ ಕಾರಣ ಅಲ್ಲೆಲ್ಲ ಅರ್ಥ ಹೇಳೇ ಇಲ್ಲ ಅಂತ ಹೇಳ್ಬಿಟ್ಟು. ಅವೆಲ್ಲ ಯಾರನ್ನು ಹೇಳ್ತಾ ಇವೆ ಹಾಗಿದ್ರೆ, ಅಸತ್ ಜೀವ ಪ್ರಧಾನಾದಿ ಶಬ್ದಾ ಬ್ರಹ್ಮೈವ ನಾಪರಂ ವದಂತಿ. ಎಲ್ಲಾದರೂ ವೇದಗಳಲ್ಲಿ ಪ್ರಧಾನ ಕಾರಣ ಅಂತಿದ್ರೆ ಪ್ರಧಾನ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ. ಅಸತ್ ಕಾರಣ ಅಂತಿದ್ರೆ ಅಸತ್ ಅಂದ್ರೆ ನಾರಾಯಣ, ಅವ್ಯಕ್ತ ಅಂತ ಅರ್ಥ ಅಸತ್ ಶಬ್ದಕ್ಕೆ, ನಾರಾಯಣ ಅಂತ ಅರ್ಥ. ಜೀವ ಕಾರಣ ಅಂತ ಹೇಳಿದ್ರೆ ಜೀವ ಶಬ್ದ ಪರಮಾತ್ಮ, ಜೀವೋ ವಿನಯಿತ ಸಾಕ್ಷಿ, ಜೀವ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ. ಇವೆಲ್ಲವೂ ಕೂಡ ವಿಷ್ಣುವಾಚಕವೇ ಹೊರತು ಅನ್ಯವಾಚಕವಾದವುಗಳಲ್ಲ. ವದಂತಿ ಕಾರಣತ್ವೇನ ಕ್ವಾಪಿಪೂರ್ಣ ಗುಣೋ ಹರಿಹಿ. ಅದನ್ನು ಬಿಟ್ಟು ಎಂದು ದೇವರನ್ನು ಬಿಟ್ಟು ಬೇರೆ ಯಾರನ್ನು ಹೇಳೋದಿಲ್ಲ. ಆದ್ರಿಂದಾನೆ ಪರಮಾತ್ಮ ಪೂರ್ಣಗುಣನಾಗಿದ್ದಾನೆ. ಸ್ವಾತಂತ್ರ್ಯಾತ್ ಸರ್ವಕರ್ತೃತ್ವಾತ್ ನ ಯುಕ್ತಂ ತತ್ ವದೇತ್ ಶ್ರುತಿ. ಪರಮಾತ್ಮನಲ್ಲಿ ಸ್ವಾತಂತ್ರ್ಯ ಇದೆ, ಸರ್ವಕರ್ತೃತ್ವ ಇದೆ, ಅದಕ್ಕೆ ವೇದ ಹೇಳ್ತಾ ಇದೆ. ವೇದದ ಬಗ್ಗೆ ತಿಳ್ಕೊಂಡ್ಬಿಡಿ, ಎಂದು ವೇದ ಅಯುಕ್ತವಾದ ಮಾತನ್ನಾಡೋದಿಲ್ಲ, ನೆನಪಿರಬೇಕು. ವೇದ ಎಂದು ಕೂಡ ಏನ್ ಮಾಡೋದಿಲ್ಲ, ಅಯುಕ್ತವಾದ ಮಾತನ್ನಾಡೋದಿಲ್ಲ. ನಮಗೆ ಕೆಲವೇ ಭಾರಿ ನಂಬಿಕೆ ಇರುತ್ತೆ, ಯಾರೋ ಬಂದು ಹೇಳ್ತಾರೆ ಈಗ ಅಂದು ಬಿಟ್ರು ಅಂತ. ಅವೇನಂತೇವೆ, ಏ ಸಾಧ್ಯ ಇಲ್ಲ ಬಿಡ, ಅವ್ರ ಮಾತು ಬರೋದಿಲ್ಲ ಅವ್ರ ಬಾಯಿಲೆ ಅಂತ ಹೇಳ್ಬಿಡ್ತಾರೆ. ನಮಗೇನು ನಂಬಿಕೆ ಇದೆ ಈಗ, ಭಾರಿ ಪ್ರಾವಣ ನಂಬಿಕೆ ಇದೆ ಈಗ. ಇಷ್ಟು ನಂಬಿಕೆ ಅವರ ಮೇಲಿದೆ. ಅಂಥದ್ದು ಇನ್ನು ದೇವರ ಮೇಲೆ ಎಷ್ಟಿರಬೇಕು, ವೇದಗಳ ಮೇಲೆ ಎಷ್ಟಿರಬೇಕು ಎಂದು. ವೇದಗಳೇನಲ್ಲ, ಅಯುಕ್ತವಾದಿಗಳಲ್ಲ. ಅಯುಕ್ತವಾದಿಗಳು ಅಂದ್ರೇನು, ಯುಕ್ತಿಗೆ ವಿರುದ್ಧವಾದದ್ದನ್ನಾಗಲಿ ಯಾವುದೇ ಒಂದು ಪ್ರಮಾಣಕ್ಕೆ ವಿರುದ್ಧವಾದದ್ದನ್ನಾಗಲಿ ವೇದಗಳು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆ ನಿಯಮ ಗೊತ್ತಿರಬೇಕು. ನಾಯುಕ್ತವಾದಿ ನಾ ಭಾಂತಿ ಮೂಲತಃ ಸರ್ವ ಸಮಯ ನಾಮ ಯುಕ್ತಿತ ನ ತದ್ವಿರೋಧಾದ್ ವಚನಂ ವೈದಿಕಂ ಶಂಕ್ಯತಾಂ ರಜೇತ್. ಆದ್ದರಿಂದ ಯಾವುದೇ ಒಂದು ವೇದವಾಕ್ಯವನ್ನು ನಮಗೆ ಕಾಡತಕ್ಕಂಥ ವಿಷಯಕ್ಕೆ ವಿರುದ್ಧವಾಗಿದೆ ಅನ್ನೋ ಕಾರಣಕ್ಕೆ ಶಂಕೆ ಮಾಡಕ್ಕೆ ಹೋಗಬಾರ್ದು. ಸರಿ, ಅರ್ಥ ಮಾಡಿಕೊಂಡು ಅದು ಅಷ್ಟೇ ತಿಳ್ಕೋಬೇಕೆ ಹೊರತು ವೇದಗಳು ಯಾವ ಕಾಲಕ್ಕೂ ಏನು ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ. ಇದೆಲ್ಲ ವಾಕ್ಯಾರ್ಥ ಮಾಡಿದ್ದಕ್ಕೆ ಅರ್ಥ ಆಗೋದಿಲ್ಲ. ಅದಕ್ಕೆ ಆಚಾರ್ಯ ಏನು ಮಾಡಿದ್ರು, ಗೋಮತಿ ತೀರ ದ್ವಾರಕ್ಕೆ ಹತ್ರ ಓಡಾಡ್ತಾ ಇದ್ರು. ಒಬ್ಬ ಶೂದ್ರರಾಜ ಏನು ಮಾಡಿಬಿಟ್ಟಿದ್ದ, ವೇದಗಳ ಅಪ್ರಮಾಣ ಜೋರ ಘೋಷಣೆ ಮಾಡ್ತಾ ಇದ್ದ. ಯಾತಕ್ಕೆ ನೋಡಿದ್ರ, ವೇದೋಚ್ಚಾರಣೆ ಮಾಡ್ತಿದ್ದೇನೆ, ಫಲ ಕೊಡ್ತಾ ಇಲ್ಲ. ನೀವು ವಾಕ್ಯಾರ್ಥ ಕೇಳೋದಕ್ಕೆ ಅವರಿಗೆ ಅಧಿಕಾರ ಕೂಡ ಇಲ್ಲ. ಏನು ಮಾಡಿ ಅವನು ಹ್ಯಾಕ್ ಕನ್ವಿನ್ಸ್ ಮಾಡ್ಬೇಕು ಆಚಾರ್ಯ? ಏನು ಮಾಡ್ಬೋದಾಗಿತ್ತು, ಹೋಗಯ್ಯ ಅಧಿಕಾರಿ ನೀನು ಬಯದು ಒಟ್ಟು ಬಿಟ್ಟರೆಷ್ಟು ಹೋಗ್ಬೋದಾಗಿತ್ತು, ಬಿಡಲಿಲ್ಲ. ಅವ್ರಿಗೆ ಅವನು ಒಪ್ಸೋದು ಮುಖ್ಯ ಅಲ್ಲ, ವೇದಗಳ ಪ್ರಾಮಾಣ್ಯ ಸ್ಥಾಪನೆ ಮಾಡೋದು ಮುಖ್ಯ ಆಚಾರ್ಯರಿಗೆ. ಅಷ್ಟು ಯಾತಕ್ಕೆ ಆಗಲಿಲ್ಲ ನಿನಗೀಗ? ನೋಡಿ ಸ್ವಾಮಿ, ನಾನು ಹೊಳ್ಕೊತಿದ್ದೀನಿ ಎಷ್ಟು ವರ್ಷದಿಂದ. ಈ ವೇದದ ಸೂಕ್ತ ಹೇಳಿದರೆ ಆ ತಕ್ಷಣಕ್ಕೇನೆ ಬೀಜ ಅಂಕುರ ಬಿಡುತ್ತೆ ಅಂತ ಹೇಳ್ತಾರೆ. ನಾನು ಎಷ್ಟು ಸತ್ ಹೇಳಿದ ಲೆಕ್ಕನೇ ಇಲ್ಲ, ಏನೇನೂ ಆಗಿಲ್ಲ. ಮತ್ತು ಬಂದವರೆಲ್ಲ ನೋಡಿ, ಯಾರ ಕೈಲೂ ಆಗಿಲ್ಲ. ಅದು ವೇದಗಳು ಏನೇ ಹೇಳ್ತಾ ಇವೆಲ್ಲ ಕೂಡ, ಉನ್ಮತ್ತ ಪ್ರಲಪಿತವನ್ನತದ್ಧಿಮಾನಂ, ಹುಚ್ಚರ ಮಾತಿದ್ದಾಗೆ ಅಂತ ಹೇಳ್ತಾನೆ. ಹುಚ್ಚರ ಮಾತು ನಂಬಿಕೊಂಡು ಹೋಗಿಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಹೋದವನು ಹುಚ್ಚಾಗ್ತಾನೆ, ಓದ್ತಾನೆ. ಅವನು ಮಾತ್ರ ನಿನ್ನ ಬುದ್ಧಿ ಇಲ್ಲ, ಹೋಗಿ ಆ ಕಡೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆಯ್ತಂತ ಆಚಾರ್ಯ ಹೇಳ್ತಾರೆ, ಹುಚ್ಚ ಅವರಲ್ಲ ನೀನು ಹುಚ್ಚ ಪಾಯಿಲೆ ಅಂತ ಹೇಳ್ತಾರೆ. ವಾಕ್ಯಾರ್ಥ ಅರ್ಥ ಆಗೋದಿಲ್ಲ ಅವರಿಗೆ. ನನ್ನ ಕೈ ಕೊಡು ಅಂತ ಹೇಳಿ, ಕೊಡಿ ಇಲ್ಲಿ. ನಿನಗೆ ಯಾತಕ್ಕೆ ಕೆಲಸ ಮಾಡಿಲ್ಲ ಅಂದರೆ, ನಿನಗೆ ಹೇಳೋ ಅರ್ಹತೆಯೇ ನಿನಗಿಲ್ಲ. ಈಗ ಅರ್ಹತೆ ಇಲ್ಲ, ಆದ್ರಿಂದ ಹಾಗಾಗಿದೆ. ಅರ್ಹತೆ ಇದ್ರೆ ಏನಾಗುತ್ತೆ ಗೊತ್ತಾ ಅಂತ ಹೇಳಿದರು. ಸ್ವಾಮಿ, ಎಲ್ಲರೂ ಇದೇ ಮಾತು ಹೇಳಿದರೆ ಯಾರಿಗೆ ಅರ್ಹತೆ ಇರುತ್ತೆ ಅಂತ ಕೇಳಿದ. ಆಚಾರ್ಯ ಕರ್ಕೊಬರ್ತೇನೆ ಅಂತ ಹೋಗಲಿಲ್ಲ, ಕೊಡು ಅಂತ ಹೇಳಿದರು. ಹೇಳಕ್ಕೆ ಅವನ ಎದುರಿಗೆ ಹೇಳ್ತಾ ಇದ್ದಾರೆ. ಇಲ್ಲೊಂದು ಸ್ವಾರಸ್ಯ ಇದೆ. ಆಚಾರ್ಯ ವೇದವಾಕ್ಯ ಅವನಿಗೆ ಕೇಳಿಸಿದ್ರು ಇಲ್ವೋ? ಈಗ ಕೇಳಿಸ್ಬಿಟ್ರೆ ಹೇಳ್ತಾರೆ ಶಾಸ್ತ್ರ, ವೇದವಾಕ್ಯರು ಕಿವಿ ಕೇಳಿಸಿದ್ರೆ ಕೇಳಿದವನು ಕಿವಿಯಲ್ಲಿ ಏನು ಹಾಕ್ಬೇಕಂತೆ? ಸೀಸಕಾಯಿ ಹಾಕ್ಬೇಕಂತೆ. ಮತ್ತೆ ಆಚಾರ್ಯ ಕೇಳಿಸಿದ್ರು ಇಲ್ವೋ? ಕೇಳಿಸಿದ್ರು ಅಂದಮೇಲೆ ಅವನಿಗೆ ಪಾಪ ಮಾಡಿಸಿದಾಗಾಯ್ತಲ್ಲ. ಒಂದು ಅಥವಾ ಕೇಳಿಸ್ತೇ ಹೋದ್ರೆ ಅವನೇನು ಮಾಡ್ತಿದ್ದು ಗೊತ್ತಾ? ಯಾವುದೋ ಮ್ಯಾಜಿಕ್ ಮಾಡಿದೆ ಅಂತಿದ್ದ. ವೇದವಾಕ್ಯನೇ ಆಗ್ಬೇಕಲ್ಲ ಈ ಮಧ್ಯೆ. ಅದಕ್ಕೆ ಆಚಾರ್ಯ ಏನು ಮಾಡಿದ್ರು? ಕೇಳಿಸಿದ್ರು ಅಂತಲೇ ಹೇಳಬೇಕು. ಹಾಗಿದ್ರೆ ತಪ್ಪಾಯ್ತಾ? ತಪ್ಪಾಗಲಿಲ್ಲ. ಆಚಾರ್ಯ ತಾವೇ ಹೇಳ್ತಾರೆ, ಒದೇ ವಿವಾದ ರೂಪೇಣ ಸಭಾರೂಪೇಣ ವಾತಥ. ವಾದಕ್ಕೆ ಕೂತಾಗ ವೇದ ಹೇಳಿದ್ರೆ ತಪ್ಪಲ್ಲ, ಗೊತ್ತಾಯ್ತಾ? ಸಭೆಗಳಲ್ಲಿ ವೇದವಾಕ್ಯ ಹೇಳಿದ್ರೆ ತಪ್ಪಲ್ಲ. ಅಲ್ಲಿ ಯಾರೋ ಕೂತಿರ್ಬೋದು ಉಪನ್ಯಾಸ ಮಾಡ್ತಿರ್ಬೇಕಾದ್ರೆ, ಅವ್ರ ಕಿವಿ ವೇದವಾಕ್ಯ ಹೇಳಿದ್ದು ದೋಷ ಬರೋದಿಲ್ಲ. ವೇದನೇ ಉಪನ್ಯಾಸ ಮಾಡಬಾರ್ದು, ಅರ್ಥ ಆಯ್ತಾ? ವೇದನೇ ಉಪನ್ಯಾಸ ಮಾಡಬೇಕು. ಕೂತವ್ರು ಏನಾಗಿರ್ಬೇಕು? ವೇದಾಧಿಕಾರಿ ಆಗಿರ್ಬೇಕು. ಬೇರೆ ಮಹಾಭಾರತ ಉಪನ್ಯಾಸ ಮಾಡ್ತಾ, ಯಾವ್ದು ಗೀತಾ ಉಪನ್ಯಾಸ ಮಾಡ್ತಾ ವೇದ ಕೋಟ್ ಮಾಡಿದ್ರೆ ತಪ್ಪಲ್ಲ, ಸಭೆಗಳಲ್ಲಿ ಹೇಳ್ಬೋದು. ಅದಕ್ಕೆ ಆಚಾರ್ಯ ಏನ್ ಮಾಡಿದ್ದಾರೆ ಅಲ್ಲಿ? ವೇದವಾಕ್ಯನೇ ಹೇಳಿದ್ದಾರೆ. ಏನಾಯ್ತು ಅವನಿಗೀಗ? ಉತ್ತರ ಕೊಡ್ಲಕ್ಕಾಗಲಿಲ್ಲ. ಓಂ ದೃಶ್ಯತೆಯಿತು, ಓಂ ತೋರಿಸಿಕೊಡ್ತಾರೆ. ಆದ್ದರಿಂದ ವೇದಗಳು ಏನು ಹೇಳೋದಿಲ್ಲ ಎಂದು ಕೂಡ ಸುಳ್ಳು ಹೇಳೋದಿಲ್ಲ ಅಂತ ತೋರಿಸಿಕೊಟ್ರು. ನತದ್ವಿರೋಧಾದ್ ವಚನಂ ವೈದಿಕಂ ಶಂಕ್ಯತಾಮ್ರಜೆ. ಬೇರೆ ವಾಕ್ಯಗಳಿವೆ ಅಲ್ರಿ, ಎಷ್ಟೋ ಸಿದ್ಧಾಂತಕ್ಕೆ ವಿರುದ್ಧ ನಿಮ್ಮ ವೇದವಾಕ್ಯಗಳು. ಆಧುನಿಕರಿಗಂತೂ ಎಲ್ಲ ಶಾಸ್ತ್ರಕ್ಕೂ ವಿರುದ್ಧ ಇದ್ದಾಗಲೇ. ಅಂತ ವಾಕ್ಯನ ತಿಳ್ಕೊಳಕ್ ಹೋಗಬೇಡಿ. ಭ್ರಾಂತಿ ಮೂಲತಃ ಸರ್ವ ಸಮಯಾನ ವಯುಕ್ತಿತ. ಬೇರೆ ಮತಗಳಿಗೂ ವೇದಕ್ಕೂ ಯಾತಕ್ಕೆ ಕಂಪೇರ್ ಮಾಡಬಾರ್ದು ಅಂದ್ರೆ, ವೇದಗಳೆಲ್ಲ ಯಥಾರ್ಥದ ಮುದ್ದೆ ಅವೆಲ್ಲ ಕೂಡ. ಬೇರೆ ಮತಗಳೆಲ್ಲ ಭ್ರಾಂತ ಮತಗಳು. ಭ್ರಾಂತಿ ಮೂಲವಾದ ಮತಗಳನ್ನ ಹೇಳೋದಕ್ಕೆ ಹೋಗಬಾರ್ದು. ಸಿಂಪಲ್ ಉದ್ದೇ ದೃಷ್ಟಾಂತ ಅಂದ್ರೆ, ಒಬ್ಬನು ಕಣ್ಣಿದ್ದವನು ಹೇಳ್ತಾ ಇದ್ದಾನೆ ಇದು ಹೀಗಿದೆ ಅಂತ ಹೇಳ್ತಾನೆ ಬಣ್ಣನ. ಇನ್ನು ಸಾವಿರ ಜನ ಅಲ್ಲ ಅಂತ ಹೇಳ್ತಾರೆ. ನಾವೇನು ತಗೋ, ಎಲ್ಲ ಸಾವಿರ ಜನ ಯಾರವರು? ಕುರುಡ್ರು. ಸಾವಿರ ಕೋಟಿ ಜನ ಇದ್ರು ಮಾತಿ ಬೆಲೆ ಇಲ್ಲ. ಅರ್ಥ ಆಯ್ತಾ? ಈಗ ವೇದವಾಕ್ಯನ ಸಾವಿರ ಅವರು ಒಪ್ಪೋದಿಲ್ಲ ಇವರು ಒಪ್ಪೋದಿಲ್ಲ ಅಂತ ಕೇಳಿದ್ರೆ ಕಣ್ಣಿಲ್ದವ್ರು ಒಪ್ತಾ ಹೋದ್ರೆ ನಮಗೇನು ಲೆಕ್ಕ? ಈಗ ಭ್ರಾಂತಿ ಮೂಲತಯ, ಅವ್ರಿಗಿರೋದೇನು? ಭ್ರಾಂತಿ. ಅಯುಕ್ತಿತಃ, ಯುಕ್ತಿ ವಿರುದ್ಧ. ಭ್ರಾಂತಿ ಗೊತ್ತಾಗೋದು ಯಾವಾಗ? ಯುಕ್ತಿ ವಿರುದ್ಧವಾದಾಗ. ಅಂತ ವಾಕ್ಯಗಳು ವಿರೋಧವಾಗುತ್ತೆ ಅಂತ ಹೇಳಿ ವೇದವಾಕ್ಯಗಳ ಪ್ರಾಮಾಣ್ಯವನ್ನ ಶಂಕಿಸಬಾರದು. ನತದ್ವಿರೋಧಾದ್ ವಚನಂ ವೈದಿಕಂ ಶಂಕ್ಯತಾಮ್ರಜೇತ್ ಆಕಾಶಾದಿ ಸಮಸ್ತಂಚ ತಜ್ಜಂ ತೇನೈವ ಲೀಯತೆ. ಆದ್ದರಿಂದ ಆಕಾಶಾದಿ ಎಲ್ಲವೂ ಕೂಡ ಅವನಿಂದನೇ ಹುಟ್ಟುತ್ತೆ, ಅವನಿಂದನೇ ಸಾಯುತ್ತೆ. ಈ ಪ್ರಶ್ನೆ ಯಾತಕ್ಕೆ ಬಂತು? ದೇವರು ಎಲ್ಲವನ್ನೂ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದ್ರಿ. ಇಲ್ಲೆಲ್ಲ ಪ್ರಶ್ನೆಗಳೀಗ. ಆಕಾಶ ಸೃಷ್ಟಿ ಮಾಡ್ತಾನಾ ಅಂತ ಪ್ರಶ್ನೆ, ಈಗ ಕಾಲ ಸೃಷ್ಟಿ ಮಾಡ್ತಾನಾ ಅಂತ ಪ್ರಶ್ನೆ. ಆಕಾಶ ಸೃಷ್ಟಿ ಮಾಡ್ತಾನೆ ಅಂತ ಅಷ್ಟೇ ಏನು ಮಾಡ್ತೀರಿ? ಆಗ ಆಕಾಶ ನಿತ್ಯ ಅಂತೀರಿ, ಹೇಗೆ ಸೃಷ್ಟಿ ಮಾಡ್ತಾನೆ? ಹಾ ಹೌದು, ನಿತ್ಯ ಸೃಷ್ಟಿ ಮಾಡೋದಿಲ್ಲ ಅಂದರೆ ಸರ್ವ ಸೃಷ್ಟಿಕರ್ತ ಅನ್ಬೇಡಿ, ಹಾಗಿದ್ರೆ ಸರ್ವಕರ್ತ ಚೇಂಜ್ ಮಾಡ್ಕೊಳ್ಳಿ. ಸರ್ವಕರ್ತ ಆಕಾಶನ ಬಿಟ್ಟು ಅಂತ ಹೇಳಿ ಕೊನೆಗೆ ಎಲ್ಲಿವರೆಗೆ ಹೋಗ್ತಾ ಇರ್ಬೋದು? ನಮ್ಮನ್ನು ಬಿಟ್ಟು ಅಂತ ಶುರು ಮಾಡ್ತಾನೆ ಕೊನೆಗೆ ಅಷ್ಟೇ. ಒಂದೊಂದೇ ಬಿಟ್ಟುಕೊಟ್ಟು ಏನಾಗುತ್ತೆ ಅಲ್ಲಿಗೆ? ದೇವರು ಸರ್ವಕರ್ತ ಅಲ್ಲ, ಸರ್ವಕರ್ತ ಆಗಬೋದಿತ್ತ ಅಂತ ಹೇಳಿದ್ದೀರಿ. ಹ್ಯಾ ಸರ್ವಕರ್ತ ಹೇಗಾಗ್ತಾನೆ? ಸೃಷ್ಟಿ ಮಾಡ್ತಾನೆ ನಿತ್ಯ ಹೇಗಾಗುತ್ತಿದ್ದು? ಕಷ್ಟ ಹೇಳ್ತಾರೆ, ಯೋಚನೆ ಮಾಡಿಬಿಡಿ. ಸೃಷ್ಟಿಕರ್ತ ಹೌದು ದೇವರು. ಆಕಾಶಾದಿ ಸಮಸ್ತಂಚ ತಜ್ಜಂ ತೇನೈವ ಲೀಯತೆ. ಆಕಾಶಾದಿ ಸಮಸ್ತ ನಿತ್ಯ ವಸ್ತುಗಳು ಕೂಡ ಅವನಿಂದನೇ ಹುಟ್ಟುತ್ತೆ, ಅವನಿಂದನೇ ಸಾಯುತ್ತೆ. ನಿತ್ಯ ವಸ್ತುವಿಗೆ ಸಾವು ಅಂದ್ರೂ ಅರ್ಥ ಇಲ್ಲ, ನಿತ್ಯ ವಸ್ತುವಿಗೆ ಹುಟ್ಟು ಅಂದ್ರೂ ಸಾವಿಲ್ಲ, ಎರಡೂ ಅರ್ಥ ಇಲ್ಲ. ಆದ್ರೆ ದೇಹಕಾಶಿಗೆ ಹುಟ್ಟಿದೆಯೋ ಹುಟ್ಟಿದೆ, ಸಾವಿದೆಯೋ ಸಾವಿದೆ. ಇದೇನು ಸ್ವಾಮಿ ಅಂದ್ರೆ ನಾವು ಏತ್ ಹೇಳ್ತಾರೆ ಅಶ್ರುತೇಹಿ. ನಿಜವಾಗ್ಲೂ ಕೂಡ ಸೃಷ್ಟಿ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದ್ದೀನಿ ನೀನೀಗ? ಇಲ್ಲದಂತಂದ್ರೆ ಸೃಷ್ಟಿ ಅಂತ ತಿಳ್ಕೊಂಡಿದ್ದೆ, ಅದನ್ನ ಕಂಟ್ರೋಲ್ ಮಾಡಿದ್ರೆ ಸೃಷ್ಟಿ ಅಂತ ಕರೀತಾರೆ. ಒಬ್ಬ ವ್ಯಕ್ತಿ ಇದ್ದಾನೆ, ಏ ಅಂತ ಒಬ್ಬನು ಇದ್ದಾನೆ, ಅಪಾಯಿಂಟ್ ಆಯ್ತು, ಲೆಕ್ಚರರ್ ಆಗಿಬಿಟ್ಟು. ಗೊತ್ತಾಯ್ತಾ? ಈಗ ವ್ಯಕ್ತಿ ಹುಟ್ಟಿ ಬಂದಿಲ್ಲ, ಆ ಪೋಸ್ಟ್ ಕೊಟ್ಟಿದ್ದಾರೆ. ಏನಂತ ಕರೀತಾರೆ ಅದಕ್ಕೀಗ? ನವಯಾಮ ಲೆಕ್ಚರರ್ ಅಂತ. ಸೃಷ್ಟಿ ತಾನೇ ಅದೊಂದು, ಅಂತ ಸೃಷ್ಟಿನ ಮಾಡ್ತಾನೆ. ಅದಕ್ಕೇನಂತ ಕರೀತಾರೆ? ಪರಾಧೀನ ವಿಶೇಷ ಅವಾಪ್ತಿ ಅಂತ ಹೆಸರು. ಪರಾಧೀನ ವಿಶೇಷ ಅವಾಪ್ತಿ, ಕೇವಲ ಸೃಷ್ಟಿ, ಮಿಶ್ರ ಸೃಷ್ಟಿ, ಆಮೇಲೆ ಪರಾಧೀನ ವಿಶೇಷ ಅವಾಪ್ತಿ ರೂಪ ಸೃಷ್ಟಿ, ಶುದ್ಧ ಸೃಷ್ಟಿ ಅಂತ ನಾಲ್ಕು ಸೃಷ್ಟಿ ಇತ್ತು. ಅದು ನಾಲ್ಕು ಸೃಷ್ಟಿ ತಿಳ್ಕೊಂಡವರಿಗೆ ಸಂಶಯ ಬರೋದಿಲ್ಲ. ಇವರು ಸೃಷ್ಟಿಯನ್ನು ಒಂದೇ ತಿಳ್ಕೊಂಡ್ಬಿಟ್ಟಿರ್ತಾರಲ್ಲ, ಅವರಿಗೆ ಪ್ರಾಬ್ಲಮ್ ಅಷ್ಟೆ. ಸೋನುತ್ಪತ್ತಿ ನಯ ಕರ್ತ ಜೀವಸ್ಥ ಧ್ವಜಗಸ್ತದ. ದೇವನು ಯಾರು ಸೃಷ್ಟಿ ಮಾಡ್ತಾರೆ ಅಂತ ಕೊನೆಗೆ ಸೃಷ್ಟಿ ಮಾಡ್ತಾ ಮಾಡ್ತಾ ತಲೆಗೆ ಹೋಗ್ಬಿಡ್ತಾರೆ. ಹುಡುಗರಿಗೆ ಪ್ರಶ್ನೆ ಕೇಳ್ತಾರೆ, ಇವರಪ್ಪ ಅವರಪ್ಪ ಅಂತ ಹೇಳಿ ದೇವರಿಗೆ ಅಪ್ಪ ಯಾರು ಅಂತಾರೆ. ಇವ್ರಿಗೆ ಗೊತ್ತಿಲ್ಲಲ್ಲ, ಪಟ್ಟ ದೊಡ್ಡ ಹೋಗ್ಬಿಡ್ತಾರೆ. ದೇವರಪ್ಪ ಅಂತ ದಡ್ಡ ಅಂದ್ಬಿಡ್ತಾರೆ. ಏನ್ ಹೇಳ್ಬೇಕು ಅವನಿಗೆ? ದೇವರಿಗೆ ಅಪ್ಪ ಅಂತಿಲ್ಲ, ಅವನೇ ಹರಿರೇವ ಜಗತ್ ಪಿತೃ ಮಾತೃ ಗತಿ ಅದನ್ನು ಹೇಳ್ತಾರೆ. ಸೊ ಅನುತ್ಪತ್ತಿ ಲಯ, ದೇವರಿಗೆ ಉತ್ಪತ್ತಿ ಇಲ್ಲ, ದೇವರಿಗೆ ಲಯ ಇಲ್ಲ. ಕರ್ತ ಜೀವ ತದ್ವಶಗ ಸದಾ, ಜೀವ ಏನಾಗಿದ್ದಾನೆ? ಸದಾ ದೇವರ ಅಧೀನದಲ್ಲಿದ್ದಾನೆ. ತದಾ ಭಾಸೋ ಹರಿ ಸರ್ವ ರೂಪೇಷ್ವಪಿ ಸಮಸ್ಸದ. ಜೀವ ಏನಾಗಿದ್ದಾನೆ? ತದಾ ಭಾಸ, ಪರಮಾತ್ಮನ ಪ್ರತಿಬಿಂಬನಾಗಿದ್ದಾನೆ. ಸರ್ವರೂಪೇಷ್ವಪಿ ಸಮಹ ಸದ, ದೇವರೇನಾಗಿದ್ದಾನೆ? ಸರ್ವರೂಪಗಳು ಸಮನಾಗಿದ್ದಾನೆ. ವಿಶ್ವ ತೈಜಸ ಪ್ರಾಜ್ಞ ಅನೇಕ ರೂಪಗಳನ್ನು ಸ್ವೀಕಾರ ಮಾಡ್ತಾನೆ. ಎಲ್ಲ ರೂಪದಲ್ಲಿ ಏನಾಗಿದ್ದಾನೆ ದೇವರು? ಒಂದೇ ರೀತಿ ಇದ್ದಾನೆ. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶಪ ಕೇಚ ಪಂಡಿತಾಹ ಸಮದರ್ಶಿನಃ. ದೇವರ ಒಂದು ವ್ಯಕ್ತಿತ್ವಕ್ಕೆ ಎಂದೆಂದೂ ಕೂಡ ಅಪೂರ್ಣತೆ ಬರೋದಿಲ್ಲ, ನೆನಪಿರಬೇಕು. ಇನ್ನು ದೃಷ್ಟಾಂತ ಹೇಳೋದಾದ್ರೆ, ನಾವು ಜೀರೋ ಕ್ಯಾಂಡಲ್ ಬಲ್ಬ್ ಹಾಕಿರ್ತೇವೆ, 100 ಕ್ಯಾಂಡಲ್ ಬಲ್ಬ್ ಹಾಕಿರ್ತೇವೆ. 100 ಕ್ಯಾಂಡಲ್ ಬಲ್ಬ್ ಜಾಸ್ತಿ ಬೆಳಕು ಕೊಡುತ್ತೆ, 0 ಕ್ಯಾಂಡಲ್ ಸ್ವಲ್ಪ ಬೆಳಕು ಕೊಡುತ್ತೆ. ನಾವೇನು ತಿಳ್ಕೊಂಡ್ಬಿಡ್ತೇವೆ? 100 ಕ್ಯಾಂಡಲ್ ಬಲ್ಬ್ ತೆರೆದು ಕೈ ಇಡಬೇಡ, ಹೊಡೆದ್ಬಿಡ್ತದೆ ಅಷ್ಟೇನೆ. 0 ಕ್ಯಾಂಡಲ್ ತೆರೆದು ಬಲ್ಬ್ ಕೈ ಇಡೋಂತ ಪರವಾಗಿಲ್ಲ ಅಂತ ಹೇಳ್ತೇವ? ಬಲ್ಬ್ 0 ಕ್ಯಾಂಡ್ಲೆ, ಅಲ್ಲಿ ಕರೆಂಟ್ ಎಷ್ಟಿದೆ? 230 ವೋಲ್ಟ್ ಹೊಡೆದಿರೋದು ಅದು ಕೂಡ. ಸೊ 100 ಕ್ಯಾಂಡಲ್ ಬಲ್ಬ್ಗೆ ಬೇರೆ ಬೇರೆ ಇಲ್ಲ, ಎಲ್ಲ ಕಡೆ ಕರೆಂಟ್ ಶಕ್ತಿ ಎಷ್ಟಿದೆ? ಯೂನಿಫಾರ್ಮ್ ಆಗಿದೆ. ಮತ್ತೆ ಬೆಳಕ ಯಾಕೆ ಬೇರೆ ಆಗ್ತಾ ಇದೆ? ಅದು ಬಲ್ಬ್ ಕೆಪಾಸಿಟಿ ಆಗಿದೆ. ಅರ್ಥ ಆಯ್ತಾ? ದೇವರು ಎಲ್ಲ ಕಡೆ ಇದ್ದಾನೆ, ಮತ್ತೆ ಕೆಲವು ಕಡಿಮೆ ಶಕ್ತಿ ತೋರಿಸ್ತಾರೆ, ಹೆಚ್ಚು ಶಕ್ತಿ ಅದಕ್ಕೆ ತೋರಿಸ್ತಾರೆ ಅಂದ್ರೆ ಇವ್ರ ಯೋಗ್ಯತೆ ಕಡಿಮೆ ಇದೆ. ಊದ ಶಕ್ತಿ ಜಾಸ್ತಿ ಇದೆ, ಬಲೂನೇ ಸಣ್ಣ ಪಟ್ಟನ್ನು ದೊಡ್ಡದೋಗ್ಬಿಡುತ್ತ. ಜಾಸ್ತಿ ಓದಿದ್ರೆ ತಡ್ಕೊಂಬೋದಿಲ್ಲ. ಕೆಲವು ಮಾತ್ರ ಇವ್ರು ಊದು ಉರಿಸ್ ತೊಡಿತಾರೆ, ಉತ್ತನೇ ಇರುತ್ತೆ ಅದು. ಅರ್ಥ ಆಯ್ತು? ಎರಡು ಟೈಪ್ ಇದೆ. ಈಗ ದೇವರಲ್ಲಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ಕಡೆ ದೇವರಿದ್ರು ಕೂಡ ಎಲ್ಲಿ ಪದಾರ್ಥ ದೇವರಿರ್ತಾನೋ ಆ ಶಕ್ತಿ ತಕ್ಕಂತೆ ವ್ಯಕ್ತಿ ಮಾಡ್ತಾನೆ ಹೊರತು ದೇವ್ರ ಶಕ್ತಿ ಮಾತ್ರ ಏನಾಗಿರುತ್ತದೋ ಒಂದೇ ರೀತಿನೇ ಇರುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಒಳ್ಳೆ ದೇವರ ಮಹಿಮೆಗೆ ಅಪೂರ್ವವಾದ ದೃಷ್ಟಾಂತ. ಮುಖ್ಯ ಪ್ರಾಣಶ್ಚೇಂದ್ರಿಯಾಣಿ ದೇಹಶ್ಚೈವತ ದುದ್ಭವ. ಮುಖ್ಯ ಪ್ರಾಣ ದೇವರು ಕೂಡ ದೇವರಿಂದನೇ ಹುಟ್ಟಿ ಬಂದವರು. ಪ್ರಾಣಾದ್ವಾಯುರಜಾಯತ ದೇಹಶ್ಚೈವತ ದುದ್ಭವ, ಎಲ್ಲ ದೇಹರು ಅವನಿಂದ ಹುಟ್ಟತಕ್ಕಂಥದ್ದು. ಮುಖ್ಯ ಪ್ರಾಣವಶೇ ಸರ್ವಂ ಸವಿಷ್ಣೋರ್ ವಶಗ ಸದಾ. ಮುಖ್ಯ ಪ್ರಾಣ ಯಾರ ವಶ ಅಂತ ಕೇಳಿದರೆ ಸದಾ ದೇವರ ವಶ. ವಿಷ್ಣೋಹ ತದ್ವ ವಿಷ್ಣೋಹ ವಶಗಸ್ತದ. ಪರಮಾತ್ಮ ಏನಾಗಿದ್ದಾನೆ? ಎಲ್ಲ ಮುಖ್ಯ ಪ್ರಾಣನ ವಶ. ಮುಖ್ಯ ಪ್ರಾಣ ಯಾರ ವಶ? ಪರಮಾತ್ಮನ ವಶ. ಅದಕ್ಕೆ ಬಲಮಿಂದ್ರಶ್ಚ ಗಿರೀಶಃ ಗಿರೀಶಶ್ಚ ಬಲಂ ಮರುತ್ ಹರಿಸ್ತಶ್ಚ ಬಲಂ ಸಾಕ್ಷಾತ್ ನಹರೇಹೇ ಬಲಮನ್ಯತಃ. ಆ ಮಾತಿಗೆ ಅರ್ಥ, ಸರ್ವದೋಷೋಜ್ಜಿತಸ್ತಸ್ಮಾತ್ ಭಗವಾನ್ ಪುರುಷೋತ್ತಮ. ಆದ್ದರಿಂದ ಬೇರೆಯವರೆಲ್ಲ ಏನಿದೆ, ಒಂದಲ್ಲ ಒಂದು ದೋಷ ಇದೆ, ದೇವರಲ್ಲೇನಿಲ್ಲ ಒಂದು ದೋಷನೂ ಇಲ್ಲ, ದೇರ್ಫೋರ್ ದೋಷವರ್ಜಿತ ಅಂತ. ಎರಡನೇ ಅಧ್ಯಾಯ, ಮೊದಲನೇ ಅಧ್ಯಾಯ ಗುಣಪೂರ್ಣ, ಎರಡನೇ ಅಧ್ಯಾಯ ದೋಷ ದೂರ, ಈ ಮೂರನೇ ಅಧ್ಯಾಯ ಅದಕ್ಕೇನಂತಾರೆ ಸಾಧನಾಧ್ಯಾಯ. ಏನು ಎಸ್ ಹೇಳಿದ್ನಲ್ಲ, ಹೇಳಿಲ್ಲ ವಾಕ್ಯಾರ್ಥಕ್ಕೆ ಹೇಳಬಹುದು. ಯಾರ ಅವರೇ ಚಾಲೆಂಜ್ ಮಾಡ್ತಿದ್ದಾನ ಅವನು, ವೇದ ಸುಳ್ಳು ಅಂತ ಹೇಳ್ತಾ ಇದ್ದಾನೆ. ಅವನು ರಾಜ ಅವನು, ಆ ಊರಿನ ಗೌಡ ಅವನು, ಇದು ಬಿಗ್ ಫಾಲೋಯಿಂಗ್ ಇದೆ ಅವನಿಗೆ. ಇವತ್ತು ಅಂತವರ್ತಾನೆ ವೇದ ಪ್ರಶ್ನೆ ಮಾಡ್ತಿರೋದೀಗ. ಆ ರೀತಿ ಶುಭೇರ ಕರ್ಮಣ ಸ್ವರ್ಗಂ ಸಾಧನಾಧ್ಯಾಯ, ಸಾಧನಾಧ್ಯಾಯ ಹೇಳ್ತಾರೆ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಇವೆಷ್ಟು ಅರ್ಥ ಇದೆ ಶ್ಲೋಕಕ್ಕೆ. ನಾವು ಜ್ಞಾನಗಿರಿ ತಿಳ್ಕೊಳ್ಳೋ ಸ್ವಾಮಿ ಒಳ್ಳೆ ಕರ್ಮ ಮಾಡಿಬಿಡ್ತೇವೆ, ಮೋಕ್ಷಕ್ಕೆ ಹೋಗ್ತೇವೆ ಅಂತ ಕೇಳಿದ್ರೆ ಹೋಗೋದಿಲ್ಲ. ಎಷ್ಟು ಶುಭಕರ್ಮ ಮಾಡಿದರೂ ಕೂಡ ಎಲ್ಲಿಗೆ ಹೋಗ್ತೀರ ಹಬ್ಬಪ್ಪ ಅಂದರೆ ಸ್ವರ್ಗಕ್ಕೆ ಹೋಗ್ತೀರ, ಸ್ವರ್ಗದ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಶುಭೇರ ಕರ್ಮಣ ಸ್ವರ್ಗಂ. ಆಮೇಲೆ ನಿರಯಂಚ ವಿಕರ್ಮಣ, ಎಂಥ ಪಾಪ ಕಾರ್ಯ ಮಾಡಿದರೂ ಮನುಷ್ಯ ಎಲ್ಲಿಗೆ ಹೋಗ್ತಾನೆ, ನರಕಕ್ಕೆ ಹೋಗ್ತಾನೆ, ತಮಸ್ಸಿಗೆ ಹೋಗೋದಿಲ್ಲ, ನೆನಪಿರಬೇಕು. ಎಷ್ಟು ಒಳ್ಳೆ ಕೆಲಸ ಮಾಡಿದರೂ ಮೋಕ್ಷಕ್ಕೆ ಹೋಗೋದಿಲ್ಲ, ಸ್ವರ್ಗಕ್ಕೆ ಹೋಗ್ತಾನಷ್ಟೇ. ಎಷ್ಟು ಕೆಲಸ ಕೆಟ್ಟ ಕೆಲಸ ಮಾಡಿದರೂ ಕೂಡ ತಮಸ್ಸಿಗೆ ಹೋಗೋದಿಲ್ಲ, ನಮಗೆ ಖುಷಿಯಾಗುತ್ತೆ ಮಾಡಬಹುದಾಗಿತ್ತೆ ಅಂತ ಕೇಳಿದರೆ ನರಕಕ್ಕೆ ಹೋಗ್ತಾನೆ, ನರಕಕ್ಕೆ ಹೋಗ್ತಾನೆ ಗ್ಯಾರಂಟಿ, ತಮಸ್ಸಿಗೆ ಹೋಗೋದಿಲ್ಲ. ಎರಡು ಕ್ಲೈಮ್ಯಾಗ, ಒಂದು ಕಡೆ ಮೋಕ್ಷ, ಒಂದು ಕಡೆ ತಮಸ್ಸು, ಈ ಕಡೆ ಸ್ವರ್ಗ, ಈ ಕಡೆ ನರಕ. ನಮ್ಮ ಬರೀ ಕರ್ಮ ಮಾಡಿದರೆ ಹಬ್ಬಬ್ಬ ಅಂದರೆ ಎಲ್ಲಿಗೆ ಹೋಗ್ಬೋದು ನಾವು, ಒಳ್ಳೆ ಕರ್ಮನ ಸ್ವರ್ಗಕ್ಕೆ, ಕೆಟ್ಟ ಕರ್ಮ ಎಲ್ಲಿಗೆ ಹೋಗ್ಬೋದು ನರಕಕ್ಕೆ. ಹಾಗಿದ್ರೆ ತಮಸ್ಸಿಗೆ ಯಾರು ಹೋಗ್ತಾರೆ, ಮೋಕ್ಷಕ್ಕೆ ಯಾರು ಹೋಗ್ತಾರೆ? ಮಿಥ್ಯಾಜ್ಞಾನೇನ ಚ ತಮಃ, ತಮ್ಮ ತಮಸ್ಸಿಗೆ ಹೋಗೋಕ್ಕೆ ಏನಾಗಿರ್ಬೇಕು ಅವನು, ಮಿಥ್ಯಾಜ್ಞಾನೇನೇ ಆಗಬೇಕು. ಅದಕ್ಕೆ ಅಸುರ್ಯಾನಾಮತೆ ಲೋಕಾಹ ಅಂಧೇನ ತಮಸಾವೃತ, ಅಂಧನ ತಮಸ್ಸಿಗೆ ಹೋಗ್ಬೇಕಾದ್ರೆ ಮಿಥ್ಯಾಜ್ಞಾನಿ ಆಗಬೇಕು. ಅಜಾಮಿಡ ಭಾರಿ ಪಾಪ ಮಾಡ್ದ, ಇಲ್ಲಿ ದುಃಖಪಟ್ಟ ಬಿಟ್ಬಿಡಿ, ಆತ ತಮಸ್ಸಿಗೆ ಯಾತಕ್ಕೆ ಹೋಗ್ತಿದ್ದಿಲ್ಲ ಅಂದ್ರೆ ಆತ ಎಂಥ ಪಾಪ ಮಾಡಿದ್ದಾನೆ? ದೇವ್ರ ಬಗ್ಗೆ ಏನು ಪಾಪ ಇಲ್ಲ, ಬೇರೆ ಪಾಪ ಮಾಡಿದ್ದಾನೆ. ಅದಕ್ಕೆ ಅದು ನರಕ ಆಗುತ್ತೆ ಅಷ್ಟೇ ಹೊರತು ಇದಾಗೋದಿಲ್ಲ. ಮಿಥ್ಯಾಜ್ಞಾನ ಬಂದ್ರೆ ಮಾತ್ರ ಏನಾಗುತ್ತೆ? ಮಿಥ್ಯಾಜ್ಞಾನ ಬಂದ್ರೆ ಒಂದು ಉದಾಹರಣೆ, ಕುಡುಕ ಇದ್ದಾನೆ ತಿಳ್ಕೊಬೇಕು, ಐ ಕ್ಲಾಸ್ ಕುಡಿತಾನೋ, ಮಾಂಸ ತಿಂತಾನೆ, ಆದ್ರೆ ದೇವ್ರ ಬಗ್ಗೆ ಏನೂ ಇಲ್ಲ ಅವನಿಗೆ, ದೇವ್ರ ಬಗ್ಗೆ ವಿರೋಧ. ಇನ್ನೊಬ್ಬನ ಇರ್ತಾನೆ ಫಸ್ಟ್ ಕ್ಲಾಸ್ ಗಂಟೆ ಮಾಡಿ ಪೂಜೆ ಮಾಡಿದ್ದು ಮಾಡಿದ್ದೆ ಅವನು, ದೇವ್ರ ನಿರ್ಗುಣ ಅಂತ ಹೇಳ್ತಾನೆ. ಯಾರು ಬೆಟ್ರೆ ಅದರೊಳಗೆ? ಯಾಕೆ ದೇವ್ರ ಅಟ್ಯಾಕ್ ಮಾಡಿಲ್ಲ ಅವನು. ಇವರಿಗಿಂತ ಕುಡಿಯೋರು ತಿನ್ನೋರಿಗಿಂತ ಯಾರು ಬೆಟ್ರು? ಅರ್ಥ ಆಯ್ತಾ? ಕುಡಿಯೋರು ತಿನ್ನೋರಿಗಿಂತ ಯಾರು ಬೆಟ್ರು ಅಂತ ಕೇಳಿದ್ರೆ, ಹೋಗಿ ಹರ್ಗಕ್ಕೆ ಹೋದ ನರಕಕ್ಕೆ ಹೋದ್ರೊಳಗೆ ಇವರು ಬೇಗ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯಾವ್ದು ಬಹಳ ಮುಖ್ಯ ಅಂದ್ರೆ ದೇವರಿಗೆ ಜ್ಞಾನ ಪ್ರಪಂಚ ಏನಿರಬೇಕು? ನಾ ಹೇಳ್ಬೋದು ನೋಡಪ್ಪ, ಏಕಾಸಿ ಎಲ್ಲರೂ ಮಾಡಿ, ಏನು ತಗೋಬೇಡಿ ಸರಿ. ಯಾವುದೋ ಕಾರಣಕ್ಕೆ ಒಂದು ರೋಗಿ ಮಾತಾಡ್ತಾರೆ, ಹಾಗಿದ್ರೆ ರೋಗಿಗೆ ಅಂತ ಹೇಳಿ ನೋಡಪ್ಪ, ಅವನು ತಗೊಂಬೋದಿಲ್ಲ, ಆದ್ರೆ ನೀವು ಮಾತ್ರ ಉಪವಾಸ ಮಾಡಿ ಸರಿಯಾಗಿ. ಅವ್ರ ಕೈಲಿ ಆಗೋದಿಲ್ಲ, ಬಿಟ್ಟುಬಿಡಿ. ಸರಿ, ಏನಾಯ್ತು ಈಗ? ಕರ್ಮ ಬೇರೆ, ಥೀರಿ ಬೇರೆ. ಏಕಾಶಿ ಉಪವಾಸ ನಾನು ಮಾಡೋದಿಲ್ಲ ಅಂತ ಹೇಳೋದು ಬೇರೆ, ಮಾಡಬಾರ್ದು ಅಂತ ಹೇಳೋದು ಬೇರೆ. ನಾನು ಮಾಡೋದಿಲ್ಲ ಅಂದ್ರೆ ಏನರ್ಥ? ನನ್ನ ಕೈಲಿ ಆಗೋದಿಲ್ಲ, ಮಾಡಬೇಡಿ ಅಂದ್ರೆ ಥೀರಿ, ಅದು ಭಾರಿ ಮೋಸ, ಕೊಂದಾಕ್ಬಿಡ್ತಾರೆ ಇನ್ನೊಬ್ಬರನ್ನ. ಅರ್ಥ ಆಯ್ತಾ? ಎಂದೂ ಕೂಡ ನಿಮ್ಮ ಆಸಕ್ತಿ ಇದ್ರೆ ಪುಣ್ಯಕರ್ಮ ಮಾಡಕ್ ಹೋದ್ರೆ ಬಿಟ್ಟುಬಿಡಿ, ಆದ್ರೆ ಅದನ್ನ ಮಾಡುವ ಥೀರಿ ಮಾಡಕ್ ಹೋಗ್ಬೇಡಿ. ಇವತ್ತು ಮಡಿ ಮಾಡೋದಿಲ್ಲ ಅಂತ ಒಪ್ಕೊಳ್ಳಿ, ಆದ್ರೆ ಮಡಿ ಏನ್ ಮಾಡತ್ರಿ ಅಂತ ಕೇಳು, ಮಡಿ ಯಾಕ್ರಿ ಮಾಡಬೇಕು, ಮಾಡಿದ್ರೆ ಏನಾಗಿದ್ದಾರೆ ಅಂತ ಕೇಳು. ಈ ತಲೆಯಟ್ಟಿ ಮಾಡಬಾರ್ದು, ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತೇಳಿ. ನಿಮ್ಮ ಅಯೋಗ್ಯತೆ ಗೊತ್ತಾಗುತ್ತೆ, ನೀವು ಹಾಳಾಗ್ತೀರಿ ಅಂದ್ರೆ ನೀವೇ ಉದ್ದಾರ ಆಗಲ್ಲ. ಅದರಿಂದ ಎಲ್ಲಿಗೆ ಹೋಗ್ತೀರಿ? ನರಕಕ್ಕೆ ಹೋಗ್ತೀರ ಅಷ್ಟೇ, ಯಾವ್ದಕ್ಕೆ ಹೋಗೋದಿಲ್ಲ? ಅದು ಏಕಾಶಿ ಮಾಡಿ ಬಿಡ್ರಿ ಅಂತ ಹೇಳಿದ್ರೆ ಬಿಡ್ರಿ, ನರಕಕ್ಕೆ ಹೋಗ್ತೀರಿ, ಪ್ರಾಬ್ಲಮ್ ಇಲ್ಲ. ಆದರೆ ಬಿಡಿಸಿದ್ರೆ ತಮಸ್ಸಿಗೆ ಹೋಗ್ತೀರಿ, ಅರ್ಥ ಆಯ್ತಾ? ಬಿಟ್ಟರೆ ನರಕಕ್ಕೆ ಹೋಗ್ತೀರಿ, ಬಿಡಿಸಿದ್ರೆ ತಮಸ್ಸಿಗೆ ಹೋಗ್ತೀರಿ. ಅದೇ ರೀತಿನೆ ಇವತ್ತು ಒಳ್ಳೆ ಕೆಲಸ ಮಾಡ್ರಿ, ಸ್ವರ್ಗಕ್ಕೆ ಹೋಗ್ತೀರಿ, ಮಾಡಿಸ್ರಿ, ಸ್ವರ್ಗಕ್ಕೆ ಹೋಗ್ತೀರಿ. ಆದರೆ ಒಳ್ಳೆ ವಿಚಾರ ಹೇಳ್ರಿ, ಮೋಕ್ಷಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ. ಒಳ್ಳೆ ಆಚಾರ ಹೇಳ್ರಿ, ಒಳ್ಳೆ ವಿಚಾರ ಹೇಳ್ರಿ, ಆಚಾರ ಹೇಳಿದ್ರೆ ಸ್ವರ್ಗಕ್ಕೆ ಕಳಿಸ್ತೀರಿ, ವಿಚಾರ ಹೇಳಿದ್ರೆ ಮೋಕ್ಷಕ್ಕೆ ಕಳಿಸ್ತೀರಿ, ಅನಾಚಾರ ಹೇಳಿದ್ರೆ ನರಕಕ್ಕೆ ಕಳಿಸ್ತೀರಿ, ಕೆಟ್ಟ ವಿಚಾರ ಹೇಳಿದ್ರೆ ತಮಸ್ಸಿಗೆ ಕಳಿಸ್ತೀರಿ. ಆರಿಸ್ಕೋಬೇಕು ಅದನ್ನು ಹೇಳಬೇಕು ಅಂತೇಳಿ. ಎಲ್ಲಿಗೆ ಹೋಗ್ಬೇಕು ಅಂತಿದ್ರೆ ಅಲ್ಲಿ ಅಂದ್ರೆ ಟ್ರೈ ಮಾಡಬಹುದು. ಬಸ್ಗಳಿರುತ್ತಲ್ಲಿ ಇದ್ದಲ್ಲಿ ಹೋಗೋದು ಬಸ್ಸು ಆ ಟೈಪ್. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪರಂ ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ಅದಕ್ಕೆ ಎಷ್ಟೇ ಸದಾಚಾರಿಗಳಾದರೂ ಕೂಡ ಜ್ಞಾನವೊಂದಿಲ್ಲದೆ ಹೋದರೆ ಮೋಕ್ಷದ ಆಶೆ ಇಲ್ಲ. ಯಾತಿ ತಸ್ಮಾತ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯ. ಅದಕ್ಕೇನು ಮಾಡಬೇಕೀಗ? ಮನುಷ್ಯ ವಿರಕ್ತನಾಗಬೇಕು. ಯಾವುದರಿಂದ ವಿರಕ್ತನಾಗಬೇಕು ಅಂದರೆ ಮಿಥ್ಯಾಜ್ಞಾನ ಬರಬಾರದು, ವಿಕರ್ಮ ಮಾಡಬಾರದು, ಶುಭಕರ್ಮ ಸಾಕು ಅನ್ನಬಾರದು. ವಿರಕ್ತಿ ಮೂರು ವಿಧ. ಮಿಥ್ಯಾಜ್ಞಾನದ ಬಗ್ಗೆ ಟೋಟಲ್ ವಿರಕ್ತಿ, ದುರಾಚಾರದ ಬಗ್ಗೆ ಟೋಟಲ್ ವಿರಕ್ತಿ, ಸದಾಚಾರದ ಬಗ್ಗೆ ಕೇರ್ಫುಲ್ ಆಚರಣೆ. ಯಾಕೆಂದ್ರೆ ಜ್ಞಾನಕ್ಕೆ ವಿರೋಧ ಬರೋದಾದ್ರೆ ಶುಭಕರ್ಮ ಬೇಕಿಲ್ಲ. ಯಾವುದೋ ಸುಧಾ ಪಾಠ ಆಗ್ತಾ ಇದೆ, ಯಾರು ಬದಿರಿ ಹತ್ತಿರ ಕರೀತಾರೆ, ನಾನು ಬರೋದಿಲ್ಲ ಅಂತ ಹೇಳ್ಬೇಕು. ಯಾತಕ್ಕೆ? ಇಲ್ಲಿ ಪಾಠ ಮಿಸ್ ಆಗುತ್ತೆ. ಅದು ನಾವೇನ್ ಮಾಡ್ತೇವೆ? ಅದು ಫ್ರೀ ಕರೆದ್ರಂತೂ ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ ನಡಿ ಅಂತೇಳಿ. ಅದು ಸಾಧ್ಯನೇ ಇಲ್ಲ. ಬೇಕಾದಕ್ಕೆ ನಾನಂತೂ ಬರೋದಿಲ್ಲ, ನಾನು ಪಾಠ ಆಗ್ತಾ ಇದೆ, ಆ ಭಾವನೆ ಇರಬೇಕು. ಆದ್ರೆ ಪಾಠ ಇಲ್ಲ, ಯಾತಕ್ಕಂದ್ರೆ ಬದ್ಲು ಬರ್ತೇನೆ ನಡಿ, ಮಾರಾಯ ಸುಮ್ಮನೆ ಕೂತು ಸಾಕಾಗಿ ಹೋಗಿತ್ತು ನಡಿ, ಬರ್ತೇನೆ ಅಂತ ಹೇಳಿದ್ರು. ನಮ್ಮಲ್ಲಿ ತಾರತಮ್ಯ ಜ್ಞಾನ ಇರಬೇಕು. ಬರೀ ದೇವತಾ ತಾರತಮ್ಯ ತಿಳ್ಕೊಂಡ್ರೆ ಸಾಲದು, ಆಚರಣೆಯಲ್ಲಿ ತಾರತಮ್ಯ ತಿಳ್ಕೊಳ್ಬೇಕು. ದೇವ್ರ ಪೂಜೆ ಕಾಲಕ್ಕೆ ನೀವು ಕೋಟಿ ರೂಪಾಯಿ ಕೊಟ್ಟರೆ ಬಿಟ್ಟು ಬರೋದಿಲ್ಲ, ತಾರತಮ್ಯ ಅದು. ಇವತ್ತು ಬಿಟ್ಟಾನೆ ಹೋಗ್ತಿರೋದು ಎಲ್ಲರೂ ಕೂಡ, ಸ್ನಾನ ಸಂಧ್ಯಾ ಅಂದು ಕೂಡ ಮಾಡ್ತಾನೆ ಹೋಗ್ಬಿಟ್ಟಿರ್ತಾರೆ ಕೆಲಸಕ್ಕೆ. ಒಂದೆರಡು ಲಕ್ಷಕ್ಕೋಸ್ಕರ ನಮ್ಮ ದೇಹ ಒಂದೆರಡು ಲಕ್ಷದ್ದಲ್ಲ, ಎಷ್ಟಿದೆ ಇದಕ್ಕೆ ಬೆಲೆ? ಶತಕೋಟಿಗಟ್ಟೆ ಬೆಲೆ ಇದೆ. ನಾವು ಬಿಡ್ತಿರೋದು ಯಾವ್ದು ಎಂತ ಎಷ್ಟು ಕಳ್ಕೊತಿದ್ದೆ ನಾವೀಗ ಲಕ್ಷಗಟ್ಟಲೆ, ಅದು ಗ್ಯಾರಂಟಿ ಎಲ್ಲ ಎಷ್ಟು ಇರ್ಸುತ್ತೆ ಅಂತ ಹೇಳಿ. ಆದ್ರಿಂದ ನಾವು ರಿಸ್ಕ್ ತಗೊಂಡ್ರೆ ತಾರತಮ್ಯ ಇಲ್ದವಾದ್ರೆ ತಪ್ಪಾಗುತ್ತೆ. ಗರ್ಭದಲ್ಲಿ ತಾರತಮ್ಯ ಇದೆ, ಜ್ಞಾನದಲ್ಲಿ ತಾರತಮ್ಯ ಇದೆ, ದೇವತಾ ತಾರತಮ್ಯ ಇದೆ, ದೈತ್ಯ ತಾರತಮ್ಯ ಇದೆ, ದೇಶ ತಾರತಮ್ಯ ಇದೆ, ಕಾಲ ತಾರತಮ್ಯ ಇದೆ, ಎಲ್ಲ ಯೋಚನೆ ಮಾಡಬೇಕು. ಇದೆಲ್ಲ ಜನ ಗೊತ್ತಿಲ್ಲದೆ ಹೋದರೆ ಸಾಧನೆ ಮಾಡಕ್ಕೆ ಬರೋದಿಲ್ಲ. ನಾವು ಎಲ್ಲ ಕಡೆ ತಾರತ ಅಕ್ಕಿ ಬೆಸ್ಟ್ ಅಕ್ಕಿ ತರಬೇಕು, ಟಿ ವಿ ಬೆಸ್ಟ್ ಕ್ವಾಲಿಟಿ ತರಬೇಕು, ಪ್ರತಿಯೊಂದು ಬೆಸ್ಟ್ ಕ್ವಾಲಿಟಿ, ಸಾಧನೆ ಮಾತ್ರ ವರ್ಸ್ಟ್ ಕ್ವಾಲಿಟಿ. ಇನ್ನು ಮೋಟ್ಸಕ್ಕೆ ಏನಾಗುತ್ತೆ ಈಗ? ಸಾಧನೆ ಹೈ ಕ್ಲಾಸ್ ಸಾಧನೆ ಮಾಡಬೇಕು. ಅವಾಗ ಇವತ್ತು ಏನೋ ಪಾತ್ರ ಕೇಳಿಬಿಟ್ಟ ಸರಿನೇ, ಆದರೆ ಭಾಳ ಕಡಿಮೆ ಆಯಿತು. ಒಂದೇ ಗಂಟೆ ಆಯಿತು, ಎರಡು ಗಂಟೆ ಆಗ ಒಂದು ಗಂಟೆ ಆಗಿಬಿಟ್ರೆ ನಮ್ಮಿಂದ ಸಾಧ ಲೆಕ್ಕ. ಬಿಸ್ನೆಸ್ ಮ್ಯಾನ್ಗೆ 2000 ಲಾಭ 1000 ಲಾಭ ಅಂದ್ರೆ ಏನು ಮಾಡ್ತಾನೆ ಅವನು? 1000 ಲಾಸ್ ಆಯಿತು ಅಂತ ಯೋಚನೆ ಮಾಡ್ತಾನೆ. ಅದು ಪ್ರತಿನಿತ್ಯದಲ್ಲೂ ಕೂಡ ನಾವು ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ್ ಆ ಭಾವನೆ ಬೆಳೆಸ್ಕೋಬೇಕು. ಎರಡನೇದಾಗಿ ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇಶ್ವ ಭೇದವಾನ್. ಪರಮಾತ್ಮ ಸರ್ವಾವಸ್ಥಾ ಪ್ರೇರಕ, ಜಾಗ್ರತ ಅವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತಿಯವಸ್ಥಾ, ಸಂಧೇ ಸೃಷ್ಟಿರಾಹಹಿ, ಅದಕ್ಕೆಲ್ಲ ಮೊದಲೇ ಎರಡನೇ ಪಾದ. ಅದೀಗ ಸರ್ವರೂಪೇಶ್ವ ಭೇದವಾನ್, ವಿಶ್ವಾದಿ ಎಲ್ಲ ರೂಪಗಳಲ್ಲಿ ಪರಮಾತ್ಮ ಏನಾಗಿದ್ದಾನೆ? ಅಭೇದ ಹೊಂದಿದ್ದಾನೆ. ಸರ್ವ ದೇಶೇಶು ಕಾಲೇಶು ಸ ಏಕ ಪರಮೇಶ್ವರ. ಯಾವ ಊರಿಗೆ ಹೋದರೂ ಕೂಡ, ಯಾವ ಸ್ಥಳಕ್ಕೆ ಹೋದರೂ ದೇವರು ಏನಾಗಿದ್ದಾನೆ? ಅಲ್ಲಿದ್ದಾನೆ, ಪರಿಪೂರ್ಣನಾಗಿದ್ದಾನೆ. ಕೆಲವರು ಇರ್ತಾರೆ, ಬ್ಯಾಂಕಲ್ಲಿ ಅಕೌಂಟ್ ಇಟ್ಟಿದ್ದಾನೆ, ಆ ಊರಿಗೆ ಹೋಗ್ತೀನಿ ಅಂತಾನೆ. ದುಡ್ಡೇನು ಮಾಡ್ತೀನಿ, ಬ್ರಾಂಚ್ ಇದೆಯಲ್ಲ ತಗೋತೀನಿ ಅಂತ ಹೇಳ್ತಾರೆ. ಯಾವ ಊರಿಗೆ ಹೋದರೂ ಬ್ರಾಂಚ್ ಇದೆ, ಫ್ರೀ ಅವನು. ಕೆಲವರು ಇಲ್ಲ, ಅಯ್ಯೋ ಭಾರಿ ಪ್ರಾಬ್ಲಮ್, ಬ್ರಾಂಚ್ ಇಲ್ಲ ಅಂತ ಹೇಳ್ತಾರೆ. ಬಟ್ ದೇವರು ಆರಾಧನೆ ಮಾಡಿದರೆ ಎಲ್ಲೋದ್ರೂ ದೇವರಿದ್ದಾನೆ. ದೇವರಿಗೆ ಬ್ರಾಂಚ್ ಅಂತ ಪ್ರಶ್ನೆ ಇಲ್ಲ. ಯಾತಕ್ಕೆ? ಸರ್ವತ್ರ ವ್ಯಾಪ್ತರಾದ್ರಿಂದಾಗಿನೆ ಎಲ್ಲೋದ್ರೂ ಡ್ರಾ ಮಾಡಬಹುದು. ಮತ್ತೆ ಎಟಿಎಂ ಆಲ್ ಟೈಮ್ಸ್, ದೇವ್ರು ಯಾವಾಗ ಸಿಗ್ತಾರೆ ನಮಗೀಗ? ಆಲ್ ಟೈಮ್ 20,000 ಅಲ್ಲ, ಆಲ್ ಟೈಮ್ ಇನ್ ಟೈಮ್ ಎಷ್ಟು ಬೇಕಾದ್ರೆ ಕೊಡ್ತಾರೆ. 20,000 ಮತ್ತೆ ಯಾರೋ ಬಂದು ಮ್ಯಾನಿಪುಲೇಟ್ ಮಾಡೋ ಸಾಧ್ಯ ಇಲ್ಲ. ಆಲ್ ಟೈಮ್ ಅನ್ನೋ ಕಾನ್ಸೆಪ್ಟ್ ಬಂದಿದ್ದೆ ದೇವರಿಂದ, ಗೊತ್ತಾಯ್ತಾ? ಎಟಿಎಂ ಅಂಬೋದೆಲ್ಲ ಇದಕ್ಕೆ, ಆಲ್ ಟೈಮು ದೇವರಿಗೆ ಅಪ್ಲೈ ಮಾಡೋ ಪದ. ಆಲ್ ಟೈಮ್ ಅಂತ ಹೇಳಿದಾಗಲೇನೆ ಗಜರಾಜ ಕರೆದಾಗ ದೇವ್ರು ಯಾವಾಗ ಬಂದು? ಕಷ್ಟ ಬರಲಿಲ್ಲ, ಪ್ರತಿಯೊಬ್ಬರು ಕರೆದಾಗ ಬಂದಿಲ್ವಾ? ಅದಕ್ಕೆ ಆಲ್ ಟೈಮ್ ಅವೈಲೇಬಿಲಿಟಿ, ಆಲ್ ಪ್ಲೇಸ್ ಅವೈಲೇಬಿಲಿಟಿ ಇರೋದು ಯಾರಿಗೆ? ದೇವರಿಗೆ. ಕೆಲವರು ಬರ್ತಾರೆ ಸಾರಿ ಅಂತ ಹೇಳಕ್ ಬರ್ತಾರೆ, ಫೋನ್ ಬಂದರೂ ನಮ್ಮ ಕೈಲಿ ಆಗಲ್ಲ, ಅದಕ್ಕೆ ದೇವರು ಬರೋದಿಲ್ಲ. ಪರಮೇಶ್ವರ ಏನಾಗಿದ್ದಾರೆ ಅವನು? ಟೋಟಲಿ ಎಫಿಷಿಯಂಟ್. ದೇವರ ಎಫಿಷಿಯನ್ಸಿಗೆ ಎಂದೂ ಕೂಡ ಟೈಮ್ ಬಾರ್ ಅಂತಿಲ್ಲ, ಪ್ಲೇಸ್ ಬಾರ್ ಅಂತಿಲ್ಲ. ದೇವ್ರು ಯಾವಾಗಲೂ ಪರಿಪೂರ್ಣನಾಗಿದ್ದ. ಆದ್ರೆ ಏನಾಗುತ್ತೆ ಗೊತ್ತಾ ನಮಗಾಗ? ಇಲ್ಲ, ದೇವ್ರ ಪೂಜೆ ಮಾಡಿ ಹೋಗ್ಬಿಡ್ತೇವೆ, ಬೇರೆ ಊರಿಗೆ ಹೋಗ್ತೇವೆ, ದೇವ್ರು ಕಾಪಾಡ್ತಾನೆ ಅನ್ಕೊಳ್ಳೋಕೆ ಹೋಗಬೇಡಿ. ದೇವ್ರು ಎಲ್ಲ ಕಡೆ ಇರೋದ್ರಿಂದ ಖಂಡಿತ ಕಾಪಾಡ್ತಾನೆ. ಸರ್ವ ದೇಶೇಶು ಕಾಲೇಶು ಸ ಏಕ ಪರಮೇಶ್ವರ. ಇದೆಲ್ಲ ಊಟಕ್ಕೆ ಕೊಡೋದಕ್ಕೆ ಮುಂಚೆ ಹೇಳಿ ಪಾರಾಯಣ ಮಾಡಿಕೊಡ್ಬೇಕಂತ ನೇಮ ಉಂಟು. ಅಣುಭಾಷ್ಯನ ಇಡೀ ಬ್ರಹ್ಮಸೂತ್ರ ಭಾಷೆ ಹೇಳೋದಕ್ಕೆ ಆಗೋದಿಲ್ಲ ಅಂತೇಳಿ ಇದನ್ನು ಮಾಡ್ತಾರೆ. ಅಚ್ಯುತ ಪರಿಷ್ಠರು ಏನು ಮಾಡಿದ್ರು ಅಂತ ಗುರುಗಳು, ಆಚಾರ ಭಾಷ್ಯ ಬರದ ತಕ್ಷಣ ಭಾರಿ ಖುಷಿಯಾಯಿತು. ನಿತ್ಯ ಪಾರಾಯಣ ಮಾಡ್ತಿದ್ರು ಅವರು. ಇವತ್ತಿಗೂ ನಿತ್ಯ ಪಾರಾಯಣ, ಇಡೀ ಬ್ರಹ್ಮಸೂತ್ರ ಭಾಷ್ಯನ ತುಂಬ ಹೊತ್ತು ಬೇಕಿಲ್ಲ. ಅದಕ್ಕೆ ಮಧ್ವಜಿಕ್ಕಿಂತ ಬೇಗ ಮುಗಿಸ್ಬೋದು, ಗೊತ್ತಾಯ್ತು? ಬ್ರಹ್ಮಸೂತ್ರ ಭಾಷ್ಯನ ಅಷ್ಟು ಬೇಗ ಭಾಷೆ ಮುಗಿದೋಗುತ್ತೆ. ಆದ್ದರಿಂದ ನಿತ್ಯ ಅಭ್ಯಾಸ ಇಟ್ಕೊಂಡಿದ್ರು ಅವರು. ಒಂದು ಸಾಧನೆ ಅದು ಅಚ್ಚೆ ಬಂತು. ಅವಾಗ ಸಾಧನೆ ಬಹಳ ಮುಖ್ಯ, ಬಿಡ ಆಗಿಲ್ಲ. ಮತ್ತೆ ಪಾರಾಯಣ ಬಿಡಾಗಿಲ್ಲ, ಭಾಳ ಯೋಚನೆ ಮಾಡ್ತಾ ಕೂತರಂತೆ. ತಕ್ಷಣ ಆಚಾರ್ಯ ಬರ್ಕೊಟ್ರಂತೆ ತಕ್ಷಣ 32 ಶ್ಲೋಕದಲ್ಲಿ 2 ನಿಮಿಷ ಮುಗಿಸ್ಬಿಡೋದು. ಊಟಕ್ಕೆ ಕೂಡ್ತು ಕೂಡ್ತಾನೆ ಹೇಳಕ್ಕೆ ಬಿಡ್ಬೋದು ಅಷ್ಟಕ್ಕೆ. ಅಷ್ಟು ಅದಕ್ಕೆ ನಿಲ್ದೆ 15ನೇ ಅಧ್ಯಾಯ ಭಗವದ್ಗೀತ ಅಣುಭಾಷ್ಯ ಎರಡನ್ನು ಕೂಡ ಏನ್ ಮಾಡ್ತಾರೆ ಹೇಳೇ ಹೇಳ್ತಾರೆ. ಸಚ್ಚಿದಾನಂದ ಆತ್ಮಿ ಸದ್ಭಕ್ತಿ ತಾರತಮ್ಯೇನ ತಾರತಮ್ಯಮ್ಯ ಮುಕ್ತಿಗಂ. ದೇವರು ಪೂರ್ಣನಾಗಿದ್ದಾನೆ, ಆಗಿದ್ದ ಎಲ್ಲ ಕಡೆ ಇದ್ದಾನಾದ್ರಿಂದ ನಮಗೂ ಎಲ್ಲರಿಗೂ ಒಂದೇ ಫಲ ಕೊಡಲಿ ಅಂದ್ರೆ ಇಲ್ಲ. ಯೋಗ್ಯತಾ ತಾರತಮ್ಯ, ಸದ್ಭಕ್ತಿ ತಾರತಮ್ಯೇನ ತಾರತಮ್ಯ ವಿಮುಕ್ತಿಗಂ. ಭಕ್ತಿ ಹೇಗಾಗಿ ಮಾಡ್ತೇವೋ ಹಾಗಾಗಿ ಫಲ ಕೊಡ್ತಾನಾದ್ರಿಂದ ದೇವರಿಂದ ಫಲ. ನಾವು ಎಷ್ಟೋ ದೊಡ್ಡ ನೀರಿದೆ, ನಾವು ಎಲ್ಲ ನೀರು ತಗೊಳಕ್ ಬರೋದಿಲ್ಲ. ನಮ್ಮ ಪಾತ್ರೆ ಎಷ್ಟಿದೆ ಅಷ್ಟು ಮಾತ್ರ ನೀರು ತಗೊಳಕ್ ಬರೋದು. ಪಾತ್ರೆ ಎಷ್ಟಿದೆ ಅಷ್ಟೇ ಹೊರತು ಹೆಚ್ಚು ತಗೊಳಕ್ ಬರೋದಿಲ್ಲ ನಮಗೆ. ಅರ್ಥ ಆಯ್ತಾ? ಈಗ ಅದೇ ರೀತಿಯೇ ನಮ್ಮ ಯೋಗ್ಯ ಪಾತ್ರ ಅಂದ್ರೆ ಯೋಗ್ಯತೆ, ಅಥವಾ ಅಪಾತ್ರ ಅಂತ ಕರಿಬೇಕಾದ್ರೆ ಏನು ಅಯೋಗ್ಯ ಅಂತ ಕರೆಯೋದಿಲ್ಲ. ಪಾತ್ರ ಶಬ್ದಕ್ಕೆ ಯೋಗ್ಯತೆ ಅಂತ ಅರ್ಥ. ನದಿ ದೊಡ್ಡದಿರಬಹುದು, ಸಮುದ್ರ ದೊಡ್ಡದಿರಬಹುದು, ಆದರೆ ನಮ್ಮ ಯೋಗ್ಯ ಪಾತ್ರೆ ಅಷ್ಟು ದೊಡ್ಡದಿಲ್ಲ. ಅದರಿಂದಾಗಿನೆ ತರಲಕ್ಕೆ ಹೇಗಾಗೋದಿಲ್ವೋ, ಅಥವಾ ಪಾತ್ರೆ ದೊಡ್ಡದಿರು ಎತ್ತಲಕ್ಕಾಗಬೇಕಲ್ಲ ನಮಗೆ, ಅದಾಗೋದಿಲ್ಲ. ಅದಕ್ಕೆ ನಮ್ಮ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟೇ ನಮಗೆ ಭಕ್ತಿ ನಮಗೆ ಫಲ ಸಿಗೋದಾದ್ರಿಂದ ಮ್ಯಾಕ್ಸಿಮಮ್ ಅವೇಲ್ ಮಾಡ್ಕೋಬೇಕಷ್ಟೆ. ಸಚ್ಚಿದ ನೀರು ಹಿಡ್ಕೊತಿರ್ತಾರೆ ಕೆಲವರೆಲ್ಲ ಪಾಪ, ಮತ್ತೆ ವಾರ ಬರೋದಿಲ್ಲ ಅಂತ ಇರ್ತಾರೆ. ಇದು ಪಾತ್ರೆಯಲ್ಲಿ ಉಪಯೋಗಿಸ್ಬಿಡ್ತಾರೆ ಪಾಪ. ಇನ್ನೂ ಬರುತ್ತೆ, ಹಾಗಾದ್ರೆ ಪಾತ್ರೆ ಆಗೋಯ್ತು, ಮತ್ತೆ ವಾರ ಕಾಯ್ಬೇಕು. ಪಾತ್ರೆ ಆಗೋಯ್ತು ಅಂತ ಒಪ್ಕೋತಾನಲ್ಲ, ಆ ಟೈಪ್ನ ಯೋಗ್ಯತೆ ಮೀರಿಬಿಟ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಇರೋದು ಮಾತ್ರ ಕಳ್ಕೋಬಾರದು. ಕೆಲವೊಂದು ಸಣ್ಣ ಲೋಟದಲ್ಲಿ ಇಟ್ಕೊಂಡ್ಬಿಡ್ತಾರೆ, ಆ ಕಡೆ ಇಟ್ಕೊಂಡ್ಬಿಟ್ಟು ನೀರು ಬಂದಾಗ ತಂಬಿಗೆ ಮತ್ತೆ ಲೋಟದಲ್ಲೇ ಹಚ್ಚೋತಾರೆ. ಅದಕ್ಕೆ ಅಂದರೆ ಅಸ್ಮಾತ್ ಮತ್ತೆ ಬರದೇ ಹೋದರೆ ಮತ್ತೆ ಉಪಾಯ ಮಾಡ್ತಾರಲ್ಲ, ಆ ಟೈಪ್ ಮಾಡಬೇಕು. ಮತ್ತೆ ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈ ಯಥಾಕ್ರಮಂ ಬಹುಗುಣೈ ಬ್ರಹ್ಮಣಾತು ಅಖಿಲೈರ್ಗುಣೈ. ಸಾಧನೆ ಮಾಡಬೇಕಾದ್ರೆ ಸತ್ ಚಿತ್ ಆನಂದ ಆತ್ಮ ನಾಲ್ಕು ಚತುರ್ಗುಣೋಪಾಸನೆ ಅಂತ ಕರೀತಾರೆ. ಎಲ್ಲರೂ ಮಾಡಬೇಕಿದ್ರ ಮನುಷ್ಯರು ಮಾಡಲೇಬೇಕು. ಮೇಲವರಿಗೆಲ್ಲ ಹೆಚ್ಚೆಚ್ಚು ಪ್ಲಸ್ ಪ್ಲಸ್ ಸೇರಿಸ್ತಾ ಹೋಗ್ತಾರೆ. ಮಿನಿಮಮ್ ಫಾರ್ ಪಾಸ್ ಬೇರೆ, ಮುಂದೆ ಹೋಗೋರಿಗೆ ಬೇರೆ. ಸತ್ ಚಿತ್ ಆನಂದ ಆತ್ಮ ನಾಲ್ಕು ಕೂಡ ಉಪಾಸನೆ ಮಾಡಲೇಬೇಕಂತೆ ಪ್ರತಿಯೊಬ್ಬರು ಕೂಡ. ಮಾರುಷೆಯಿತ್ತು ಸುರೇಶ್ವರೈಹಿ ಯಥಾಕ್ರಮಂ ಬಹುಗುಣೈಹಿ. ದೇವತೆಗಳು ತಾರತಮ್ಯ ಹೋಗ್ತಾ ಮೇಲೆ ಹೋದಂತೆ ಏನ್ ಮಾಡ್ತಾರೆ, ಹೆಚ್ಚೆಚ್ಚು ಮಾಡ್ತಾರೆ. ಬ್ರಹ್ಮಣಾತು ಅಖಿಲೈರ್ ಗುಣೈಹಿ, ಬ್ರಹ್ಮದೇವರು ಎಷ್ಟು ಮಾಡ್ತಾರೆ, ಎಲ್ಲ ಗುಣಗಳಿಂದನೂ ಮಾಡ್ತಾರೆ. ಎಲ್ಲ ಗುಣಗಳು ಅಂದರೆ ವೇದೋಕ್ತವಾದ ಎಲ್ಲ ಗುಣಗಳು, ವೇದೋಕ್ತವಾದ ಎಲ್ಲ ಗುಣಗಳಿಂದ. ಮಹಾಲಕ್ಷ್ಮೀ ದೇವಿ ವೇದಾನುಕ್ತವಾದ ಮಹಾಗುಣಗಳಿಂದ. ಇದು ವಿಶೇಷ. ಪೂರ್ತಿ ಯಾರೂ ಇಲ್ಲ, ಸ್ವಯವೇ ಆತ್ಮನಾತ್ಮಾನಂ ವೇತ್ತತ್ವ ಪುರುಷೋತ್ತಮ ಅಷ್ಟೇ. ಉಪಾಸ್ಯ ಸರ್ವವೇದೈಶ್ಚ ಸರ್ವೈರಪಿ ಯಥಾಬಲಂ. ಯಥಾಬಲಂ ಅಂದ್ರೆ ಒಂದೇ, ಯಥಾಶಕ್ತಿ ಅಂದ್ರೆ ಒಂದೇ. ಶಕ್ತಿ ಇದ್ದಷ್ಟು ಎಲ್ಲರೂ ಕೂಡ ಎಲ್ಲ ವೇದ ಎತ್ತಕ್ಕ ವೇದ ಒಂದು ವೇದ ವಿಚಾರ ಮಾಡಬೇಕು. ನಮ್ಮಲ್ಲಿ ಏನು ಪದ್ಧತಿ ಅಂದರೆ ಬಲುಬೇಗ ಸಾಕು ಅಂದ್ಬಿಡ್ತೇವೆ ನಾವು. ಹರಿಕಥಾಂಸಾರ ಕೇಳಿದ್ದೇವೆ ಸಾಕು, ವಿಜಯದಾಸ ಸುಳಾದಿ ಗೊತ್ತು ನಮಗೆ ಸಾಕು, ಜಾಲಿ ಸ್ತೋತ್ರ ಬರುತ್ತೆ ಸಾಕು, ಮಾತೆತ್ತಿದ್ರೆ ಸಾಕು, ಊಟ ಕೂತಾಗ ಅದು ಬೇಕು ಇದು ಎಲ್ಲ ಬೇಕು ಅಂತ ಇರ್ತಾನೆ. ಏ ಅದು ತೊಗೊಂಡು ಅದು ತೊಗೊಂಡು ಅಂತ ಹೇಳ್ತಾನೆ. ತಳ್ಳೋದು ಹಾಕಿಯೋ, ತಳ್ಳೋದು ಹಾಕಿಯೋಳು, ಕೆಲಸ ತಿಂತಾನೆ ಬಿಡ್ತಾನೋ, ಯಾಕೆ ಬಿಡಬೇಕು ಅಂತ ಹಾಕ್ಸ್ಕೊಂಡು ಬಿಡ್ತಾನೆ. ಅಂದರೆ ಅದಕ್ಕೆ ಇದೆಲ್ಲ ಬಡಿಸಿ ಮಾಡಿದ್ದೆಲ್ಲ ಬಡಿಸ್ಬೇಕು ಅಂತ ಹೇಗಿರುತ್ತೋ, ಶಾಸ್ತ್ರ ಎಲ್ಲ ಓದಬೇಕು ಅಂತ ಇರಬೇಕು. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಯಥಾಬಲಂ. ಹತ್ತು ನಿಮಿಷ ತಿನ್ನಕ್ಕೆ ಬರಲಿಲ್ಲ, ಒಂದು ಚೂರಾರು ಹಾಕ್ಸೋತಾನಲ್ಲ, ಬರೀ ಪ್ರಸಾದ ಇಷ್ಟ ಹಾಕಿ ಅಂತ ಹೇಳ್ತಾನೆ. ಆ ರೀತಿಯಲ್ಲಿ ಎಲ್ಲ ಶಾಸ್ತ್ರ ಓದೋ ಅಭ್ಯಾಸ, ಮಹಾಭಾರತ ಬೇಕು, ರಾಮಾಯಣ ಬೇಕು, ಭಾಗವತ ಬೇಕು, ಎಲ್ಲ ಪುರಾಣ ಬೇಕು, ಎಲ್ಲ ವಿಷಯ ನಮಗೆ ಹರಿಕಥಾಮಸಾರ ಬೇಕು, ದಾಸ್ತಾಯಿತು ಎಲ್ಲದೂ ಬೇಕು. ನಮಗೆ ಸಾಕು ಅಂತ ಹೇಳಿಬಿಟ್ರೆ ಜ್ಞಾನ ಅಲ್ಲ, ಬೇಕು ಅಂದೇ ಹೋದರೆ ಜ್ಞಾನ ಅಲ್ಲ, ಸಾಕು ಅಂದರೂ ಜ್ಞಾನ ಅಲ್ಲ. ಅದೇ ರೀತಿ ಇದು ಮಾತ್ರ ಬೇಕು ಅಂತ ಅನ್ನಬಾರ್ದು, ಫಲದಲ್ಲಿ ಬೇಕು ಅನ್ನಬಾರ್ದು. ಸಾಕು ಅಂದ್ರೆ ಲೌಕಿಕನ ಸಾಕು ಅನ್ನಬೇಕು, ಅಧ್ಯಾತ್ಮನ ಬೇಕು ಅನ್ನಬೇಕು. ಅಧ್ಯಾತ್ಮ ಸಾಕು ಅಂದಿಲ್ಲ, ಅವು ಬೇಡ ಅಂತಲೇ ತೀರ್ಮಾನ ಮಾಡಿದ್ದೇವೆ. ಲೌಕಿಕನ ಮಾತ್ರ ಬೇಕು, ಎಷ್ಟಿದ್ರೂ ಸಾಲದು, ಎರಡೆರಡು ಉಳ್ಳಪಟ್ಟಾಗಿಬಿಡುತ್ತೆ. ಸಾಕು ಅಂಬುದು ಸಾಲದು ಅಂತ ಅನ್ಬೇಕಂತ ಬಿಟ್ಬಿಟ್ಟಿದ್ದೇವೆ. ಅದಕ್ಕೋಸ್ಕರನೇ ನಮ್ಗೆ ಅಂತರ್ಭಾವ ಆಗೋದು ಎರಡು ಮೂರು ರೀತಿ. ಎರಡು ರೀತಿ ಯಾತಕ್ಕಾಗತ್ತೆ ಅಂತ ಕೇಳಿದ್ರೆ, ಕೆಲವು ನಮ್ಮ ಮುಖ್ಯ ಪದಾರ್ಥದಾಗ ಏನ್ ಮಾಡ್ಬಿಡ್ತಾರೆ ಅಂತರವಾಗಿ, ಇವನು ಯಾವಾಗ ಗುಣಗಳ ಉಪಾಸನೆ ಎರಡು ವಿಧ, ಕೆಲವೊಮ್ಮೆ ಉಪಾಸನೆ ಮಾಡೋದು ಬೇರೆ, ಯಾವಾಗಲೂ ಮಾಡೋದು ಬೇರೆ. ಇವೆಲ್ಲ ಎಂಥವು ಇವೆಲ್ಲ ಕೂಡ ಯಾವಾಗಲೂ ಮಾಡೋದು, ಕೆಲವೆಲ್ಲ ಜ್ಞಾಪಕ ಇರೋದು ನಮಗೆಲ್ಲ ಸರ್ತೇನು. ಹಾ, ಆತ್ಮ ಅಂದ್ರೇನು, ಆತ್ಮ ಅಂದ್ರೇನು, ಸ್ವಾಮಿ ಅಂತ ಅರ್ಥ. ಮಮ ಸ್ವಾಮಿ ಹರಿರ್ ನಿತ್ಯ, ದೇವರನ್ನು ಸ್ವಾಮಿ ಅಂತ ಆರಾಧನೆ ಯಾವಾಗಲೂ ಮಾಡಬೇಕು. ಅದಕ್ಕೋಸ್ಕರನೇ ಆತ್ಮ ಅಂತ. ಸತ್ ಅಂದ್ರೇನು, ಉತ್ತಮ ಶ್ರೇಷ್ಠ ಅಂತ ಅರ್ಥ. ಆಮೇಲೆ ಸತ್ ಚಿತ್ತ ಅಂದ್ರೇನು, ಜ್ಞಾನಪೂರ್ಣ ಅಂತ ಅರ್ಥ. ಆನಂದ ಅಂದ ಆನಂದಪೂರ್ಣ ಅಂತ ಅರ್ಥ. ಇದು ಎಂದು ಕೂಡ ನಾವು ಮರಿಬಾರ್ದು. ನಮ್ಗೆ ಆನಂದಪೂರ್ಣ ಉಪಾಸನೆ ಯಾತಕ್ಕೆ ಸುಲಭ ಅಂದ್ರೆ, ನಮ್ಗೆ ದುಃಖ ಅಂತ ಆಗ್ತಿರುತ್ತಲ್ಲ, ಸತ್ತಾನೆ ದೇವ್ರ ದುಃಖ ಆಗದೆ ಅಂತ ಅದೇ ಆನಂದಪೂರ್ಣ ಉಪಾಸನೆ. ನಾವು ದುಃಖ ಪಡ್ತೇವೆ, ದುಃಖ ಪಡೋದಿಲ್ಲ, ಉಪಾಸನೆ ಆಯ್ತು. ಸಂಸ್ಕೃತದಲ್ಲಿ ಆತ್ಮ ಅಂತ ಪದ ಇಲ್ಲೇ ಇಲ್ಲ. ಆತ್ಮನ್ ಅಂತ ಪದ, ಅದು ಆತ್ಮನ್ ಅಂತ ಪದ ನಡೆಸಿದಾಗ ಏನಂತಾಗುತ್ತೆ ಫಾರಂ ಬಂದಾಗ, ಆತ್ಮ ಆತ್ಮಾನೋ ಆತ್ಮಾನ ಅಂತ ನಡೆಯುತ್ತದೆ. ಪರಮಾತ್ಮ ಅನ್ನಬಾರದು ಸಂಸ್ಕೃತ, ಕನ್ನಡದಲ್ಲಿ ಪರಮಾತ್ಮ, ಸಂಸ್ಕೃತದಲ್ಲಿ ಪರಮಾತ್ಮ ಅನ್ನಬಾರದು, ಪರಮಾತ್ಮ ಅಂತ ಹೇಳಬೇಕು. ಅದೇ ಸಂಸ್ಕೃತದಲ್ಲಿ ವೆಂಕಟೇಶ್ವರ ಅನ್ನಬಾರದು, ವೆಂಕಟೇಶ್ವರ ಅಂತ ಹೇಳಬೇಕು. ತಿಳಿತಾ, ಆ ಪದಗಳಲ್ಲೂ ಬಹಳ ವ್ಯತ್ಯಾಸ ಉಂಟು. ಅದಕ್ಕೆ ಆತ್ಮ ಅಂತ ಹೇಳಿ ಪದ ಇಲ್ಲ ಸಂಸ್ಕೃತದಲ್ಲಿ. ಆತ್ಮ ಅಂತಲೇ ಉಪಯೋಗಿಸ್ಬೇಕು. ಸಚ್ಚಿದಾನಂದ ಆತ್ಮ ಇತಿ ಮಾನುಷೈ ಸುಸುರೇಶ್ವರೈ ಯಥಾಕ್ರಮಂ ಬಹುಗುಣೈ ಬ್ರಹ್ಮಣಾತು ಅಖಿಲೈರ್ ಗುಣೈ ಉಪಾಸ್ಯ ಸರ್ವವೇದೈಶ್ಚ ಸರ್ವೈರಪಿ ಯಥಾಬಲಂ ನೇಜೋ ವಿಷ್ಣುರ್ ವಿಶೇಷಸ್ತು ಜ್ಞಾನೇ ಸ್ಯಾತ್ ಉತ್ತರೋತ್ತರಂ. ಆ ರೀತಿ ಮಾಡ್ತಾ ಹೋದಂತೆ ಉತ್ತರೋತ್ತರ ವಿಶೇಷ ಬರಲು ಶುರುವಾಗುತ್ತೆ. ಅದು ಇಷ್ಟೆಲ್ಲ ಕಷ್ಟಪಟ್ಟು ಜ್ಞಾನ ಯಾತಕ್ಕೆ ತಗೋಬೇಕು ಅಂತ ಕೇಳಿದರೆ, ಸರ್ವೇಪಿ ಪುರುಷಾರ್ಥಾ ಸ್ಯುಃ ಜ್ಞಾನಾದೇವನ ಸಂಶಯ. ಇದು ಜ್ಞಾನ ಒಂದು ಬಂತು ಅಂದರೆ ಎಲ್ಲ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಸಿಗೋದು ಒಂದರಿಂದನೇ, ಜ್ಞಾನ ಒಂದರಿಂದ. ಅದರಿಂದ ಮಾಡಬೇಕು. ನಮ್ಮ ಜನಕ್ಕೆ ಉತ್ತರ ಏನು ಸಿಗುತ್ತಾಗ, ನೀವೇನು ಹೇಳ್ತೀರಿ, ಲಕ್ಷಾಂತರ ಕೆಲಸ ಬಿಟ್ಟುಬಿಡಿ, ಸಾವಿರಾರು ರೂಪಾಯಿ ಕೆಲಸ ಸೇರಿ ಅಂತ ಹೇಳ್ತೀರಿ, ಎಷ್ಟು ಲಾಸ್ ಆಗುತ್ತೆ ಗೊತ್ತಾ ನಮಗೆ ಅಂತ ಹೇಳಿದರೆ, ಹೌದು ಅದು ಲಾಸ್ ಆಯಿತು. ಜ್ಞಾನವಂತ ನಿನಗೀಗ ಜ್ಞಾನ ಬಂದು ಏನಾಯಿತು ಅಂದರೆ, ಸರ್ವೇಪಿ ಪುರುಷಾರ್ಥ ಸ್ಯುಃ. ನಾಳೇನು ಬರುತ್ತೆ ನಿಮಗೆ, ಎಷ್ಟು ಪುರುಷಾರ್ಥ ಬರುತ್ತೆ ಗೊತ್ತಾ? ಒಬ್ಬನು ಕೆಲಸಕ್ಕೆ ಹೋಗ್ತಿರ್ತಾರೆ, SLC ಫಸ್ಟ್ ರ್ಯಾಂಕ್ ಕೆಲಸಕ್ಕೆ ಹೋಗ್ತಿರ್ತಾರೆ, ನೋಡು ಕೆಲಸ ಬಿಟ್ಬಿಡು ಓದು ಅಂತ ಹೇಳ್ತಾರೆ. ಅವನಿಗೆ ಹೋಯ್ತು, ದುಡ್ಡು ಹೋಯ್ತು, ಅವನಿಗೆ ಪೇಪರ್ ಹಾಕಿ ದುಡ್ಡು ಮಾಡ್ತಿದ್ದ, ಮನೆ ಮನೆ ಪೇಪರ್ 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 ಅಂತ ಹೋಗ್ತಿದ್ದ, ಆ ದುಡ್ಡು ಹೋಗ್ಬಿಡುತ್ತೆ ಅವನಿಗೆ. ಎಂತ ಲಾಸ್ ಮಾಡಿದ್ರು ಅನ್ಕೊಂಡ್ಬಿಟ್ಟ, ಅವನು ಪಾಸ್ ಆದ ಮತ್ತೆ ರ್ಯಾಂಕ್ ಬಂತು, ದೊಡ್ಡ ಕೆಲಸಕ್ಕೆ ಸೇರಿದ, ಪೇಪರ್ ಕಂಪ್ನಿ ಶುರು ಮಾಡಿದ ಅನ್ಬೇಕಾದ್ರೆ ಎಷ್ಟು ಡಿಫ್ರೆನ್ಸ್ ಬಂತೀಗ? ಅಲ್ಲೇನಾಯ್ತು, ಸ್ವಲ್ಪ ಅವ್ರಿಗೆ ಕಷ್ಟ ಆಯ್ತು ಅವನಿಗಾಗ, ಪೇಪರ್ ಮಾಡೋ ದುಡ್ಡು ಕಡಿಮೆ ಆಗಿಬಿಡ್ತು. ಲೌಕಿಕ ಅಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ನಮಗೆ ಫಸ್ಟ್, ಆಮೇಲೆ ಏನಾಗುತ್ತೆ, ಅದು ಆಮೇಲೆ ಕಡಿಮೆ ಆಗ್ತಾ ಇರ ದುಡ್ಡು ಬಂದ್ರೆ ಅದು ಕಡಿಮೆ ಆಗುತ್ತೆ. ಇದು ಮಾತ್ರ ಎಲ್ಲ ಅಪ್ರಿಷಿಯೇಟ್ ಆಗ, ಜಗತ್ತಲ್ಲಿ ಅಪ್ರಿಷಿಯೇಟ್ ಆಗೋದು ಯಾವ್ದು ಗೊತ್ತಾ? ಜ್ಞಾನ ಒಂದೇ. ಜ್ಞಾನ ಬಿಟ್ಟು ಎಲ್ಲ ಡಿಪ್ರಿಷಿಯೇಟ್ ಆಗ್ತಾ ಇರುತ್ತೆ. ಎಷ್ಟೊಂದ್ರೆ ವಾಲಂಟಿಯರ್ ತಗೊಂಡ್ಬಿಟ್ರಲ್ಲ, ಪಡ್ಕೊತಿದ್ದಾರೆ, ಆಮೇಲೆ ಪೆನ್ಷನ್ ತಗೋಬೇಕಾಗಿತ್ತು, ಸುಮ್ಮನೆ ವಾಲಂಟಿಯರ್ ತಗೊಂಡು ಒದ್ದಾಡ್ತಿದ್ದೀವಿ ನಾವೀಗ, ದುಡ್ಡೆಲ್ಲ ವ್ಯಾಲ್ಯೂ ಕಡಿಮೆ ಆಗ್ಬಿಡ್ತೀವಿ ಈಗಾಗಲೇ. ಆದ್ರೆ ಇದು ಜಾಸ್ತಿ ಆಗೋಯ್ತು, ಲಿವಿಂಗ್ ಕಾಸ್ಟ್ ಜಾಸ್ತಿ ಆಯ್ತು. ಆದ್ದರಿಂದ ಎಂದು ಕೂಡ ಏನ್ ಮಾಡಬಾರ್ದು, ನಾವು ಕೆಲಸದ ಕಾಂಡಕ್ಕೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ಪಾಠ ಪ್ರವಚನ ಇಟ್ಕೊಳ್ಳೋ ಅಭ್ಯಾಸ ಮಾಡೋದು. ಒಂದು ಗಂಟೆ ಎರಡಿಗೆ ಎಷ್ಟಾಗುತ್ತೆ ವಿವೇಕ, ಓವರ್ ನೈಟ್ ಯಾವುದು ಬರೋದಿಲ್ಲ. ದಿವಸ ಬಾಡಿ ಮಾಡಿ ಮಾಡಿದ್ರೆ ಕೊನೆಗೆ ಏನಾಗುತ್ತೆ, ಒಳ್ಳೆ ಜ್ಞಾನ ಬರುತ್ತೆ. ಎಷ್ಟೋ ದಿನ ವಯಸ್ಸಾದ ಶ್ರೀಮಂತರು ಎಷ್ಟು ಒದ್ದಾಡ್ತಿದ್ದಾರೆ ಗೊತ್ತಾ, ಓಡಾಡ್ತಾರೆ ಬಂದು ಆಚೆ, ಯಾರು ನೋಡೋರು ಇಲ್ಲೇ ಇಲ್ಲ. ಕೆಲಸ ನಂಬ್ಕೊಂಡಿರ್ತೇವೆ, ಡ್ರೈವರ್ನ ಇಟ್ಕೊಂಡಿರ್ತಾರೆ, ಸ್ವಂತ ಕಾರ್ ಇದೆ ಆಚಾರ್ಯ, ಮೂರು ಕಾರ್ ಇದೆ ಮನೆಯಲ್ಲಿ, ಒಂದು ಉಪಯೋಗ ಇಲ್ಲ. ನಮಗೆ ಡ್ರೈವ್ ಮಾಡೋಕೆ ಬರಲ್ಲ, ಡ್ರೈವರ್ ಬರೋದಿಲ್ಲ. ಒಂದೇ ತಾರೀಕೊಂದು ಬರ್ತಾನೆ, ಉಳಿದ್ರೆ ಬರೋದಿಲ್ಲ ಅವ್ರ ಆದಿತ್ಯ. ಅವನು ತಾ ಫ್ರೀ ಇದ್ದಾಗ ಬರ್ತಾನೆ, ನಾವು ಫ್ರೀ ಇದ್ದಾಗಲ್ಲ. ನಮಗೆ ಬೇಕಾದ್ರೆ ತಾ ಫ್ರೀ ಇದ್ದಾಗ ಎಷ್ಟೋ ದಿನ ಕಾರ್ ಇದ್ದವ್ರು ಹೇಳ್ತಿರ್ತಾರೆ, ಆ ಕಾರ್ ಎಕ್ಸ್ಟ್ರಾ ಬರ್ಡನ್ ಅವ್ರು ಹಾಕೊಂಡು ಹೋಗ್ಬಿಡ್ತಾರೆ ಎಷ್ಟೋ ಸಲ ಕಾರ್ನ. ಬೇರೆ ದಿವಸ ಕಾಫಿ ಕುಡ್ಲಕ್ಕೆ ಡ್ರೈವರ್ ತಂದ ಕಾರ್ ನಮ್ಮ ಕಾರನ್ನ ಹೋಗ್ಬಿಡ್ತಾರೆ ಎಷ್ಟೋ ಸಲ. ಇದೆಲ್ಲ ಕಣ್ಣಾರೆ ಅನುಭವಿಸಿರೋದು. ಯಾತಕ್ಕೆ ಹೇಳ್ತಿರೋದು ಅಂದ್ರೆ, ಸಂಪತ್ತು ನಮ್ಮನ್ನು ಕಾಪಾಡೋದಿಲ್ಲ, ಅದೇ ಜ್ಞಾನ ಇದ್ದಿದ್ರೆ ಎಷ್ಟು ಉಪಯೋಗ ಆಗ್ತಿತ್ತು. ಆ ಯೋಚನೆ ಮಾಡ್ಬೇಕು. ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿಬಿಟ್ರೆ ಮುಂದೆ ಎಷ್ಟು ನೆನೆಸ್ತಾರೆ. ಆಮೇಲೆ ಈಗ ಗೊತ್ತಾಗಲ್ಲ ತಕ್ಕ ಹುಡುಗರಿಗೆ, ಮುಂದೆ ಗೊತ್ತಾಗುತ್ತೆ. ನಲಿಪ್ಯತೆ ಜ್ಞಾನ ಮಾಂಶ ಸರ್ವದೋಷೈರಪಿ ಕ್ವಚಿತ್. ಪ್ಲಸ್ ಪಾಯಿಂಟ್ ಏನೀಗ, ಎಲ್ಲ ಪುರುಷಾರ್ಥ ಸಿಗುತ್ತೆ ಜ್ಞಾನ ಬಂದ್ಬಿಟ್ರೆ. ಇನ್ನೊಂದು ಪಾಯಿಂಟ್ ಇದೆ, ಯಾವ ಪಾಪನ ಅಂಟೋದಿಲ್ಲ. ಇನ್ನೊಂದು ಪಾಯಿಂಟ್, ಅಪುರುಷ ಜ್ಞಾನ ಬಂದ ಮೇಲೆ ಯಾವ ಪಾಪನ ಅಂಟೋದಿಲ್ಲ ನಮಗಾಗ. ಅಲ್ರಿ ಏನು ಆಶ್ಚರ್ಯ ಅಂತ ಕೇಳಿದರೆ, ಹೌದು ನಿಜವಾದ ಆಶ್ಚರ್ಯ ಹೇಳ್ತೇವೆ ಅಂತ ಹೇಳ್ತಾರೆ. ಗುಣದೋಷೈ ಸುಖಸ್ಯಾಪಿ ವೃದ್ಧಿಹ್ರಾಸೋ ವಿಮುಕ್ತಿಗೌ ಋಣಾಂ ಸುರಾಣಾಂ ಮುಕ್ತೌತು ಸುಖಂ ತೃಪ್ತಂ ಯಥಾಕ್ರಮ. ಗುಣದೋಷೈ ಸುಖಸ್ಯಾಪಿ ವೃದ್ಧಿ, ಗುಣಗಳಿಂದಾಗಿ ಸುಖದ ವೃದ್ಧಿ, ದೋಷದಿಂದಾಗಿ ಹ್ರಾಸ. ಇಷ್ಟ ಆಗುತ್ತೆ ಮುಕ್ತಿಯಲ್ಲಿ ಅಷ್ಟೇ ಹೊರತು ಮುಕ್ತಿ ಮಾತ್ರ ತಪ್ಪೋದಿಲ್ಲ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಮುಕ್ತಿ ಅಶೂರ್ಡ್ ಅಂತ ಹೇಳ್ತಾರೆ. ಅಶೂರ್ಡ್ ಸಮ್ ಅಂತ ಒಂದು ಪಾಯಿಂಟ್ ಇರುತ್ತಲ್ಲ ಆ ಥರ, ಅಶೂರ್ಡ್ ಸಮ್. ಆ ವೃದ್ಧಿ ಆಗೋದು ಗ್ಯಾರಂಟಿ ಇಲ್ಲ, ಇಷ್ಟು ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ವಿಷ್ಣುರ್ ಬ್ರಹ್ಮ ತಥಾ ಮೂರ್ ನಾಲ್ಕನೇ ಅಧ್ಯಾಯ ಫಲಾಧ್ಯಾಯ. ವಿಷ್ಣುರ್ ಬ್ರಹ್ಮ ತಥಾ ದಾತೆ ತೇವಂ ನಿತ್ಯಮುಪಾಸನಂ ಕಾರ್ಯಮಾಪದ್ಯಪಿ ಬ್ರಹ್ಮ ತೇನಯಾತ್ಯಪರೋಕ್ಷತಾಂ. ವಿಷ್ಣು ಬ್ರಹ್ಮ ದಾತ ಇತ್ಯಾದಿ ನಿತ್ಯ ಉಪಾಸನೆ ಮಾಡಬೇಕು. ವಿಷ್ಣುವನ್ನ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು. ಬ್ರಹ್ಮ ಅಂದ್ರೇನು, ಗುಣಪೂರ್ಣ ಅಂತ ಉಪಾಸನೆ ಮಾಡಬೇಕು. ಅದೇ ರೀತಿ ಸ್ವಾಮಿ ಆದಾತ, ಆದಾನಾತ್ ಆತ್ಮ ಅಂತ ಕರೀತಾರೆ. ಆದಾನಾತ್ ಆತ್ಮ ಅಂದ್ರೆ ಸ್ವಾಮಿ ಅಂತ ಅರ್ಥ. ಸ್ವಾಮಿ ಅಂತ ಯಾವಾಗ ಉಪಾಸನೆ ಮಾಡಬೇಕು, ಯಾವಾಗ ಅಂತ ಹೇಳಿದ್ರೆ ಕಾರ್ಯ ಆಪದ್ಯತಿ, ಎಂತ ಆಪತ್ಕಾಲ ಬಂದರೂ ಕೂಡ ಏನ್ ಮಾಡಬಾರದು, ದೇವರನ್ನು ಮರಿಬಾರದು. ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು, ಮನೋರೋಗ ಬಂತು, ರೋಗ ದೇಹದ ರೋಗ ಬಂತು, ಹಾಸಿಗೆ ಬಿಟ್ಟು ಹೇಳೋದಕ್ಕೆ ಬರ್ತಾ ಇಲ್ಲ, ಏನ್ ಮಾಡಬೇಕಾಗ, ದೇವರ ಸ್ಮರಣೆ ಮಾಡಿ, ಸ್ವಾಮಿ ಸ್ವಾಮಿ ಅಂತ ಸ್ಮರಣೆ ಮಾಡಿ ಬಿಡಬಾರ್ದು. ಪ್ರಾರಬ್ಧ ಆಗ್ಲೂ ಮಾಡಲ್ಲ, ಅಯ್ಯೋ ಅದಿರ್ತಾರೆ ಅವ್ರು ದೇವರ ಹೆಸರು ಹೇಳೋದಿಲ್ಲ. ಅಯ್ಯೋ ಅಪ್ಪ ಅಯ್ಯೋ ಅದಕ್ಕೂ ಒದರ್ತಿರ್ತಾರೋ ಅಂತ ಒದರ್ತಿರ್ತಾರೆ. ಅದು ದೇವರ ಹೆಸರು ಹೇಳ್ಬೋದಲ್ಲ ಸುಖವಾಗಿ, ಅದು ರಿಲೀಫ್ ಸಿಗುತ್ತೆ. ದೇವರು ಅನುಗ್ರಹ ಮಾಡಿಬಿಡ್ತಾನೆ, ಮಾಡೋದಿಲ್ಲ ಅದರ. ವಿಷ್ಣು ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ. ಈ ಮೂರು ಪಾಯಿಂಟ್ ಆಯಿತು. ಒಂದು ಅಪರೋಕ್ಷ ಜ್ಞಾನ ಬಂದರೆ ಸರ್ವ ಪುರುಷಾರ್ಥ ಸಿಗುತ್ತೆ, ಒಂದು ಪಾಯಿಂಟ್. ಅಪರೋಕ್ಷ ಜ್ಞಾನ ಬಂದ ಮೇಲೆ ಯಾವ ಪಾಪನೂ ಯಾವ ಎಲ್ಲ ಯಾವ ಪಾಪನೂ ನಾಶವಾಗಿಬಿಡುತ್ತೆ, ಮೂರಾಯ್ತು. ಅದೆಲ್ಲ ಸರಿ ಸ್ವಾಮಿ, ಹಿಂದೆ ಮಾಡಿದ್ದಿದೆಯಲ್ಲ ಅದೇನು ಮಾಡಬೇಕು ಅಂತ ಕೇಳಿದರೆ, ಮುಂದೆ ಪಾಪ ಬರೋದಿಲ್ಲ ಅಂತ ಕರೆಕ್ಟ್, ಹಿಂದೆ ಮಾಡಿದ್ದೇನು ಮಾಡಬೇಕು ಅದನ್ನು ಹೇಳ್ತಾರೆ. ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ. ಪ್ರಾರಬ್ಧ ಅಪರೋಕ್ಷ ಜ್ಞಾನ ಬರ್ತಿರ್ಲಿಕ್ಕೇನೆ ಹಿಂದೆ ಮಾಡಿದ ಅನಾದಿ ಕಾಲದ ಪಾಪ ಇದೆಯಲ್ಲ, ಒಂದು ಕ್ಷಣಕ್ಕೆ ಬ್ಲಾಸ್ಟ್ ಆಗಿಬಿಡುತ್ತೆ. ತೂಲರಾಶಿಗಳು ಅನನ ಪೊಕ್ಕಂತೆ, ಬೆಂಕಿ ಹೇಗೆ ಹತ್ತಿ ರಾಶಿ ಸುಡಬೇಕು ಸುಟ್ಟಾಕಿಬಿಡುತ್ತೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಪಸಾತ್ ಕುರುತೆ ತಥಾ ಮುಗಿದೋಯ್ತದ. ಮುಂದಿನ ಕರ್ಮ ಯಾವುದು, ಪ್ರಾರಬ್ಧ ಸಂಚಿತ ಆಗಾಮಿ, ಮೂರಿದೆ. ಸಂಚಿತ ಆಗಾಮಿ ಪ್ರಾರಬ್ಧ, ನಮ್ಮ ಜನ ಭಾರಿ ತಪ್ಪು ತಪ್ಪು ಉಪಯೋಗಿಸ್ತಾರೆ. ಎಲ್ಲೋ ಹೋಗ್ತಾರೆ, ಕಾಲು ಮುರ್ಕೊಂಡ್ಬಿಡ್ತಾರೆ, ಪ್ರಾರಬ್ಧ ಅಂತಾರೆ. ಪ್ರಾರಬ್ಧ ಅನ್ನ ಪದ ಯಾರಿಗೆ ಉಪಯೋಗಿಸ್ಬೇಕು ಗೊತ್ತಾದ್ರ, ಅಪರೋಕ್ಷ ಜ್ಞಾನ ಆಗಲಿ ಮಾತ್ರ ನಮಗೆಲ್ಲ ಉಪಯೋಗಿಸ್ಬಾರ್ದು. ಪೆನ್ಷನ್ ಅಂತ ಯಾರಿಗೆ ಉಪಯೋಗಿಸ್ಬೇಕು, ರಿಟೈರ್ ಆದ ಸರ್ವಿಸ್ನಲ್ಲಿ ಸ್ಯಾಲರಿ ಇರ್ತಾರೆ, ಪೆನ್ಷನ್ ಅಂತ ಕರೆಯೋದಿಲ್ಲ. ನಾವು ಪ್ರಾರಬ್ಧ ಅಂತ ಕರ್ಕೊಂಡ್ರೆ ಇಂಡೈರೆಕ್ಟ್ ಏನ್ ಕರ್ಕೊಂಡ್ ಆಯ್ತು, ನಾವೀಗ ಅಪರೋಕ್ಷ ಕ್ಲೇಮ್ ಮಾಡಿದಾಗ ಪ್ರಾರಬ್ಧ ಅಂತ ಕರಿಬಾರ್ದು. ನಮ್ಮದೆಲ್ಲ ಪ್ರಾಚೀನ ಕರ್ಮ ಅಷ್ಟೇ ಹೊರತು ಪ್ರಾರಬ್ಧ ಕರ್ಮ ಅಲ್ಲ. ಪ್ರಾರಬ್ಧ ಕರ್ಮ ಯಾರಿಗೆ ಇರ್ತದ, ಅದು ಅಪರೋಕ್ಷ ಜ್ಞಾನ ಮಾತ್ರ. ಸಂಚಿತ ಎಲ್ಲ ಸುಟ್ಟೋಗ್ಬಿಟ್ಟಿದೆ, ರಾಯರ ಪ್ರಾರಬ್ಧ ಇತ್ತು, ಕರೆಕ್ಟ್ ಅದು, ಗೊತ್ತಾಯ್ತಾ. ಆದರೆ ಸುಖ ಪ್ರಾರಬ್ಧ ಎರಡು ಎರಡು ಪ್ರಾರಬ್ಧ, ಆದರೂ ಕೂಡ ಬ್ರಹ್ಮದೇವರು ಪ್ರಾರಬ್ಧ ಇದೆ ಗೊತ್ತಾ, ಈಗ ಸುಖ ಪ್ರಾರಬ್ಧ ಇದೆ ಅಂತ ಅವರಿದ್ದಾರೆ ಅಷ್ಟೇ. ಆದರೆ ನಮಗೆಲ್ಲ ಪ್ರಾರಬ್ಧ ಅಂತ ಕರೀದೇನೆ, ಪ್ರಾಚೀನ ಕರ್ಮ ಅಂತ ಕರಿಬೇಕು ಹೊರತು ಪ್ರಾರಬ್ಧ ಅಂತ ಕರಿಬಾರದು. ಅದು ಪದ್ಧತಿ ಇದೆ, ಯಾರಿಗಾದ್ರೂ ರೋಗಕ್ಕೆ ಬಂದ್ಬಿಡುತ್ತಲ್ಲ ಆಸ್ಪತ್ರೆ ನೋಡಕ್ಕೆ ಹೋಗ್ತಾರೆ, ಅಯ್ಯೋ ಪಾಪ ಅಂತಾರೆ. ಅದಕ್ಕೆ ಅರ್ಥ ಏನು ಗೊತ್ತಾ, ಪಾಪ ಮಾಡಿದ್ರೆ ಅನುಭವಿಸ್ತಿದ್ದೀರಿ ಅಂತ ಅರ್ಥ. ಅದಕ್ಕೆ ಅರ್ಥ ಆಯ್ತಾ, ಈಗ ಅಯ್ಯೋ ಪಾಪ ಶಬ್ದಕ್ಕೆ ನಾವೇನು ತಿಳ್ಕೊಂಡಿರ್ತೇವೆ, ಸಿಂಪತಿ ಸಿಂಪತಿ ತೋರಿಸೋದಿಲ್ಲ, ಪಾಪಕ್ಕೆ ಅನುಭವಿಸ್ತಿದ್ದೀರಿ ಸರಿ ಮಾಡಿಕೊಳ್ಳಿ ಅಂತ ಅರ್ಥ. ಅದಕ್ಕೆ ಅಯ್ಯೋ ಪಾಪ ಅನ್ನೋ ಪದ ಎಚ್ಚರಿಕೆ ಕೊಡೋ ಪದ. ಅದು ಪದ ಅದು ಒಳ್ಳೆ ಪ್ರಶ್ನೆ, ಅದು ಡಿಫೈನ್ ಮಾಡಬೇಕೀಗ. ಪ್ರಾರಬ್ಧ ಅಂದ್ರೇನು, ಸಂಚಿತ ಅಂದ್ರೇನು, ಆಗಾಮಿ ಅಂದ್ರೇನು. ಸಂಚಿತ ಅಂದ್ರೇನು, ಅಶೋಷ ಜ್ಞಾನಕ್ಕಿಂತ ಮುಂಚೆ ಏನ್ ಮಾಡಿರ್ತಾರೆ ಅದಿಷ್ಟೇ ಏನದು, ಸಂಚಿತ ಸಂಚಿತ ಠೇವಣಿ ಅಂತಾರಲ್ಲ ಆ ಟೈಪ್. ಮುಂದಿಂದೆಲ್ಲ ಏನದು, ಆಗಾಮಿ ಮುಂದೆ ಬರೋದೆಲ್ಲ. ಪ್ರಾರಬ್ಧ ಅಂದ್ರೇನು ಅದಕ್ಕೆ ಹೇಳ್ತಾರೆ, ಸರಿಯಾಗಿ ತಿಳ್ಕೋಬೇಕಾದ್ರ. ಪ್ರತಿಯೊಬ್ಬರು ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ಎರಡು ಮಾಡ್ತಾರೆ, ಒಂದು ಕರ್ಮ ಮಾಡ್ತಾರೆ, ಒಂದು ಕರ್ಮ ಅನುಭವಿಸ್ತಾ ಇರ್ತಾರೆ. ಒಂದು ಕರ್ಮ ಅನುಭವಿಸ್ತಾ ಇನ್ನೊಂದು ಕರ್ಮ ಮಾಡ್ತಿರ್ತೀವಿ ಇವಾಗ. ಇವತ್ತು ನಾವು ಏನಿದ್ದೀವಲ್ಲ, ಈಗ ಹಿಂದಿನ ಕರ್ಮ ಅನುಭವಿಸ್ತಾ ಇದ್ದೇವೆ. ಈಗ ಇಲ್ಲಿ ಕೂತರು ಎಲ್ಲ ಹಿಂದಿನ ಕರ್ಮದ ಫಲ ಇದು. ಮತ್ತೆ ಈ ಕರ್ಮ ಮಾಡ್ತಿದ್ದೇವೆ, ಮತ್ತೆ ಈಗ ಎರಡು ಕೆಲಸ ಮಾಡ್ತಿದ್ದೇವೆ ನಾವೀಗ. ಸೊ ಅಪರೋಕ್ಷ ಜ್ಞಾನ ಆಗ್ತಿರ್ಬೇಕಾದ್ರೆ ಒಂದು ಕರ್ಮ ಅನುಭವಿಸ ಶುರು ಮಾಡಿರ್ತಾನ ಅವನು, ಗೊತ್ತಾಯ್ತಾ, ಅದಕ್ಕೆ ಪ್ರಾರಬ್ಧ ಅಂತ ಕರೀತಾನೆ. ಅದನ್ನ ಬಿಡ ಅನುಭವಿಸ್ಲಿಕ್ಕೆ ಬಿಡಾಗಿಲ್ಲ ಅವನೀಗ. ಅರ್ಥ ಆಯ್ತಾ? ಈಗ ಇನ್ನು ಸಿಂಪಲ್ ಹೇಳೋದಾದ್ರೆ ಲೋಕದ ಎಕ್ಸಾಂಪಲ್, ಜೋರ ಓಡಕ್ಕೆದ್ದು ಶುರು ಮಾಡ್ತಾನೆ ಈಗ. ವೆಹಿಕಲ್ ಜೋರ ಹೋಗ್ತಿರ್ತಾನೆ, ಸ್ಟಾಪ್ ಸ್ಟಾಪ್ ಅಂತೀವಿ. ತಷ್ಟ ಸ್ಟಾಪ್ ಮಾಡಕ್ಕೆ ಬರುತ್ತೆ ಅವನಿಗೀಗ, ಬರ ಎಷ್ಟು ಯಾತಕ್ಕೆ ಸ್ಟಾಪ್ ಮಾಡಕ್ಕೆ ಬರುತ್ತಲ್ಲ. ಈಗ ಸ್ಪೀಡ್ ಬಂದ್ಬಿಟ್ಟೆ, ಸ್ಪೀಡ್ ಸ್ಟಾಪ್ ಆಗ್ಬೇಕು ಅವನಿಗೀಗ. ಅವನೇನ್ ಮಾಡ್ತಾನೆ? ನಿಲ್ಲಿಸ್ತಾನೆ, ಸ್ವಲ್ಪ ದೂರ ನಿಲ್ಲುತ್ತದೆ. ದಟ್ ಈಸ್ ಕಾಲ್ಡ್ ಪ್ರಾರಬ್ಧ ಅನುಭವ ಅಂತ ಕರೀತಾರೆ, ಗೊತ್ತಾಯ್ತಾ? ಈಗ ಫ್ಯಾನ್ ತಿರುಗ್ತಾ ಇರುತ್ತೆ, ಭಾರಿ ಚಳಿ ಆಗ್ತಿರುತ್ತೆ, ಆಫ್ ಮಾಡಂತಾರೆ, ಆಫ್ ಮಾಡ್ತಾನೆ, ತಷ್ಟ ನಿಲ್ಲೋದಿಲ್ಲ. ಎಷ್ಟೊತ್ತು ಬೇಕದು? ಸ್ವಲ್ಪ ತಿರುಗಿ ನಿಂತು ಬಿಡುತ್ತೆ. ಅದೇ ಅದೇ ಮತ್ತೆ ಹಾಕಿದೆ, ಅದೇ ನಾನು ಹಾಕಿಲ್ಲ, ಆಫ್ ಮಾಡಿದ್ದೇನೆ, ಇನ್ನು ಸ್ವಲ್ಪ ನಿಲ್ಲುತ್ತೆ ಅಂತ ಹೇಳ್ತಾರೆ. ದಟ್ ಇಸ್ ದಟ್ ಮೊಮೆಂಟಮ್ ಇಸ್ ಕಾಲ್ಡ್ ಪ್ರಾರಬ್ಧ. ಅದು ಎಷ್ಟಿರುತ್ತೆ ಮಹಾದು? ಫ್ಯಾನ್ ಆಫ್ ಮಾಡಿದ್ರೆ ಎಷ್ಟೊತ್ತು ಬೇಕು ಕಾರಣಕ್ಕೆ? ಅಷ್ಟೇ. ಸೊ ಜ್ಞಾನಿಗಳ ಪ್ರಾರ ಸ್ವಲ್ಪ ಇರೋದು, ಜಾಸ್ತಿ ಇರೋದಿಲ್ಲ, ಜಾಸ್ತಿ ಇರೋದಿಲ್ಲ. ಅದಕ್ಕೇನೆ ಜಾಸ್ತಿ ನಮಗೇನಿಸುತ್ತಲ್ರಿ, ಸೋಬರಿಗಳ ಐವತ್ತನೋ ಪ್ರಾರಬ್ಧ ಅಂತೀರಿ, ಸ್ವಲ್ಪ ಅಂತಿರಲ್ಲ ಅಂತ ಕೇಳಿದರೆ, ಆ ಸ್ವಲ್ಪ ಯಾವಾಗತ್ತೆ ಗೊತ್ತಾ? ಹಿಂದಿನ ಲೈಫ್ ನೋಡ್ಬೇಕಾಗ, ಅನಾದಿ ಕಾಲ ಕಂಪೇರ್ ಮಾಡಿದ್ರೆ ಎಷ್ಟಾಗತ್ತೆ? ಅದು ಸ್ವಲ್ಪನೇ ಆಗ, ಆರ್ತಲ್ಲಿ ಸ್ವಲ್ಪ, ಈ ರೀತಿ ಸ್ವಲ್ಪ ಅಲ್ಲ, ಕೆಲವೊಂದು ಸ್ವಲ್ಪನೇ ಇರ್ಬೋದು ಅಂತ. ಅದು ಕರೆಕ್ಟೇ. ಉದಾಹರಣೆ ನೋಡಿಬೇಕಾದ್ರೆ, ಫ್ಯಾನು ಈಗ 5 ಹಾಕಿದ್ದೀರಿ, ತಿರುಗ್ತಾ ಇರುತ್ತೆ, ನಿಲ್ಲಿಸ್ತೀರಿ, ಸ್ವಲ್ಪ ಹೆಚ್ಚೊತ್ತು ನಿಲ್ಬೇಕಾದ್ರೆ 1 ಹಾಕಿದ್ದೀರಿ, ಬೇಗ ನಿಲ್ಲುತ್ತೆ ಅಂತಾನೆ. ಅದರಲ್ಲಿ ಪ್ರಾರಬ್ಧದಲ್ಲಿ ಏನಾಗುತ್ತೆ? ಈಗ ವೇರಿಯೇಷನ್ ಇದೆ. ಸೊ ನಮ್ಮ ಪ್ರಾರಬ್ಧ ಎಷ್ಟು ಡಿಸೈಡ್ ಮಾಡಬೇಕಾದ್ರೆ ನಾವು ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಗೊತ್ತಾಗೋದಿಲ್ಲ, ಗೊತ್ತಾಯ್ತಾ? ಇವತ್ತು ಪೆನ್ಷನ್ ಸೆಟ್ಲ್, ಇವತ್ತು ನಿಮ್ಮ ಪೆನ್ಷನ್ ಎಷ್ಟು ಅಂತ ಕೇಳಿದರೆ ಇನ್ನು ಏನೇನಾಗುತ್ತೆ, ಚೇಂಜ್ ಯಾರಿಗೆ ಗೊತ್ತು? ಸ್ಯಾಲ್ರಿ ಆಗಿ ರಿವೈಸ್ ಆಗ್ಬೋದು, ಹೈಕ್ ಆಗ್ಬೋದು, ಯಾರಿಗೆ ಗೊತ್ತದೆ? ಎಲ್ಲ ಕೂಡ ಆಮೇಲೆ ಡಿಸೈಡ್ ಮಾಡೋದು. ಕೊನೆಯ ಲಾಸ್ಟ್ ಪೇ ಡ್ರಾನ್ ಇರುತ್ತಲ್ಲ, ಅದ್ರ ಮೇಲೆ ಡ್ರಾ ಮಾಡೋ ಹಾಗೆ ನಮ್ಮ ಕೊನೆಯ ಜನ್ಮದ ಹೊತ್ತಿಗೆ ಅಪರೋಕ್ಷ ಜ್ಞಾನ ಎಲ್ಲ ಡಿಸೈಡ್ ಮಾಡ್ತಾರೆ. ಟೀಕರ ಸ್ಪಷ್ಟ ಬರೆದ್ಬಿಡ್ತಾರೆ, ಇವೆಲ್ಲ ಕಲ್ಪನೆ ಮಾಡಿದ್ದಲ್ಲ. ಅನುಭೋಕ್ತುಂ ಆರಬ್ಧಂ ಕರ್ಮ ಪ್ರಾರಬ್ಧಂ ಕರ್ಮ, ಸಿಂಪಲ್. ನಮ್ಮ ಜನಕ್ಕೆ 194 ಜನಕ್ಕೆ ಅರ್ಥ ಗೊತ್ತಿಲ್ಲ ಅದಕ್ಕೆ. ಪ್ರಾರಬ್ಧ ಕರ್ಮ ಅಂದು ಗೊತ್ತದೆ ಹೊರತು ತಿಳ್ಕೊಂಡು ಗೊತ್ತಿಲ್ಲ. ಅದ್ರ ನಾವು ಸ್ವರ್ಗ ಸ್ವರ್ಗ ಆಯ್ತೀವಿ, ಸ್ವರ್ಗ ಯಾರಿಗೆ ಗೊತ್ತಿವತ್ತು? ಕಾಫಿ ಕುಡಿತಾರೆ, ಅಮೃತ ಇದ್ದಾಗಿದ್ದ ಅಮೃತ ಎಂದು ಕುಡಿದಿದ್ದೆ ಈ ಮಧ್ಯೆ ಅವನು, ಅಮೃತ ಕೂಡ ಇಲ್ಲಿ ಯಾಕೆ ಬರ್ತಿದ್ದ? ಅಮೃತ ಕೂಡ ಇಲ್ಲಿ ಯಾಕೆ ಬರ್ತಿದ್ದ? ಮತ್ತೆ ಬರ್ತಿರ್ಲಿಲ್ಲ, ಅಮೃತ ಇದ್ದಾಗಿದೆ ಅಂತ ಹೇಳೋದು. ಏನೋ ಮಾತಾಡ್ತಿರ್ತಾರೆ, ಸ್ವರ್ಗ ಸುಖ ಅಪ್ಪ, ಸ್ವರ್ಗ ಕುಡಿದು ಬಿಡ್ತಾರೆ, ಸ್ವರ್ಗ ಅಂತ ಕಂತಿರ್ತಾನೆ. ಸ್ವರ್ಗ ಆಗಿದ್ದರೆ ಸುರಿಬೇಕಾಗ್ತದೆ. ಈಗ ಹೇಳಿಲ್ಲ ನಾನೀಗ, ಈಗ ಎಷ್ಟೊತ್ತು ಹೇಳಿಲ್ಲ ನಾನೀಗ. ಪ್ರತಿ ಕರ್ಮ ನಾವು ಏನು ಇದ್ದೇವೆ, ನಾವೀಗ ಕರ್ಮ ಅನುಭವಿಸ್ತಾ ಇದ್ದೇವೆ. ಫಸ್ಟ್ ಹಿಂದಿನ ಕರ್ಮನ, ಹೊಸ ಕರ್ಮ ಮಾಡ್ತಿದ್ದೇವೆ ಜೊತೆಗೆ. ಅರ್ಥ ಆಯ್ತಾ? ಈಗ ಒಂದು ಕರ್ಮದ ಜೊತೆಗೆ ಇನ್ನೊಂದು ಕರ್ಮ. ಪ್ರತಿಯೊಂದು ಒಂದು ದಿವಸ ನಾವು ಬದುಕಿದ್ರೆ ಎಷ್ಟು ಕರ್ಮ ಮಾಡ್ತೇವೆ ನಾವಾಗ? 10 ಜನ್ಮ ಅವರಷ್ಟು ಕರ್ಮ ಮಾಡ್ತೇವೆ. ಪ್ಲಸ್ ಈಗಿರೋದಕ್ಕೆ ಹಿಂದಿನ ಕರ್ಮ ಕಾರಣ ಆಗಿದೆ. ಅರ್ಥ ಆಯ್ತಾ? ಈಗ ಕರ್ಮ ಅನುಭವ, ಕರ್ಮ ಕಾರಣ, ಕರ್ಮ ಅನುಭವ, ಕರ್ಮ ಎರಡು ಮಾಡ್ತಿದ್ದೇವೆ ನಾವೀಗ. ಅಪರೋಕ್ಷ ಜ್ಞಾನ ಆಗಿಬಿಡ್ತೀವಿ ಅಂತ ತಿಳ್ಕೊಬೇಡ, ನಮಗೆ ಇದಕ್ಕಿಂತ ಅಪರೋಕ್ಷ ಜ್ಞಾನ ಆಗೋಗ್ಬಿಡ್ತೀಗ. ಅಕೌಂಟ್ ಶುರುವಾಯ್ತು. ಏನು ಅಕೌಂಟ್ ಶುರುವಾಯ್ತು? ಮುಂದಿಂದೆಲ್ಲ ಆಗಾಮಿ, ಹಿಂದಿಂದೆಲ್ಲ ಸಂಚಿತ. ಅನುಭವಿಸಿ ಶುರು ಮಾಡಿದ್ದೀರಿಯಲ್ಲ, ಕಡಿಮೆ ಪ್ರಾರಬ್ಧ ಅಷ್ಟೇ, ಸಿಂಪಲ್. ಅದು ಇದು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು, ಭಾಳ ಸರಳವಾದ ಉತ್ತರ. ಆ ಕನ್ಫ್ಯೂಷನ್ ಆಗಿ ಭಾಳ ಪ್ರಾಬ್ಲಮ್ ಆಗಿದೆ ಅಷ್ಟ. ಹೌದು, ಅಕ್ಯುಮಿಲೇಟ್ ಆಗ್ತಾ ಬರುತ್ತೆ ಕೆಲವು ಕರ್ಮ ನಮ್ಮದು. ಕೆಲವು ಕರ್ಮ ಸವಿಯುತ್ತೆ, ಕೆಲವು ಕರ್ಮ ಯಾಡಾಗುತ್ತೆ. ಸೊ ಜ್ಞಾನಕ್ಕಿಂತ ಮುಂಚೆ ಏನಾಗುತ್ತೆ ಅಂದ್ರೆ ಸವಿಯೋದಕ್ಕಿಂತ ಯಾಡಾಗೋದೇ ಜಾಸ್ತಿ. ಅರ್ಥ ಆಯ್ತಾ? ಯಾಡಾಗ್ತಾನೆ ಇರುತ್ತೆ. ಅದಕ್ಕೆ ಒಂದು ದಿವಸಕ್ಕೆ ಎಷ್ಟು ಯಾಡಾಗುತ್ತಂತೆ? 10 ಜನ ಅವರಷ್ಟು ಕರ್ಮ ಯಾಡಾಗುತ್ತೆ ಒಂದು ದಿವಸಕ್ಕೆ. ಅದ್ಮೇಲೆ ಎಷ್ಟು ಜಾಸ್ತಿ ಆಗುತ್ತೆ? ಅದಕ್ಕೆ ಹೇಳ್ತಾರೆ, ಅದಕ್ಕೆ ಬರೀ ಕರ್ಮಾಚರಣೆ ಮಾಡಿ ಮೋಕ್ಷಕ್ಕೆ ಹೋಗ್ತೇವೆ ಅಂತ ಹೇಳಿದರೆ ಎಷ್ಟು ಆಭಾಸ ಆಗುತ್ತೆ ಅಂದರೆ, ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು. ಕೆಸರೆತ್ತಿತ್ತು ಅಂಥೇಳಿ ಮತ್ತೆ ಕೆಸರೆತ್ಕೊಂಡ್ರೆ ಇನ್ನೂ ವರ್ಷ ಪೇಸ್ಟ್ ಆದಾಗ ಬಿಡುತ್ತೆ, ಇನ್ನೂ ಕಷ್ಟ ಆಗಿಬಿಡುತ್ತೆ. ಆದ್ದರಿಂದ ಜ್ಞಾನದಿಂದ ತೊಳಿಬೇಕೇ ಹೊರತು ಕರ್ಮದಿಂದ ಅಲ್ಲ. ಸ್ವಾರಸ್ಯ ಅಂದರೆ ಕೆಸರು ತೊಳಿಬೇಕಾದ್ರೆ ಕೆಸರು ಉಪಯೋಗಿಸ್ಬಾರ್ದು, ಏನು ಉಪಯೋಗಿಸ್ಬೇಕು? ನೀರು ಉಪಯೋಗಿಸ್ಬೇಕು. ಅದಕ್ಕೆ ಕರ್ಮದ ಕೆಸರು ಹೋಗ್ಬೇಕಾದ್ರೆ ಏನು ಬೇಕು? ನೀರು ಬೇಕು. ನೀರು ಅಂದ್ರೆ ಏನು? ತೀರ್ಥ, ಶಾಸ್ತ್ರ. ಶಾಸ್ತ್ರ ಹೋದ್ರೆ ಏನಾಗುತ್ತಾಗ ಕರ್ಮ ವಾಶ್ ಔಟ್ ಆಗುತ್ತೆ. ಅರ್ಥ ಮಾಡಿಕೊಂಡ್ರೆ ತೀರ್ಥಕ್ಕೂ ನೀರಿಗೂ ಸಣ್ಣ ಸಂಪೂರ್ಣ ಸಂಬಂಧ ಇದೆ. ಅದು ತೀರ್ಥ ಅಂತ ಯಾತಕ್ಕೆ ಉಪಯೋಗಿಸ್ ನೀರು ಅಂತ ಯಾಕೆ ಅನ್ನೋದಿಲ್ಲ ಅಂದ್ರೆ, ಡಲ್ಟಿ ವಾಟರ್ ಆದ್ರೆ ಪರಿಚಯ ಆಗುತ್ತೆ. ಪ್ಯೂರ್ ವಾಟರ್ ಆಗುತ್ತೆ. ತೀರ್ಥ ಅಂದ್ರೆ ಏನು? ಪ್ಯೂರ್ ವಾಟರ್. ಪ್ಯೂರ್ ವಾಟರ್ ಉಪಯೋಗಿಸಿದ್ರೆ ಹೇಗೆ ಪೂರ್ ವಾಟರ್ ಆಗಬಾರ್ದು, ಪ್ಯೂರ್ ವಾಟರ್ ಆಗಬೇಕು. ಪ್ಯೂರ್ ವಾಟರ್ನಿಂದ ಹೇಗೆ ಹೋಗುತ್ತೋ ಶುದ್ಧ ಶಾಸ್ತ್ರ ಓದಿದ್ರೆ ಆಗ, ಸರಿಯಾದ ಶಾಸ್ತ್ರ ಓದ್ಬೇಕು. ಕೆಟ್ಟ ಕೆಟ್ಟ ಶಾಸ್ತ್ರ ಓದಿದ್ರೆ ಪಾಪ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಉಪನ್ಯಾಸ ಕೇಳಿ ಬಂದೇ ಪಾಪ. ಅರ್ಥ ಆಯ್ತಾ? ಮೊದಲು ವಾಸಿ ಇದ್ದ ಪಾಪ, ಕೆಟ್ಟ ಉಪನ್ಯಾಸ ಕೇಳಿ ಬಂದ, ಬಂದಿಗಿಂತ ಭಾರಿ ಪಾಪ ಜಾಸ್ತಿ ಆಗಿಬಿಡುತ್ತೆ. ಒಳ್ಳೆ ಉಪನ್ಯಾಸ ಕೇಳಿದ, ಪಾಪ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಕೆಟ್ಟದಲ್ಲಿ ತೊಡೆದ ಒಳ್ಳೆಯದಲ್ಲಿ ತೊಡಿಬೇಕು. ಏನ್ ಹೇಳಿದಿರೀಗ? ಯಾರು ಹೇಳ್ತಿದ್ದಾರೆ ಅದನ್ನ? ಅವ್ರ ದಾಸ್ ಹೇಳ್ತಿದ್ದಾರೆ, ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಮನಸೋಲೆ ಬೇಡ. ಅವರು ಪ್ರಾರಬ್ಧಕ್ಕೆ ನಮ್ಮ ವಿಜಯದಾಸರು ಯಾರು? ಅವರು ಜ್ಞಾನಿಗಳು, ಅವ್ರಿಗೆ ಹೇಳ್ತಿದ್ದಾರೆ, ನಮಗೆ ಹೇಳ್ತಾ ಇಲ್ಲ ಅದನ್ನ. ಅರ್ಥ ಆಯ್ತಾ? ಈಗ ದಾಸ್ ನಮ್ಮನ್ನೇ ದಾಸನ್ನೇ ಕೇಳ್ಬೋದು ನಾವೀಗ, ಸ್ವಾಮಿ ಇಷ್ಟೆಲ್ಲ ಹೇಳ್ತಿದ್ದೀರಿ, ಎಷ್ಟು ಕಷ್ಟಪಟ್ರಿ ನೀವೀಗ, ಮೊದಲು ಅಕ್ಷರನೇ ಬರ್ತಿದ್ದಿಲ್ಲ ಅವರಿಗೆ, ಗೊತ್ತಾಯ್ತು, ಭಾರಿ ಬಡವರು, ಅವಮಾನ ಮಾಡ್ತಿದ್ರು. ಯಾತಕ್ಕೆ ಅಂದರೆ ನಮ್ಮ ಪ್ರಾರಬ್ಧ ಕರ್ಮ ಅಷ್ಟೇ, ಅದನ್ನ ಯಾಕೆ ವರಿ ಮಾಡ್ತೀರಿ ಬಿಡಿ ಅಂತ ಅರ್ಥಾಯ್ತಾ. ಈಗ ನಿಮ್ಮ ಪ್ರಾರಬ್ಧ ಕರ್ಮ ಅಲ್ಲ, ನಮ್ಮ ಪ್ರಾರಬ್ಧ ಕರ್ಮ. ಎಷ್ಟೋ ಸರ್ತಿ ಹೀಗಿದೆ, ಒಂದು ಹಾಡಿದೆ, ಒಂದು ದಾಸರದು, ಪ್ರಾರಬ್ಧ ಕರ್ಮ ಒಂಬುದು ಬಿಡಲರಿಯೋದು ಅಂತಿದೆ. ಆಕ್ಚುಲಿ ತಪ್ಪು ಪಾಠ, ಪ್ರಾಚೀನ ಕರ್ಮ ಇದು ಬಿಡಲರಿಯೋದು ಅಂತ ಪಾಠ ಇರೋದು. ಇವರು ಪ್ರಾರಬ್ಧ ಅಂತ ಮಾಡ್ಕೊಳ್ಳಿ, ಪ್ರಾಚೀನ ಕರ್ಮ ನಮಗೆಲ್ಲ ಇರೋದು ಏನಂತ ಹೇಳ್ಬೇಕು ನಮಗೀಗ, ಬರೀ ಪ್ರಾಚೀನ ಕರ್ಮ ಅನ್ಬೇಕು, ಪ್ರಾರಬ್ಧ ಅಂತ ಕರಿಬಾರ್ದು. ಯಾರಾದ್ರೂ ಪ್ರಾರಬ್ಧ ಅಂತ ಕರೆದ್ರೆ ರಫ್ಲಿ ಈಕ್ವಲೆಂಟ್ ಮಾಡ್ಕೊಳ್ಳಿ ಕರೀತಿದ್ದಾರೆ ಹೊತ್ತು ಟೆಕ್ನಿಕಲಿ ಕರೆಕ್ಟ್ ಅಲ್ಲ, ಟೆಕ್ನಿಕಲಿ ಕರೆಕ್ಟ್ ಅಲ್ಲ. ಇವ ತೀರ್ಥ ಅಂತ ಕೊಡ್ತಾರೆ ಕೆಲವರು, ಕೆಲವು ದೇವ್ರು ಇಟ್ಕೊಂಡಿರ್ತೇವೆ ಅಂತ ಹೇಳ್ತಾರೆ. ದೇವ್ ಫೋಟೋ ಊದಿನ ಕಡ್ಡಿ, ದೇವ್ರ ಪೂಜೆನ ಅದು ಸುಮ್ಮನೆ ಕರೀತಾರಲ್ಲ ಆ ಟೈಪ್. ಹೆಸರಿಗೆ ಪ್ರಾರಬ್ಧನೇ ಹೊರತು ನಿಜವಾಗ್ಲೂ ಏನಲ್ಲ, ಅದು ಪ್ರಾರಬ್ಧ ಅಲ್ಲ, ಪ್ರಾಚೀನ ಕರ್ಮ ಮಾತ್ರ. ಇನ್ನು ಮುಗಿಸ್ಬೇಡ, ಪ್ರಾರಬ್ಧ ಕರ್ಮ ಆಗಾಮಿ ಅಂದ್ರೆ ಮುಂದೆ ಮಾಡೋದೆಲ್ಲ ಆಗಾಮಿ, ಮುಂದೆ ಮಾಡೋದೆಲ್ಲ ಆಗಾಮಿ. ಇವತ್ತು ಆಪರೇಷನ್ ನಾನು ಆಯ್ತು ಅಂತ ತಿಳ್ಕೊಂಡ್ಬಿಟ್ರೆ ಇಬ್ಬರು ನೀವೇ ಬೇರೆ ನೆಕ್ಸ್ಟ್ ಮೂಮೆಂಟ್ ಇಂದ ಬರೋದೆಲ್ಲ ಏನದು ಆಗಾಮಿ ಕರ್ಮ ಅಂತ ಕರೀತ. ಆಗುತ್ತಲ್ಲ, ತಪ್ಪಾಗೋದು ಯಾಕೆ ಆಗ್ಬೋದು, ಅಶ್ವತ್ಥಾಮಂತ ಅವ್ರು ಮಾಡಿದ್ರಲ್ಲ, ಈಗ ತಪ್ಪಾಗ್ಬೋದು, ಆಮೇಲೆ ಅವ್ರು ಪ್ರಾರಬ್ಧಗಳನ್ನು ತಪ್ಪು ಮಾಡ್ಬೋದು, ಅದಕ್ಕೆ ಲೇಪ ಇಲ್ಲ. ಹೌದು, ಆಗಾಮಿ ಅಂದ್ರೆ ಏನು, ಅಪರೋಕ್ಷ ಜ್ಞಾನ ಆದ್ಮೇಲೆ ಬಂದಿದ್ದೆಲ್ಲ ಆಗಾಮಿ, ಅಶ್ವತ್ಥಾವರ್ತ ಮಾಡಿದಾರಲ್ಲ ಈಗ. ಅಲ್ಲ 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 ಅಲ್ಲ, ಕಾರಣ ಪ್ರಾರಬ್ಧ, ಕಾರಣ ಪ್ರಾರಬ್ಧ, ಕರ್ಮ ಆಗಾಮಿನೇ. ಅರ್ಥ ಆಯ್ತಾ ಈಗ, ಕರ್ಮ ಆಗಾಮಿನೇ, ಅದು ಕಾರಣ ಏನೋದಕ್ಕೆ ಪ್ರಾರಬ್ಧ. ಅರ್ಥ ಆಯ್ತಾ ಈಗ, ಕರ್ಮ ಎಸ್ಸತ್ ಆಗಾಮಿ ಅಂತಾನೆ ಕರಿಬೇಕು, ಎರಡು ಸೇರಿದ್ದು. ಬಟ್ ಯಾವ ರೀತಿ ನಿಮ್ಮ ಅರ್ಥ ಕರೆಕ್ಟ್ ಮಾಡಬೇಕು ಅಂದ್ರೆ, ಆಗಾಮಿ ಕರ್ಮ ಪ್ರಾರಬ್ಧ ಓರಿಯೆಂಟೆಡ್ ಆದ್ರಿಂದ ಅರ್ಥ, ಪ್ರಾರಬ್ಧ ಓರಿಯೆಂಟೆಡ್ ಆಗಾಮಿ, ಅರ್ಥ ಆಯ್ತಾ. ಆದ್ರೆ ಪುಣ್ಯಕರ್ಮ ಆಗಿಬಿಟ್ರೆ ಮೋಕ್ಷಕ್ಕೆ ಆಡಾಗತ್ತೆ, ಗೊತ್ತಾಯ್ತಾ. ಪಾಪ ಕರ್ಮ ಆದ್ರೆ ಕೌಂಟ್ ಆಗಲ್ಲ, ಬಟ್ ಸೋತ ಮುದ್ರಹ ಕೌಂಟ್ ಆಗ, ಅದು ಮಾತ್ರ, ಇನ್ಯಾವುದು ಕೌಂಟ್ ಆಗಲ್ಲ. ನಮಗೆ ಬರೀ ಕರ್ಮ, ಮುಂದಿನ ಕರ್ಮ ಹಿಂದಿನ ಕರ್ಮ ಅಷ್ಟೇ, ಇನ್ನೇನಿಲ್ಲ. ಪ್ರಾಚೀನ ಪ್ರಾಚೀನ ಕರ್ಮ, ಮುಂದಿನ ಕರ್ಮ ಅಷ್ಟೇ, ಇನ್ನೇನು ಹೇಳ್ಬೇಕಾಗಿದೆ. ಟೆಕ್ನಿಕಲಿ ಅದಕ್ಕೆ ಹೆಸರಿಲ್ಲ. ಸರ್ವಿಸ್ ಎಂಟರ್ ಆದ ಮೇಲೆ ಇನ್ಕ್ರಿಮೆಂಟ್ ಇನ್ಕ್ರಿಮೆಂಟ್ ಪ್ರಶ್ನೆ ಬರೋದು. ನಿರುದ್ಯೋಗಿಗೆ ಏನು ಕೇಳಬೇಕೀಗ, 20 ವರ್ಷ ಆದವರು ಏನು ಇನ್ಕ್ರಿಮೆಂಟ್ ಅಂತ ಕೇಳಿದ್ರೆ ಅವತ್ತಿದ್ದ ಇವತ್ತು ಆಗೇ ಇದ್ದೀನಿ ಅಂತ ಹೇಳ್ತಾರೆ. ಅವನಿಗೆ ಇನ್ಕ್ರಿಮೆಂಟ್ ಪ್ರಮೋಷನ್ ಯಾವುದು ಸಿಗೋದಿಲ್ಲ. ಅವಾಗ ಹೆಸರೇ ಇಲ್ಲ, ಭುಕ್ತಿಗೆ ಹೋದ್ಮೇಲೆ ಕರ್ಮದ ಹೆಸರೇ ಇಲ್ಲ ಅಂದ್ರೆ ಆಗಾಮಿಗೆ ಈಗ ಅವನು ಪ್ರಶ್ನೆ ಬರೋದಿಲ್ಲ. ಉತ್ತರೇ ತೋರ್ಸ ಅರಿಷ್ಟ ಶೋಭಯ ಶ್ಯಾಪಿ ಅಪರಾರ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರೀಕ್ಷಯ, ಜ್ಞಾನಾದೇವ ಪರೀಕ್ಷಾ ನದು ಕರ್ಮಣ ಅಥವಾ ಜ್ಞಾನಾತ್ ಪರೀಕ್ಷೆಯ ಭವತ್ತೇವ, ಪರೀಕ್ಷೆ ಆಗೇ ಆಗುತ್ತೆ ಅಲ್ಲಿಗೂ ಅನ್ವಯ. ಅನಿಷ್ಟಸ್ಯ ಉಭಯ ಶ್ಯಾಪಿ ಸರ್ವಸ್ಯಾನ್ಯಸ್ಯ ಭೋಗತಃ, ಅನಿಷ್ಟ ಆಗಿಬಿಟ್ರೆ ಹೋಗಿಬಿಡುತ್ತೆ, ಉಳಿದ್ದಾದ್ರೆ ಭೋಗ ಮಾಡಬೇಕು ಅವನು. ಉತ್ತರೇಶು ಉತ್ತರೇಶ್ವೇವಂ ಯಾವದ್ವಾಯ ಮುಕ್ತಿಗಾಹ, ಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಯಾವದ್ವಾಯ ಮುಕ್ತಿಗಾಹ ಪ್ರವಿಶ್ಯ ಭುಂಜತೆ ಭೋಗಾನ್ ತದಂತರ್ ಬಹಿರೇವ ವಾ. ಈಗ ವಾಯುದೇವರವರೆಗೆ ಹೋಗ್ತಾ ಎಲ್ಲರೂ ಮುಕ್ತರಾಗ್ತಾ ಹೋಗ್ತಾರೆ, ಅಲ್ಲಿ ಹೋಗಿ ಮುಕ್ತಿಗೆ ಹೋಗಿಬಿಟ್ಟು ಏನ್ ಮಾಡ್ತಾರೆ, ಅಂತರ್ ಬಹಿರೇವ ಭುಂಜತೆ ಭೋಗಾನ್, ಭೋಗವನ್ನು ಅನುಭವಿಸ್ಕೊಂಡಿರ್ತಾರೆ. ವಾಯುರ್ ವಿಷ್ಣು ಪ್ರವಿಶ್ಯೈವ ಭೋಗಶ್ಚೈವೋತ್ತರೋತ್ತರಂ ಉತ್ಕ್ರಮ್ಯ ಮಾನುಷಾ ಮುಕ್ತಿಂ ಯಾಂತಿದೇ ಹೆಚ್ಚಯಾತ್ಸುರಾಹ. ದೇವ್ ಮನುಷ್ಯರಿಗೆಲ್ಲ ಕೂಡ ಏನಾಗುತ್ತೆ ಮುಂದೆ, ದೇಹದ ಉತ್ಕ್ರಾಂತಿ ಅಂತಿದೆ. ದೇವತೆಗಳು ಉತ್ಕ್ರಾಂತಿ ಅಂತಿಲ್ಲ, ಅವ್ರೇನ್ ಮಾಡ್ತಾರೆ, ದೇಹ ಲಯ ಮಾಡ್ಕೊಂಡು ಮುಂದೆ ಹೋಗ್ಬಿಡ್ತಾರೆ, ನಮ್ಮಂಥದ್ದಿಲ್ಲ ಅವರಿಗೆ. ಅಚ್ಚಿರಾಜಿ ಪಥಾ ವಾಯುಂ ಪ್ರಾಪ್ಯತೆ ನ ಜನಾರ್ದನಂ ಯಾಂತ್ಯುತ್ತಮ ನರೋಚ್ಚಾದ್ಯಾಹ ಬ್ರಹ್ಮಲೋಕಾತ್ಸಹ ಮುನ. ಅಚ್ಚಿರಾಜಿ ಮಾರ್ಗ ಅಂತ ಹೇಳಿದ್ರು, ಅಚ್ಚಿರಾಜಿ ಮತ್ತು ಪಥದಿಂದ ವಾಯುದೇವರಿಗೆ ಹೋಗಿಬಿಟ್ಟು ಅಲ್ಲಿ ದೇವರನ್ನು ಸೇರುತ್ತಾರೆ. ಯಾರು ಇವರೆಲ್ಲ, ಯಾಂತ್ಯುತ್ತಮ ನರೋಚ್ಚಾದ್ಯ ಮನುಷ್ಯೋತ್ತಮರು ಮೊದಲಾದವರೆಲ್ಲ ಅಪರೋಕ್ಷ ಜ್ಞಾನ ಬಂದು ಏನು ಕಾಯ್ತಾ ಇರ್ತಾರೆ, ಅವರೆಲ್ಲ ವಾಯುದೇವರ ಜೊತೆಗೆ ಮೋಕ್ಷಕ್ಕೆ ಹೋಗಿ ಸದ್ಗತಿ ಹೋಗಿಬಿಡ್ತಾರೆ. ಬ್ರಹ್ಮಲೋಕಾತ್ ಸಹಾಮನ, ಕೆಲವರು ಬ್ರಹ್ಮಲೋಕದಲ್ಲಿ ಕಾಯ್ತಾ ಇರ್ತಾರೆ, ಅವರು ಎಲ್ಲರೂ ಸೇರಿ ಮುಂದೆ ವೈಕುಂಠವನ್ನು ಸೇರುತ್ತಾರೆ. ವೈಕುಂಠದಲ್ಲಿ ಹೇಗಿರ್ತಾರೆ, ವೈಕುಂಠ ವರ್ಣನೆ, ಯಥಾ ಸಂಕಲ್ಪ ಭೋಗಾಶ್ಚ ಚಿದಾನಂದ ಶರೀರಿಣ ಜಗ ಸೃಷ್ಟ್ಯಾದಿ ವಿಷಯ ಮಹಾಸಾಮರ್ಥ್ಯಮಿ ಋತೆ ಯಥಾ ಸಂಕಲ್ಪ ಭೋಗಾಶ್ಚ ಸಂಕಲ್ಪಾದೇವ ತಚ್ಛ್ರುತೇ. ಇಷ್ಟಪಟ್ಟ ಭೋಗ ಬರುತ್ತೆ, ಅದು ಇದೊಂದು ಕೇಳಕ್ಕೆ ಹೋಗಬಾರದು. ಇಷ್ಟಪಟ್ಟ ಭೋಗ ಅಂದ ಮೇಲೆ ಏನ್ ಹೇಳ್ಬೇಕು, ಅದಕ್ಕೆ ಬೇಕಾದ್ದೆಲ್ಲ ಸಿಗುತ್ತೆ, ಅದು ಇದೊಂದು ಕೇಳಕ್ಕೆ ಹೋದ್ರೆ ತಪ್ಪಾಗುತ್ತೆ. ನಿಷಿದ್ಧ ಕೇಳಬಾರ್ದು, ಮತ್ತೆ ನಿಷಿದ್ಧ ಕೇಳಿದ್ರೆ ಕೊಡೋದಿಲ್ಲ ಅಂದ್ಮೇಲೆ ಏನಾಯ್ತು ಅಂದ್ರೆ, ನಿಷಿದ್ಧ ಬಯಕೆ ಬರೋದೇ ಇಲ್ಲ, ಅದರಿಂದಾಗಿ ಅವ್ರಿಗೇನಿಲ್ಲ, ಯಾವಾಗಲೂ ಕೂಡ ವಿಹಿತ ಬಯಕೆ ಅದಿದ್ದೇ ಇರುತ್ತೆ. ವಚ್ಚರಾಜಿ ಪಥ ಉತ್ಕ್ರಾಂತಿ ಆದ್ಮೇಲೆ ಬೇರೆ, ದೇವತೆಗಳಿಗೆ ವಚ್ಚರಾಜಿ ಪಥ ಮನುಷ್ಯರಿಗೆ ಗುಂಟೆ ಉಂಟು, ದೇವತೆಗಳಿಗೆ ದೇಹ ಲಯ, ಸೋತ್ತಮರ ಲಯ, ಸೋತ್ತಮರ ಲಯ ಹೊರತು ನಮ್ಮಂತ ಮಾರ್ಗ ಅಲ್ಲ ಅವರಿಗೆ. ಉತ್ಕ್ರಾಂತಿ ಇವೆಲ್ಲ ಇವರಿಗೆ, ಮನುಷ್ಯರಿಗೆ ಅಂದ್ರೆ ಮನುಷ್ಯೋತ್ತಮರಿಗೆ, ಮನುಷ್ಯ ದೇವತೆಗಳಿಗೆಲ್ಲ ಬೇರೆ, ಋಷಿ ಮುನಿಗಳೆಲ್ಲ ಬೇಕಿದ್ದು, ದೇವತೆಗಳಿಗೆ ಮಾತ್ರ ಅವರಿಗೆ, ತಮ್ಮ ಉತ್ತಮರ ಲಯ ಅಂತ ಹೋಗ್ತಾರ. ಜಗ ಸೃಷ್ಟ್ಯಾದಿ ವಿಷಯ ಮಹಾಸಾಮರ್ಥ್ಯಮಿ ಋತೆ ಚಿದಾನಂದ ಶರೀರಿಣ, ಮೋಕ್ಷದಲ್ಲಿ ದೇಹ ಇರುತ್ತೋ ಇಲ್ವೋ, ಉತ್ತರ ದೇಹ ಇರುತ್ತೆ. ದೇಹ ಇರೋದಿಲ್ಲ ಅಂದರೆ ಭೋಗ ಇಲ್ಲ ಅಂತ ಅರ್ಥ. ದೇಹ ಇಲ್ಲ ಅಂದರೆ ಭೋಗ ಇಲ್ಲ. ಸೊ ದೇಹ ಇದೆ ಅಂದರೆ ನಮಗೆ ದುಃಖ ಆಗುತ್ತೆ, ಎರಡೂ ಇಲ್ಲ. ಚಿದಾನಂದ ಶರೀರ ಇದೆ, ಜ್ಞಾನಮಯ ಶರೀರ ಇದೆ. ಆದ್ದರಿಂದ ಮೋಕ್ಷದಲ್ಲಿ ರೋಗ ರುಜಿನ ಇಲ್ಲೇ ಇಲ್ಲ. ಭೋಗ ರುಜಿನ ಬರೋದು ಯಾವ ರೋಗಕ್ಕೆ, ಯಾವ ದೇಹಕ್ಕೆ? ಪ್ರಾಕೃತ ದೇಹಕ್ಕೆ. ಮೋಕ್ಷದಲ್ಲಿ ಏನಿಲ್ಲ, ಪ್ರಾಕೃತ ದೇಹ ಇಲ್ಲ. ಆದ್ದರಿಂದ ರೋಗ ರುಜಿನಗಳು ಮೋಕ್ಷದಲ್ಲಿ ಇಲ್ಲ, ಅನಿತ್ಯತ್ವ ಮೋಕ್ಷದಲ್ಲಿ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡಾಗ ಚಿದಾನಂದ ಶರೀರಿಣ ವಿಷ್ಣು ಹೆಸರಿಗೆ ಎರಡು ಮೂರು ಪದಗಳಿವು. ಒಂದು ಅರ್ಥ ಮಾಡಿ, ಎಷ್ಟು ಜನ್ಮ ಪುಣ್ಯ ಮಾಡಿರ್ಬೇಕು ನಾವು. ಎಷ್ಟೋ ಜನಕ್ಕೆ ದೇಹನೇ ಇಲ್ಲ ಅಂತ ಹೇಳೋರು ಇದ್ದಾರೆ, ಶೂನ್ಯ ಆಗ್ತಾನೆ ಅಂತ ಹೇಳೋರು ಇದ್ದಾರೆ, ಏನೇನೋ ಮಾತಾಡ್ತಾರೆ. ಚಿದಾನಂದ ಶರೀರಿಣ ಜಗತ್ಸೃಷ್ಟ್ಯಾದಿ ವಿಷಯ ಮಹಾಸಾಮರ್ಥ್ಯಮಿ ಋತೆ ಓಂ ಜಗದ್ವ್ಯಾಪಾರ ವರ್ಜ್ಯಂ ಓಂ. ಮುಕ್ತರಿಗೆ ಮುಕ್ತ ಬ್ರಹ್ಮದೇವರಿದ್ದಾರೆ, ಜಗ ಸೃಷ್ಟಿ ಮಾಡ್ತಾರೋ ಅಂದರೆ ಸೃಷ್ಟಿ ಮಾಡೋದಿಲ್ಲ, ಮುಗಿದೋಯ್ತು ಅವ್ರ ಕೆಲಸ. ರಿಟೈರ್ ಆದ್ರೂ ಮತ್ತೆ ಆಫೀಸಿಗೆ ಬರೋದಿಲ್ವಲ್ಲ, ಆ ಥರ ಆಫೀಸ್ ಸೈನ್ಗೇನ್ ಮಾಡೋಕ್ಕೆಲ್ಲ ಹೋಗಬಾರ್ದು, ಆಫೀಸ್ಗೆ ಹೋಗ್ಬಿಟ್ಟು ಸರಿ ಮಾತಾಡ್ಸಕ್ಕೆ ಹೋಗ್ಬೋದೇ ಹೊರತು ಸಿಗ್ನೇಚರ್ ಹಾಕೋದು, ರಜೆ ಸ್ಯಾಂಕ್ಷನ್ ಮಾಡೋದು ಮಾಡೋಕ್ಕೆ ಹೋಗಬಾರ್ದು. ಕೆಲಸ ಮುಗಿದು ಜಗದ್ವ್ಯಾಪಾರ ವರ್ಜ್ಯಂ, ಈ ಜಗತ್ತಿನ ವ್ಯಾಪಾರವನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸಮಸ್ಯೆ ನೋಡಿ, ಅವ್ರು ಏನು ಆಕ್ಟಿವಿಟಿ ಇಲ್ಲ ಅಂದಿದ್ರೆ ಜಗದ್ವ್ಯಾಪಾರ ವರ್ಜ್ಯ ಅಂತ ಹೇಳ್ತಿರ್ಲಿಲ್ಲ. ಹೌದಲ್ಲ, ಯಾವ ವ್ಯಾಪಾರವೂ ಇಲ್ಲ, ಹೌದಾನೆ, ಜಗದ್ವ್ಯಾಪಾರ ಇಲ್ಲ. ರಿಟೈರ್ ಆದವನಿಗೆ ಆಫೀಸ್ ಕೆಲಸ ಇಲ್ಲ, ಮನೆ ಕೆಲಸ ಇದ್ದೆ ಹಾರಿಗೆಲ್ಲ ತರಬೇಕಲ್ಲ, ಹೋಗಿ ಕ್ಯೂ ತರಬೇಕಲ್ಲ, ಇದ್ದಿದ್ದೆ ಕೆಲಸ. ರಿಟೈರ್ ಆಗಿದ್ದರೆ ಅದು ಬಿಡಾಗಿಲ್ಲ ಅವರು, ಇದನ್ನು ಮಾಡಿಕೊಂಡೇ ಇರಬೇಕು ಅವರು. ಮಹಾಸಾಮರ್ಥ್ಯಮಿ ಋತೆ ಯಥೇಷ್ಟ ಶಕ್ತಿಮಂತಶ್ಚ ವಿನಾ ಸ್ವಾಭಾವಿಕೋತ್ತಮ ಅನ್ನ. ಯಥೇಷ್ಟ ಶಕ್ತಿಮಂತಶ್ಚ, ಇಷ್ಟಪಟ್ಟು ಶಕ್ತಿ ಇರುತ್ತಂತೆ, ಆದರೆ ತಾರತಮ್ಯ ಇರುತ್ತೆ. ಅವ್ರ ಶಕ್ತಿ ಏನಿದ್ರು ಕೂಡ ಮೇಲಿನವರು ನಡೆಯೋದಿಲ್ಲ. ಸ್ವಾಭಾವಿಕೋತ್ತಮ, ನ್ಯಾಚುರಲಿ ಗ್ರೇಟ್ ಇರ್ತಾರಲ್ಲ ಅವರಿಗೆ ಮಾತ್ರ ಆಗಿರ್ತಾರೆ. ಅನನ್ಯ ವಶಗಾಶ್ಚೈವ. ಇಲ್ಲಿ ಸಾಮಾನ್ಯ ಸಂಸಾರದಲ್ಲಿ ಏನಾಗುತ್ತೆ, ನಿಮಗೆ ನಿನ್ನೆ ಹೇಳಿದೆ, ಚಿಕ್ಕವರು ವಶ ಆಗ್ತಾರೆ ಮನಸ್ಸಿನಲ್ಲಿ. ಆಫೀಸರು ಕೆಟ್ಟ ಅಯೋಗ್ಯ ಆಫೀಸರು, ಜೂನಿಯರ್ ಎಷ್ಟೋ ಸಲ ಯಾವುದೋ ಆಧಾರದ ಮೇಲೆ ಮುಂದೆ ಹೋಗ್ಬಿಡ್ತಾರೆ, ಪ್ರಮೋಷನ್ ಬಂದ್ಬಿಡುತ್ತೆ. ಓಡಾಡ್ಸ್ತಿರ್ತಾನೆ ಇವನು, ಇವ್ನು ಬೈಕೋ ಸಾರ್ ಸಾರ ಓಡಾಡ್ತಿರ್ಬೇಕು ಅವ್ನು ಸುತ್ತ ಪಾಪ. ಅವ್ನಿಗೆ ಹೆಚ್ಚಾಗ್ತಾ ನಾನಾರ ಹೋಗ್ಬೇಕು ಅವನಾರ ಹೋಗಿ ಕಾಯ್ತಿರ್ತೇವೆ, ಅನುಭವಿಸೋದು ನಿರ್ವಹಣೆ ಇಲ್ಲ. ಆದ್ರೆ ಮೋಕ್ಷದಲ್ಲಿ ಆಗಿಲ್ಲ, ಅನ್ವಾಂಟೆಡ್ ಬಾಸ್ ಇರೋದಿಲ್ಲ ಮೋಕ್ಷದಲ್ಲಿ, ಗೊತ್ತಾಯ್ತಾ? ಸಂಸಾರದಲ್ಲಿ ಸಾಮಾನ್ಯವಾಗಿ ಯಾರಿರ್ತಾರೆ, ಅನ್ವಾಂಟೆಡ್ ತಂದೆ ತಾಯಿ ಇರ್ತಾರೆ ಎಷ್ಟೋ ಸಲ, ಅನ್ವಾಂಟೆಡ್ ಮಕ್ಕಳು ಇರ್ತಾರೆ, ಅನ್ವಾಂಟೆಡ್ ವೃತ್ತಿರಿರ್ತಾರೆ. ಕೆಲಸದಲ್ಲಿ ತೆಗಲಕ್ಕೆ ಬರಲ್ಲ, ಈಗ ರೂಲ್ಸ್ ಅವ್ರಿಗೆ ಪ್ರೊಟೆಕ್ಷನ್ ಬೇರೆ. ಮತ್ತೆ ಕೆಲಸವ್ರು ತೆಗಿಬೇಕಾದ್ರೆ ಮತ್ತೆ ಅನ್ವಾಂಟೆಡ್ ಕೆಲಸಗಾರ ಬಿಡಿಸಾಗಿಲ್ಲ, ಮೋಕ್ಷದಲ್ಲಿ ಅಂತ ಪ್ರಸಂಗನೇ ಇಲ್ಲ. ನಮ್ಗೇನಾದ್ರೂ ಬಾಸ್ ಇದ್ದೇ ಇರ್ತಾರೆ, ಎಂಥ ಬಾಸ್ ಇರ್ತಾರೆ, ಉತ್ತಮರಾದವರಿರ್ತಾರೆ, ಲೈಕ್ ಮಾಡ್ತೇವೆ ಅವರು. ಒಳ್ಳೆ ತಂದೆ ತಾಯಿ ಇದ್ದ ಮಕ್ಕಳಿಗೆ ಭಾರಿ ಖುಷಿಯಾಗಿಬಿಡುತ್ತೆ. ಅದ್ವೈತಿಗಳೊಂದು ವಾದ ಹುಡ್ತಾರೆ, ಇನ್ನೊಬ್ರು ಇದ್ದು ಬಿಟ್ರೆ ಮೋಕ್ಷದಲ್ಲಿ ಫ್ರೀಡಮ್ ಹೋಗಿಬಿಡುತ್ತಲ್ಲ, ಅದಕ್ಕೆ ಒಬ್ಬನೇ ಇದ್ದು ಬಿಟ್ರೆ ನಿಶ್ಚಿಂತೆ. ಅರ್ಥ ಆಯ್ತಾ ನಿಮಗೆ? ಹಾಗಿದ್ರೆ ಮನೆಯೊಳಗೆ ಒಬ್ಬನೇ ಇರ್ತಾರೆ, ಎಷ್ಟು ಬೋರ್ ಹೊಡ್ಬಿಡುತ್ತೆ ಗೊತ್ತಾ? ಏನು ಮಾಡ್ತಾನಾಗ, ಯಾರ್ಯಾರು ಫೋನ್ ಮಾಡಿ ಕಳ್ಸ್ಕೊತಾನೆ ಬನ್ನಿ ಅಂತ ಕಳ್ಸ್ಕೊತಾನೆ, ಜೊತೆಗಿರೋಣ ಅಂತ ಹೇಳ್ತಾ, ಎಲ್ಲ ಖರ್ಚಾಗುತ್ತೆ, ಸ್ಟಿಲ್ ಎಂಜಾಯ್ ಮಾಡ್ತಾನೆ. ಅದ್ವೈತ ಪ್ರಕಾರ ಉಪಯೋಗ ಇಲ್ಲ ಅದರಿಂದ. ಆ್ಯಕ್ಚುಲಿ ಒಬ್ಬನೇ ಇದ್ರೆ ಆನಂದನೋ, ಹೆಚ್ಚನೇ ಇದ್ರೆ ಆನಂದನೋ ಅಂದರೆ, ಒಬ್ಬರೇ ಇದ್ರೆ ಆನಂದ, ಅನ್ವಾಂಟೆಡ್ ಜನ ಇಲ್ಲದೆ ಹೋದರೆ. ಹೆಚ್ಚನೇ ಇದ್ರೆ ಆನಂದ, ವಾಂಟೆಡ್ ಜನ ಇದ್ರೆ. ಆದ್ದರಿಂದ ಒಬ್ಬರು ಹೆಚ್ಚು ಪ್ರಶ್ನೆ ಅಲ್ಲ, ಬೇಕಾದವರು ಬೇಡವಾದವರು ಪ್ರಶ್ನೆ ಇದೆ. ಆ ದೃಷ್ಟಿಯಿಂದ ಮೋಕ್ಷದಲ್ಲಿ ಉತ್ತಮರಾದವರಿದ್ದರೆ ಸುಖ ಇರ್ತಾರೆ. ತಂದೆ ತಾಯಿ ಊರಿಗೆ ಹೋಗಿರ್ತಾರೆ, ಬದರಿಯಾತ್ರೆ ಹೋಗಿಬಿಟ್ಟಿರ್ತಾರೆ, ಮಕ್ಕಳಿಗೆಲ್ಲ ಮನೆ ಜವಾಬ್ದಾರಿ ಕೊಟ್ಟು ಹೋಗಿರ್ತಾರೆ, ಭಾರಿ ಟೆನ್ಷನ್ ಅವರಿಗೆ. ಅವ್ರು ಊರಿಗೆ ಬಂದ್ಬಿಡ್ತಾರೆ, ಖುಷಿನೋ ಖುಷಿ, ಓಡ್ತೇನೆ ಫ್ರೀ, ಆಯೋ ಫ್ರೀ ಅಂದ್ಬಿಡ್ತಾನೆ. ಯಾತಕ್ಕೆ? ನೋಡೋರ ಮೇಲೆ ಇದ್ದಾರೆ ಈಗ ನಿಶ್ಚಿಂತೆ. ಅರ್ಥ ಆಯ್ತಾ? ಅದಕ್ಕೆ ಮೋಕ್ಷದಲ್ಲಿ ಹೇಗಿರ್ತಾರೆ ಅಂತ ಕೇಳಿದ್ರೆ, ಒಳ್ಳೆ ಆಫೀಸರ್, ಒಳ್ಳೆ ತಂದೆ ತಾಯಿ ಬಂದಾಗ ಖುಷಿ ಆಗುತ್ತಲ್ಲ. ಹಾಗೆ ಕೆಲವು ಚಾರ್ಜ್ ಎಲೆಕ್ಷನ್ಗೆ ಹೋಗಿರ್ತಾರೆ, ಪ್ರಿಸೈಡಿಂಗ್ ಆಫೀಸರ್ ಚಾರ್ಜ್ ಕೊಟ್ಟ ಮೇಲೆ ತಲೆ ತೊಳ್ಕೊಡೋಕಾಗುತ್ತೆ ಅವ್ರಿಗೆ, ಸದ್ಯ ಪೀಡ ಹೋಯಿತು ಅಂತ ಹೇಳ್ಬಿಟ್ಟು. ಯಾತಕ್ಕೆ? ಅದಿರೋರಿಗೂ ಭಾರಿ ರಿಸ್ಕ್ ಅವನಿಗೆ, ಸ್ವಲ್ಪ ಹೆಚ್ಚು ಕಡಿಮೆ ಅವರು ಅರೆಸ್ಟ್ ಮಾಡಿಬಿಡ್ತಾರೆ. ಅದು ಕೊಟ್ಟ ಮೇಲೆ ಇನ್ನೇನು ಊಟ ಇಲ್ಲ, ತಿಂದು ಏನು ಬೇಡ ಮಾರಾಯ, ಸದ್ಯ ಪೀಡೆ ಹೋಯಿತು ಅಂತ ಹೋಗ್ತಾನಲ್ಲ ಆ ಟೈಪ್. ಮೋಕ್ಷದಲ್ಲಿ ಅನ್ವಾಂಟೆಡ್ ಥಿಂಗ್ಸ್ ಯಾವುದೂ ಇರೋದಿಲ್ಲ. ಆದ್ದರಿಂದ ವಿನಾ ಸ್ವಾಭಾವಿಕೋತ್ತಮ. ನೀವೇ ಹೇಳಿ, ವೈಷ್ಣವರು ಅವೈಷ್ಣವರು ಇರ್ತಾರಲ್ಲ ಈಗ, ಅವೈಷ್ಣವರ ಭವಿಷ್ಯಕ್ಕೆ ಆಗೋಗ್ಬೇಕು ಇವತ್ತೆ. ಅದಕ್ಕೆ ಧರ್ಮರಾಜ ಹೇಳ್ತಾರೆ, ನಾಳೆ ಬರುತ್ತೆ ನಿಮಗೆ, ನಾನು ಹೇಳ್ತೇನೆ. ಅನನ್ಯ ವಶಗಾಶ್ಚೈವ ವೃದ್ಧಿಹ್ರಾಸ ವಿವರ್ಜಿತಾ. ಅನನ್ಯ ವಶಗರು ಅಂದರೆ ಅಯೋಗ್ಯರ ವಶದಲ್ಲಿ ಇರೋದಿಲ್ಲ. ಉದಾಹರಣೆ ಧರ್ಮರಾಜ, ದುರ್ಯೋಧನ ವಶದಲ್ಲಿ ಇರಬೇಕಾಗಿತ್ತು, ಮೋಕ್ಷದಲ್ಲಿ ಅವೆಲ್ಲ ಇಲ್ಲ. ಅನನ್ಯ ವಶಗಾಶ್ಚೈವ, ಅದನ್ನ ಇದು ಬಿಟ್ಟುಬಿಡಿ. ಇಂದ್ರಾದಿ ದೇವತೆಗಳೆಲ್ಲ ಹಿರಣ್ಯಕಶಿಪು ಹೇಳಕ್ಕೆ ಕೇಳಬೇಕಾಗಿತ್ತು, ಗೊತ್ತಾ? ಇಂದ್ರಾದಿ ದೇವತೆಗಳು ಮೋಕ್ಷದಲ್ಲಿ ಯಾರ್ಯಾರಿಗೂ ಅಂತ ಪ್ರಸಂಗ ಬರೋದಿಲ್ಲ ಅಂತ ಹೇಳ್ತಾರೆ. ಅನನ್ಯ ವಶಗಾಶ್ಚೈವ, ಆಮೇಲೆ ವೃದ್ಧಿರಾಸ ವಿವರ್ಜಿತಾ. ಮೋಕ್ಷಕ್ಕೊಂದು ವೃದ್ಧಿಹಾಸ ಎಲ್ಲ ಇಲ್ಲ. ದುಃಖಾದಿ ರಹಿತಾನಿತ್ಯಂ ಮೋದಂತೆ ಅವಿರತಂ ಸುಖಂ. ದುಃಖಾದಿಗಳ ಹೆಸರೂ ಇಲ್ಲ, ಅವಿರತಂ ಸುಖಂ ಮೋದಂತೆ. ಸದಾಕಾಲ ಸುಖವಾಗಿರ್ತಾರೆ ಮುಕ್ತರು. ಇಷ್ಟು ಫಲಾಧ್ಯಾಯದ ಸಾರಾಂಶ. ಇಷ್ಟೆಲ್ಲ ಬರೆದವರು ಯಾರು ಅಂದರೆ, ಪೂರ್ಣ ಪ್ರಜ್ಞೆಯನ ಮುನಿನ ಸರ್ವಶಾಸ್ತ್ರಾರ್ಥ ಸಂಗ್ರಹ ಕೃತೋಯಂ ಪ್ರಿಯತಾಂ ತೇನ ಪರಮಾತ್ಮ ರಮಾಪತಿ. ಪೂರ್ಣಪ್ರಜ್ಞರಾದ ಮುನಿಗಳು ತಾವು ಹೆಸರು ಹೇಳ್ಕೋತಾರೆ. ಪೂರ್ಣಪ್ರಜ್ಞರಾದ ಮುನಿಗಳಾದ ನಾವು ಸರ್ವಶಾಸ್ತ್ರಾರ್ಥ ಸಂಗ್ರಹವನ್ನು ಬರೆದಿದ್ದೇವೆ. ಕೃತೋಯಂ ಪ್ರಿಯತಾಂ ತೇನ ಪರಮಾತ್ಮ ರಮಾಪತಿ. ಪರಮಾತ್ಮ ರಮಾಪತಿ ಪ್ರೀತನಾಗಲಿ. ನಮಗೆ ಭಾರಿ ಆಶ್ಚರ್ಯ ಆಯಿತು, ಸ್ವಾಮಿ ಅನುಭಾಷ್ಯ ಬರಿತಾ ಬರಿತಾ ನಿಮ್ಮ ವಿಷಯ ಹೇಳ್ಕೊಂಡ್ಬಿಟ್ರಲ್ಲ ಅಂತ ಪ್ರಶ್ನೆ ಬಂದರೆ, ಭಾಷೆ ನಮ್ಮ ವಿಷಯ ಬಂದಿದೆ ಅಂತ ಆಚಾರ್ಯ ಹೇಳ್ತಾರೆ, ಗೊತ್ತಾಯ್ತಾ? ಆಚಾರ್ಯ ಕೂಡ ಎಲ್ಲಿ ಸೇರ್ಕೊಂಡಿದ್ದಾರೆ? ಭಾಷೆಯಲ್ಲಿ ಅನಾವೃತ್ತಿ. ಅನ ಅಂದರೆ ಯಾರು? ಮುಖ್ಯ ಪ್ರಾಣ. ಅಲ್ಲಿ ಏನೋ ಮುಖ್ಯ ಪ್ರಾಣ ಬರ್ತಾನೆ ಅಂತ ಹೇಳಿದ್ದಾರಲ್ಲ, ನಾವೊಂದೇ ಕೆಲಸ ಮಾಡಿದ್ದೇವೆ ಅಂತೇಳಿ ಭಾಷ್ಯದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ವಾಯುಜೀವತ್ವತ್ವ ಅನ್ನೋದು ಮಧ್ವಾಚಾರ್ಯ ವಾಯುದೇವರ ಅವತಾರ ಎಂಬುದು ಬ್ರಹ್ಮಸೂತ್ರ ಭಾಷ್ಯ, ಅದು ಬರೀ ಲೇಖಕರ ಹೆಸರಲ್ಲ, ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಭಾಷ್ಯ ಅದು. ಬೋಧಕ ತಿಳ್ಕೊಂಡಿರ್ಬೇಕಾದ್ರೆ ಕೃತೋಯಂ ಪ್ರಿಯತಾಂ ತೇನ ಪರಮಾತ್ಮ ರಮಾಪತಿ. ಅದಕ್ಕೆ ಯಾರು ಪ್ರೀತನಾಗಬೇಕೀಗ? ರಮಾಪತಿ ಪ್ರೀತನಾಗಲಿ. ರಮಾ ಉಪಾಸನೆ ಮಾಡಬೇಕು, ಪ್ರತ್ಯೇಕ ಮಾಡಬಾರ್ದು. ರಮಾಪತಿ ಅಂತ ಪೂಜೆ ಹೇಳಿದರು. ನಮೋ ನಮೋ ಶೇಷ ದೋಷ ದೂರ ಪೂರ್ಣ ಗುಣಾತ್ಮನೆ ವಿರಿಂಚಿ ಸರ್ವಪೂರ್ವೇಡ್ಯ ವಂದ್ಯಾಯ ಶ್ರೀವರಾಯತೆ. ನಮೋ ನಮೋ, ನಮಸ್ತೆ, ಎಲ್ಲ ಸತ್ ನಮಸ್ಕಾರ ಮಾಡ್ತಾ, ಅಶೇಷ ದೋಷ ದೂರ ಪೂರ್ಣ ಗುಣಾತ್ಮನೆ. ಹೇ ಅಶೇಷ ದೋಷ ದೂರ ಬಿಡಿಸ್ಬೋದು ಬೇಕಾರೆ. ಹೇ ಅಶೇಷ ದೋಷ ದೂರ ಪೂರ್ಣ ಗುಣಾತ್ಮನೆ ತೇ ನಮಃ, ಅಥವಾ ಅಶೇಷ ದೋಷ ದೂರಶ್ಚಾಸೋ ಪೂರ್ಣ ಗುಣಾತ್ಮಾಚ ಗೊತ್ತಾಯ್ತಾ ಅವನಿಗೆ ತಸ್ಮೈ ಅಂತ ಸೇರಿಸ್ಕೊಳ್ಬೇಕಾದ್ರೆ ಓದ್ಬೋದು. ಅಶೇಷ ದೋಷ ದೂರಾಧ್ಯಾಯ ಅಂತ ಕೇಳ್ತಾರೆ, ಅವಿರೋಧಾಧ್ಯಾಯ. ಪೂರ್ಣ ಗುಣಾತ್ಮನೆ ಸಮನ್ವಯಾಧ್ಯಾಯ. ವಿರಿಂಚಿ ಸರ್ವಪೂರ್ವೇಡ್ಯ ವಂದ್ಯಾಯ ಶ್ರೀವರಾಯತೆ. ಎಲ್ಲ ಸಾಧನಾಧ್ಯಾಯ ಫಲಾಧ್ಯಾಯ. ಇಷ್ಟೇ ಕೃಷ್ಣ ತೇ ಅಂತ ಹೇಳೋದ್ರಿಂದ ದೇವನ್ ನೋಡ್ತಾ ಮತ್ತೆ ಹೇಳ್ತಾರೆ ತೇ ಅಂತ, ಕೊನೆಯ ಮುಕ್ತಾಯ ಮಾಡ್ತಾ ನಿನಗೆ ಅಂತ ಕೃಷ್ಣಾರ್ಪಣೆ ಹೇಳ್ತಾರೆ. ಇದು ಅನುಭಾಷ್ಯ, 32 ಶ್ಲೋಕದಲ್ಲಿ ಬರೆದು. ಅಣುವದ್ವಿಧರು ಹೇಳಬೇಕಾದ್ರೆ ಅನಂತೋರ್ಥ ಪ್ರಕಟಿತ ಸ್ವಯಾಡವು ಭಾಷ್ಯ ಸಂಗ್ರಹಿ. ಅಣುಭಾಷ್ಯದಲ್ಲಿ ಏನ್ ಮಾಡಿದ್ದೀರಿ ಗೊತ್ತಾ ನೀವೀಗ? ಅನಂತ ಅರ್ಥ ಹೇಳ್ಬಿಟ್ಟಿದ್ದೀರಿ. ಹೇಗೆ? ಕೃಷ್ಣೇನೇವ ಯಾನಾನ ಅಂತಾರೆ. ಕೃಷ್ಣ ಇವ ಬಾಯಿ ತೆಗೆದಷ್ಟು ಏನ್ ತೋರಿಸ್ತೇವೆ ಬಾಯಿಯೊಳಗೆ? ಕೃಷ್ಣನ ಬಾಯಿ ಸೈಜ್ ಚೇಂಜ್ ಆಗಿಲ್ಲ, ಒಳವೆಲ್ಲ ತೋರಿಸ್ತಿದ್ದಾರೆ. ಅಡುಭಾಷೆ ಇಷ್ಟಿದೆ. ಕೃಷ್ಣನ ಬಾಡು ಬ್ರಹ್ಮಾಂಡ ಕಂಡ ಹಾಗೆ ಇಡೀ ಶಾಸ್ತ್ರಾರ್ಥ ಬ್ರಹ್ಮಾಂಡವನ್ನು ಆಚಾರ್ಯ ತೋರಿಸಿದ್ದಾರೆ ಅಂತೇಳಿ ಮಧ್ವಯುಧರು ವರ್ಣನೆ ಮಾಡಿದ್ದಾರೆ, ನೆನಪಿರಬೇಕು. ಇದು ಇಷ್ಟನ್ನು ಹೇಳಿ ಆಚಾರ್ಯರು ಕೃಷ್ಣಾರ್ಪಣ ಅಂತ ತಿಳಿಸಿದ್ರು. ಅಲ್ಲಿ ಅಣುಭಾಷ್ಯನೂ ಮುಗಿತು. ಇನ್ನು ಉಳಿದಿದ್ದ್ಯಾವುದು? ಯಾವುದೂ ಇಲ್ಲ, ನಾಳೆ ಮಂಗಳ ಮಾಡೋದಷ್ಟೇ ಕೆಲಸ ಇರೋದು. ಅದನ್ನು ನಾಳೆ ದಿವಸ ಅದನ್ನು ನೋಡೋಣ. ಸರಿಯಾಗಿ ನಾಳೆ 9 ಪ್ರಾರಂಭವಾದರೆ 11:30 ಒಳಗೆ ಮುಗಿಯುತ್ತಾ ಇದೆ. ಪರಮಪೂಜ್ಯ ಪೇದಾವರ ಶ್ರೀಪಾದಂಗಳವರು ಇಲ್ಲಿ ಉಪಸ್ಥಿತರಿರ್ತಾರೆ, ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಮತ್ತೆ ಎಲ್ಲರೂ ಹೇಳಿದರೆ ನಾಳೆ ಬೆಳಗ್ಗೆ ಇಲ್ಲಿ ಎಲ್ಲರಿಗೂ ತೀರ್ಥಪ್ರಸಾದ ಇರುತ್ತೆ, ಎಲ್ಲರೂ ಸಹ ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಸೇವಾಕರ್ತರಾಗಿರ್ತಕ್ಕಂತಹ ಶುಭ ರಂಗನಾಥ್ ಅವರು, ಪ್ರೇಮ ಮುರಳಿ ಅವರು ವಿಜ್ಞಾಪನೆ ಮಾಡ್ತಿದ್ದಾರೆ. ಎಲ್ಲರೂ ಅದರ ಉಪಯೋಗ ಮಾಡ್ಕೋಬೇಕು. ಮತ್ತೆ ನಾಡಿದ್ರಿಂದ ಪಾಠ ಮನೆಯಲ್ಲಿ ಪಾಠ, ಇಲ್ಲಿ ಪಾಠ ಇರೋದಿಲ್ಲ. ನಾಡಿದ ಮನೆಯಲ್ಲಿ ಪಾಠ ಇರುತ್ತೆ, ಬರೋರು ಬರಬಹುದು. ಆದರೆ ಹೊರಬರೋದು ಹೇಗೂ ಬರ್ತಿದ್ದಾರೆ, ಸೀರೆ ಹೇಳ್ತೀವಿ, ಅದು ಬರೋರು ಬರಬಹುದು ಅಲ್ಲಿಗೆ. ಎಲ್ಲರೂ ಕೂಡ 7:00-8:00 ಆದರೆ ಅದನ್ನೇ ಇಟ್ಕೋಬಹುದು, ಅಥವಾ 7:00-8:00-9:00 ಅದನ್ನೇ ಇಟ್ಕೋಬಹುದು. ಎಲ್ಲ ಅನುಕೂಲವಾದ ಟೈಮ್ ಹೇಳಿದರೆ ಆ ಟೈಮ್ ಇಟ್ಕೊಳಕ್ಕೆ ಬರುತ್ತೆ. 7:00-8:00 ಅನುಕೂಲ ಅಂತ ಆಗೋದಾದರೆ ಮೇಲಿರುತ್ತೆ, ಖಂಡಿತ ಬರಬಹುದು. 8:00-9:00 ಆದರೆ ತುಂಬ ದಿನಕ್ಕೆ ಲೇಟ್ ಆಗುತ್ತೆ. ಇವನ್ ಕೆಲಸ ಮಾಡಿ, 7:00-9:00 ಎಷ್ಟು ಜನಕ್ಕೆ ಬೇಕು ಕೈ ಎತ್ತಿ? 7:00-9:00 ಎಷ್ಟು ಜನ? 7:30 8:00-9:00 ಎಷ್ಟು ಜನ ಎತ್ಸ್ಬಾರ್ದು? ನೀವೇ ಎತ್ಬೇಕು, ಅಷ್ಟು ಪಕ್ಕದವ್ರಿಗೆ ಎತ್ಸ್ಬಾರ್ದು. ಸರಿ, 8:00-9:00 ಮಾಡೋಣ. 8:00-9:00 ನೀವೇ ಚಮ್ಮ ಹೊಡೆದ್ಬಿಟ್ರೆ 8:00-9:00 ಗುರುವಾರದ 8:00-9:00 ಇರುತ್ತೆ. ಈ ಸದ್ಯದಲ್ಲಿ ಭಾಗವತ ಸಾರೋದ್ಧಾರ ಆಗ್ತಾ ಇದೆ ಮನೆಯಲ್ಲಿ, ಭಾಗವತ ಸಾರೋದ್ಧಾರ ಮತ್ತು ನ್ಯಾಯಸೌಧ ಶುರುವಾಗಿದೆ. ನ್ಯಾಯಸೌಧ ಶುರುವಾಗಿದೆ, ಬಂದವರಿಗೆ ಟೆಕ್ಸ್ಟ್ ಬುಕ್ ಯಾವುದು ಅಂತ ಗೊತ್ತಾಗುತ್ತಾ, ಅದರಿಂದ ಅವತ್ತಿನಿಂದ ಬರಬಹುದು ಎಂದು ಗುರುವಾರದಿಂದ ಪಾಠ ಕಂಟಿನ್ಯೂ ಆಗುತ್ತಾ. ಹರಿಕಥಾ ಶುರು ಮಾಡ್ತೀನಿ, ಇಷ್ಟೇ ಸ್ವಲ್ಪ ಸ್ವಲ್ಪ ಸಾಕಷ್ಟ ಇದು ಭಾಗವತ ಸಾರೋದ್ಧಾರ ಮುಗಿದೋಗ್ಬಿಡುತ್ತೆ. ಹರಿಕಥಾ ಶುರು ಮಾಡ್ತೀನಿ. ಸೊ ನಾಡಿದ್ರಿಂದ ಶುರುವಾಗ